யோந்தஃ ப்ரவிஷ்ய மம வாச இமாம் ப்ரசுப்தாம் சஞ்சீவயத்யகில சக்தி சரஸ்வதாம்னா அன்யாம்ஸ்ச ஹஸ்த சரண ஸ்ரவணத்வாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம லசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்ப சரணோ ஹ்ருதி சர்வதா மத்வாக்கிய சரணிர்பூயாத் ஸ்ரீமத் ஆச்சாரிய பாவதா ஹராய பஜகானிஷ்ட ஹராய புரவைரிணே பவாய பவதே பூயாத் சிவாய சிரசா நம உமேஷாத்யா சுராவோஹம் வீடே சேதோ விமானினஹ யூயம் சர்வே பிரகுருத மனோமே மத்வபாவகம் ஸ்ரீமத்வஹ கல்பவ்ருக்ஷஸ்து ஜயார்யஹ காமசம்ஸ்கிருத சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே ஸ்ரீகுருப்யோ நம ஹரிஹி ஓம். நாராயணாய பரிபூர்ணகுணார்ணவாய விஸ்வோதயஸ்திலயோநியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுரசித்தவல்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபவித்ரவாத ஸ்ரீமன் மகாபாரத தாத்பரிய நிர்ணயதல்லி ஸ்ரீமத் ஆச்சாரியரு கர்ணபர்வ நிர்ணயவன்னு பிராரம்ப மாடி கர்ணன சேனாதிபத்தியத மொதல திவச அந்த யுத்தத 16ನೇ திவச அது அவத்தின திவச நடந்த அத்தியந்த ரோச்சகவாத கட்ட இடீ விஸ்வத இத்திஹாசதல்லேனே நா பூதோ ந பவிஷ்யதி அந்தக்கந்த யுத்த பீம அஸ்வத்தாமர மத்திய யுத்த நடி. அஸ்வத்தாமரு பீமசேன தேவரிந்த இன்னில்லதந்த ஒரு பராபவகொண்டு திரௌணிஹி பபாத்தாசு திருடம் விஜேதன காடமுச்சை விஜேதன திருடம் விஜேதன காடமுச்சை ஒழகாகி பிடித்தா இருந்தார். இதன் முக்கியவாத கட்ட இது தொட்ட தாத்விகவாத அம்ச இது அதுவொழகி. அஸ்வத்தாமரு ருத்ரதேவரு, பீமசேன தேவரு வாயுதேவரு, ருத்ரதேவரு மனோநியாமகரு. ಅವರು ದುರ್ಯೋಧನ ಕಡೆಗಿದ್ದಾರೆ. ಅವರನ್ನು ಗೆಲ್ಲೋದು ಎಷ್ಟು ಕಷ್ಟ ಅಂತ ಚಂಚಲಂಭಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ. ಅಶ್ವತ್ಥಾಮರನ್ನು ಗೆಲ್ಲೋದು ಭಾರಿ ದೊಡ್ಡ ಸವಾಲಿನ ವಿಚಾರ ಅದು. ಅಂಥ ಅಶ್ವತ್ಥಾಮರನ್ನು ಗೆಲ್ಲೋದು ಎಷ್ಟು ಕಷ್ಟ ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಮನಸ್ಸನ್ನು ಗೆಲ್ಲೋದು ಎಷ್ಟು ಕಷ್ಟ ಅಂತ ಅರ್ಥ ಆದರೆ ಗೊತ್ತಾಗುತ್ತೆ. ಚಂಚಲಂಭಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಮ್ಮನ್ನೇ ವಾಯೋರಿವ ಸುದುಷ್ಕರ. ಇಷ್ಟು ಕಷ್ಟ ಆದರೆ ಯಾರು ಸಲೀಸ ಸೋಲಿಸಿದವರನ್ನು ಭೀಮಸೇನದೇವರು ಸೋಲಿಸಿದ್ರು. ಅಂದರೆ ಉಪಾಯ ಏನೀಗ? ಭಾರಿ ಸುಲಭ. ಭೀಮಸೇನ ದೇವರಿಂದ ಅಶ್ವತ್ಥಾಮರು ಸೋತರು ಅಂದರು ಒಂದೇ, ವಾಯುದೇವರಿಂದ ಇವತ್ತು ಅಶ್ವತ್ಥಾಮರು ಸೋಲ್ತಾರೆ, ರುದ್ರದೇವರು ಸೋಲ್ತಾರೆ ಅಂದರೆ ರುದ್ರದೇವರು ಮನಸ್ಸು, ವಾಯುದೇವರು ಮಧ್ವಶಾಸ್ತ್ರ. ಆಚಾರ ಶಾಸ್ತ್ರ ಓದಿದವರು ಮಾತ್ರ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಅನ್ನೋ ತತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಭಾಗ ಅದು. ಅದಕ್ಕೇ ಅಭ್ಯಾಸೇನ ತ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸೇನ ಗೃಹ್ಯತೆ. ಏನು ಅಭ್ಯಾಸೇನ? ಶಾಸ್ತ್ರಾಭ್ಯಾಸೇನ ಗೃಹ್ಯತೆ. ಯಾವ ಶಾಸ್ತ್ರಾಭ್ಯಾಸೇನ? ಮಧ್ವಶಾಸ್ತ್ರಾಭ್ಯಾಸೇನ ಗೃಹ್ಯತೆ. ಭಗವಂತ ಹೇಳಿದ ಉತ್ತರ ಸ್ಪಷ್ಟವಾಗಿ ಕಾಣತಕ್ಕಂಥ ಭಾಗ. ಅಂದರೆ ಕಥೆಯಾಗಲಿಲ್ಲ, ಅದು ತತ್ವಶಾಸ್ತ್ರ ಆಯಿತು. ಏವ ಅಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಮನಸ್ಸನ್ನು ನಿಗ್ರಹ ಮಾಡ್ತಕ್ಕ ಶ್ರೇಷ್ಠ ಉಪಾಯ. ಇನ್ನು ವಾಯುದೇವರು ಯಾರು ಅಂದರೆ ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಜ್ಞಾನಾಭಿಮಾನಿನೇ ವಾಯವೇ ನಮಃ. ಮನಸ್ಸನ್ನು ಗೆಲ್ಲಬೇಕಾದ್ರೆ ಏನು ಬೇಕು? ಜ್ಞಾನ ಇರಬೇಕು ಅಂತ. ಜ್ಞಾನ ಇದ್ದಾಗ ಮನಸ್ಸು ಹತೋಟಿ ಬಂದ್ಬಿಡುತ್ತೆ. ಇವತ್ತು ನಾವು ಮನಸ್ಸನ್ನು ಗೆಲ್ಲಲಿಕ್ಕೆ ಏನು ಮಾಡಿದರೂ ಹತೋಟಿ ಬರೋದಿಲ್ಲ, ಜ್ಞಾನ ಒಂದೇ ಅದಕ್ಕೆ ದಾರಿ. ಆಧುನಿಕರೆಲ್ಲ ಹೇಳೋದೆಲ್ಲ ಏನು ಅಂತ ಕೇಳಿದರೆ ಏನೇನೋ ಉಪಾಯ ಹೇಳುತ್ತಾರೆ, ಅದು ಯಾವುದೂ ಅಲ್ಲ. ವಾಯುದೇವರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಜ್ಞಾನೇನೈವ ಪರಂಪದ ರುದ್ರದೇವರು. ಅದು ರುದ್ರದೇವ ಒಳ್ಳೆ ಮನಸ್ಸಾಮಿ ಭಾರಿ ಮುಖ್ಯನೇ. ಶುಕಾಚಾರ ಮನೋನಿಯಾಮಕರೇ ನಿಶ್ಚಿಂತೆ ನಮ್ಮ ಕಡೆ ಇದ್ದಾರೋ, ಇವರು ದುರ್ಯೋಧನ ಕಡೆ ಇದ್ದಾರೆ, ಅದು ಸಮಸ್ಯೆ. ಅಶ್ವತ್ಥಾಮರು ದುರ್ಯೋಧನ ಕಡೆ ಇದ್ದಾರೆ. ದುರ್ಯೋಧನ ಕಡೆ ಮನಸ್ಸನ್ನು ಸೋಲಿಸಬೇಕೇ ಹೊರತು ಅದಕ್ಕೆ ಸರೆಂಡರ್ ನಾವಾಗಬಾರದು. ಶುಕಾಚಾರ್ಯ ಸರೆಂಡರ್ ಆಗಿಬಿಡಬೇಕು, ಯಾಕೆ ಅವರು ಭಾಗವತನ ಹೇಳಕ್ಕೆ ಬಂದವರು. ಅಲ್ಲಿಗೆ ಭೀಮಸೇನ ದೇವರು ಏನೂ ಆಗದೇನೆ, ಭೀಮೋಪಿ ಯೋದ್ಧುಂ ಗಜಸೈನ್ಯಮೇವ. ಇವ್ರು ನೋಡಿದ್ರೆ ಸುಸ್ತಾಗಿ ಬಿದ್ದರು, ಎಚ್ಚರ ತಪ್ಪಿ ಭೀಮಸೇನದೇವರು ಫ್ರೆಶ್ ಆಗಿ ಎಲ್ಲಿ ಹೊರಟ್ರಂತೆ, ಆನೆ ಸಮಯದ್ದು ಕೊಟ್ರಂತೆ, ಆನೆಯ ಸೈನ್ಯದ ಮೇಲೆ, ಆನೆಯಲ್ಲಿ ಮನುಷ್ಯೆಯಲ್ಲಿ ಭೀಮಸೇನೆಯಲ್ಲಿ ಆನೆಯಲ್ಲಿ. ಒಂದು ಸರ್ತಿ ಭೀಮಸೇನ ಆದರೂ ಹೊಡೆದರೆ ಪಂಪ ಅತಿಶಯೋಕ್ತಿ ಮಾಡ್ತಾನೆ, ಕೋಟಿ ಸಂಖ್ಯೆ ಆನೆ ಸತ್ತೋಗ್ತಿದ್ವಂತ ಕವಿ ಹೇಳಿ ಕೇಳಿ ಅತಿಶಯೋಕ್ತಿ ಮಾಡ್ತಾನೆ. ಅವರಿಗೆ ಇನ್ನೂ ಕೋಟಿ ಶತಕೋಟಿ ಕೊಡುವ ಶಕ್ತಿ ಇದೆ, ಅಲ್ಲಿ ಶತಕೋಟಿ ಇಲ್ಲ, ಅಲ್ಲಿ ಕೋಟಿ ಆನೆಗಳಾದ್ರಿಂದ ಹಾಗೇನೆ ಈ ಒಂದು ಆನೆ ತಿರುಗಿದ್ರೆ ಹೋಗ್ತಾ ಇತ್ತು ಆ ಕಡೆ. ಆನೆ ನೆತ್ತೋ ಧೀರ ಅಂದರೆ ಜಗತ್ತಿನಲ್ಲಿ ಭೀಮಸೇನದವರು ಒಬ್ಬರೇನೆ. ಕೃಷ್ಣ ಮಾಡಿದ್ದ ಕಂಸನ ಕೋಲೆಯಪ್ಪಳ ಗರಗಡತಿ ಸತ್ತಿದ್ದ ಆ ಕಡೆಗೆ. ಆನೆ ನೆತ್ತದು, ಬೆಟ್ಟ ಎತ್ತೋದು ಇವೆಲ್ಲ ಯಾರಿಗೆ ಸಾಧ್ಯ ಅಂದರೆ ಹರಿವಾಯುಗಾರಿಗೆ ಮಾತ್ರ ಸಾಧ್ಯ, ಹರಿಗೆ ಸ್ವಾತಂತ್ರ್ಯನ ಸಾಧ್ಯ, ಹರಿ ಅನುಗ್ರಹದಿಂದ ಸಾಧ್ಯ. ಅದನ್ನು ಮರಿಬಾರ. ಮುಂದಿನ ಘಟ್ಟ ಧರ್ಮರಾಜನಿಗೂ ಅವತ್ತು ದುರ್ಯೋಧನಿಗೂ ಯುದ್ಧ ಆಯಿತು. ಯುದ್ಧದಲ್ಲಿ ಧರ್ಮರಾಜ ಗೆದ್ದು ಬಿಡ್ತಾನೆ, ದುರ್ಯೋಧನ ಸೋತು ಬಿಡ್ತಾನೆ. ನಿಮಗೆ ಆಶ್ಚರ್ಯನೇ ಆಶ್ಚರ್ಯ, ಏನು ಧರ್ಮರಾಜ ಇಲ್ಲಿ ಭಾರಿ ವೀಕ್ ಆತ, ಹೇಗೆ ಗೆದ್ದ ಅಂದರೆ ಧರ್ಮರಾಜ ವೀಕು, ಆತ ಹಿಡಿದ ದೇವರು ಸ್ಟ್ರಾಂಗ್. ಮಾರಲ್ ವ್ಯಾಲಿ ಇದ್ದಾಗ ದುಷ್ಟನ ಗೆಲ್ಲಕ್ಕೆ ಬರುತ್ತೆ ಅಂತ ಹೇಳಿ ಮಾರಲ್ ಕರೇಜ್ ಅಂತ ಕರೀತಾರೆ. ಧರ್ಮರಾಜನ ಮಾರಲ್ ಕರೇಜ್ ಇದೆ, ದುರ್ಯೋಧನ ಮಾರಲ್ ಕರೇಜ್ ಇಲ್ಲ. ಒಬ್ಬ ಗೂಂಡ ಓಡೋಗ್ತಿರ್ತಾನೆ, ಜೋರ ಓಡೋಗ್ತಿರ್ತಾನೆ, ನರಪೇತರ ಪೊಲೀಸ್ ಬರ್ತಾನೆ, ತಕ್ಷಣ ಆ ಕಡೆ ಓಡೋಗ್ತಾನ ನರಪೇತರ ಪೊಲೀಸು. ಬಟ್ ಅವನು ಏನಿದೆ, ಸರ್ಕಾರ ಅಪಾಯಿಂಟ್ ಮಾಡಿದೆ, ಅವನ ಹಿಡಿಬೇಕು ಅಂತ ಮಾಡಿದೆ. ಈ ನಮ್ಗೆ ಅರ್ಥ ಆಗುತ್ತೆ, ನಾವ್ಯಾರು ಬಲಿಷ್ಠರಲ್ಲ, ಆದರೆ ನಮಗೆ ಧಾರ್ಮಿಕವಾದ ಒಂದು ಬೆಂಬಲ ಇತ್ತು ಅಂದರೆ ಧರ್ಮೋ ರಕ್ಷತಿ ರಕ್ಷಿತ. ದುರ್ಯೋಧನ ಬಿಡಲಿಲ್ಲ, ದುರ್ಯೋಧನ ರಥಪುಡಿ ಮಾಡ್ತಾನೆ ಧರ್ಮರಾಜ. ಆಗ ಕೆಳಗಿಡ್ದವನೇ ಗದ ತಗೊಂಡಿತ್ತಾನೆ ಹೊಡಿಲಕ್ಕೋಸ್ಕರ. ತಕ್ಷಣ ಭೀಮಸೇನವರು ನೋಡ್ತಾರೆ, ಇನ್ನು ಆಗ ಧರ್ಮರಾಜ ಆಗಲ್ಲ, ತಾವು ತಕ್ಷಣ ಬಂದುಬಿಡ್ತಾರೆ. ಎಲ್ಲಿ ಧರ್ಮ ಕಾಪತ್ ಬರುತ್ತೋ ಅಲ್ಲಿ ಅರ್ಜುನ ಬರೋದಿಲ್ಲ, ಭೀಮಸೇನದೇವರು ಬರ್ತಾರೆ. ಪಾಂಡುರಾಜ ಪಡೆದಿದ್ದೇ ಅದಕ್ಕೋಸ್ಕರ. ಧರ್ಮತೋ ವಿನಾ ಭೂಹಿ ರಕ್ಷಣಂ ಭವೇತ್ ಅಂತ ಧರ್ಮರಾಜನ ಪಡೆದ. ಧರ್ಮರಾಜ ಉಳಿಬೇಕಾರೆ ಏನು ಬೇಕು ಅಂದರೆ ಬಾಹೋರ್ಬಲ ಜ್ಞಾನಬಲಾಚ ಧರ್ಮ ರಕ್ಷ. ಮಹಾಭಾರತ ಯುದ್ಧದೊಳಗೆ ಎಷ್ಟು ಸರ್ತಿ ಧರ್ಮರಾಜ ಆಪತ್ತಿ ಸಿಗ್ತಾನೆ, ಪ್ರತಿ ಸರ್ತಿ ಭೀಮಸೇನ ದೇವರೇ ಬರೋದು, ಅರ್ಜುನ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಧರ್ಮದ ಪ್ರಧಾನ ರಕ್ಷಕರು ಯಾರು ಅಂದರೆ ವಾಯುದೇವರೇನೆ. ಆಮೇಲೆ ತುಂಬ ಯುದ್ಧ ನಡೀತಾ ಇದೆ, ಸಾತ್ಯಕಿಗೂ ವಿಂದಾನವಿಂದರಿಗೂ ಯುದ್ಧ ನಡೀತಾ ಇದೆ. ವಿಂದಾನವಿಂದರು ಯಾರು ಗೊತ್ತಾ, ಕೃಷ್ಣನ ಪತ್ನಿ ಮಿತ್ರವಿಂದಾದೇವಿಯ ಸಹೋದರರು. ಎಂಥ ಜನ ಇದ್ದಾರೆ, ರುಕ್ಮಿಣಿಯ ಸಹೋದರ ರುಕ್ಮಿ ಕೃಷ್ಣನಿಗೆ ವಿರುದ್ಧ, ಇವರೆಲ್ಲ ಮತ್ತೆ ಕೃಷ್ಣನಿಗೆ ವಿರುದ್ಧ. ಮೊನ್ನೆ ಹೇಳಿದೆ, ಮೊದಲನೇ ಒಂದೇ ಮನೆಯಲ್ಲಿ ಒಂದೇ ರೀತಿ ಎಲ್ಲರೂ ಇರಬೇಕಾಗಿಲ್ಲ ಅಂದರೂ ಒಂದೇ ಜೀವ ಜೀವ ಭೇದವನ್ನು ತೋರಿಸ್ತಾ ಇರತಕ್ಕಂಥ ಭಾಗ. ಮಿತ್ರವಿಂದ ಆ ದೇವಿಯ ಸಹೋದರರು ಆದ ಅವರಿಬ್ಬರನ್ನು ಕೂಡ, ಅವರಿಬ್ಬರು ದುರ್ಯೋಧನ ಪಕ್ಷ ಸೇರಿಕೊಂಡಿರ್ತಾರೆ ಪಾಪಿಷ್ಟರು. ಶಲ್ಯ ಮೊದಲು ಹನುವಿಂದನ್ನು ಕೊಂದು ಹಾಕ್ತಾನೆ, ವಿಂದ ಯುದ್ಧಕ್ಕೆ ಬರ್ತಾನೆ, ಅವನನ್ನು ಅಸ್ತ್ರ ಬಿಟ್ಟು ಶಿರೋಜಹಾರ ಅಂತ ಹೇಳಿ ತಲೆ ಕತ್ತರಿಸಿ ಹಾಕಿಬಿಡ್ತಾನೆ. ಅಲ್ಲಿ ಸಾತ್ಯಕ್ಕೆ ವಿಜಯ ಅದು. ಮುಂದಿನ ಘಟ್ಟದಲ್ಲಿ ಅವತ್ತಿನ ದಿವಸ ಕರ್ಣನಿಗೂ ಅರ್ಜುನಿಗೂ ಮೊದಲ ಬಾರಿ ಯುದ್ಧವಾಗುತ್ತೆ. ಆ ಯುದ್ಧದೊಳಗೆ ಕರ್ಣ ಪರ್ವದೊಳಗೆ ಅರ್ಜುನ ಲೀಲಾಜಾಲವಾಗಿ ಕರ್ಣನ ಗೆದ್ದು ಬಿಡ್ತಾನೆ, ಎಫರ್ಟ್ ದಸೆ ಗೆದ್ದು ಬಿಡ್ತಾನೆ. ಆಗ ಸಾಯಂಕಾಲ ಆಯಿತು, ಯುದ್ಧ ಮುಗಿದೋಯಿತು. ವಾಪಸ್ ಬರ್ತಾರೆ, ಶಿಬಿರಕ್ಕೆ ಬಂದ ತಕ್ಷಣ ದುರ್ಯೋಧನ ಕರ್ಣ ಜೊತೆ ಮಾತಾಡ್ತಾನೆ. ಪ್ರತಿ ದಿವಸ ಭೀಷ್ಮ ಜೊತೆ ಹೇಗೆ ಮಾತಾಡ್ತಿದ್ದ, ದ್ರೋಣ ಜೊತೆ ಹೇಗೆ ಮಾತಾಡ್ತಾ ನೋಡಿದ್ವಿ, ಬರೋದು ಬಾಯಿ ಬಂದ ಭಯದವರ, ಏನು ಮಾಡಿದ್ರಿ ಇವತ್ತಿನ ದಿವಸ ನೀವು, ಏನು ಮಹಾ ಕಡದೆ ಅಂತ ಬೈತಾ ಇದ್ದ ಪಾಪ ಅವರು. ಆತ ತಾತ ಇವರು ಗುರುಗಳು. ಕರ್ಣ ಇದ್ದಾನೆ, ಕರ್ಣನ ಕೈ ಹಿಡಿದು ಮೆಲ್ಲ ಕೇಳ್ತಾನೆ, ಯಾಕಪ್ಪ ಕರ್ಣ ಸೋತು ಬಿಟ್ಟೆ ಅಂತ ಮೆಲ್ಲ ಕೇಳ್ತಾನೆ. ನೋಡಿದ್ರ ಗುರು ಹಿರಿಯರ ದ್ರೋಹಿಯ ವೃದ್ಧಾರಾಮ್ ಶಾಸನಾತಿಗ, ಕರ್ಣ ನೋಡೋ ರೀತಿಯೇ ಬೇರೆ. ಕರ್ಣ ಕೂಡ ಏನು ಹೇಳಿದ್ನಂತೆ, ದುರ್ಯೋಧನ ಯೋಚನೆ ಮಾಡಬೇಡ, ನಾನು ಇವತ್ತು ಯಾತ್ ಸೋತೆ ಗೊತ್ತಾ, ಜಿತಾಯ ಪಾರ್ಥ ಬಾ ಅನ್ಯಮನಸ್ಕ ಮಾಜು, ನನ್ನ ಮನಸ್ಸು ಎಲ್ಲೋ ಇತ್ತು ಅದಕ್ಕೆ ಸೋತು ಬಿಟ್ಟೆ ಅಂತ ಹೇಳಿದ್ದ. ದುರ್ಯೋಧನ ಒಪ್ಪಿಕೊಂಡು ಬಿಟ್ಟಂತೆ, ಯುದ್ಧದಲ್ಲಿ ಎಲ್ಲೋ ಇದ್ದು ಮನಸ್ಸಿರೋದು ಅದು ಯುದ್ಧಕ್ಕೆ ಹೋಗ್ಬೇಕು, ಡ್ರೈವ್ ಎಲ್ಲೋ ನೋಡ್ತಾ ಡ್ರೈವ್ ಮಾಡಿದ್ದಾನೆ ಏನರ್ಥ ಅದಕ್ಕೆ, ಮೊದಲು ಇಡೋದು ಮತ್ತೆ ಡ್ರೈವ್ ಮಾಡಬೇಡ ಅಂತ ಹೇಳ್ತಾರೆ. ಹೋಗ್ತಾನೆ ಎಲ್ಲೋ ನೋಡ್ತಾನೆ ಡ್ರೈವ್ ಮಾಡೋಕ್ಕಾಗತ್ತೆ, ಯುದ್ಧ ಡ್ರೈವಿಂಗ್ ಅಲ್ಲ ಅದು, ಪ್ರಾಣ 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 ಪಣ ಇಟ್ಟು ಓಡಾಡೋದು. ಕರ್ಣ ಇಂಥ ಉತ್ತರ ಕೊಡ್ತಾನೆ, ದುರ್ಯೋಧನ ನಂಬ್ತಾನೆ ಅಂದರೆ ಕೊಟ್ಟು ತಪ್ಪು ಉತ್ತರವನ್ನು ನಂಬ್ತಿದ್ದ, ಅವ್ರು ಕೂಡ ಸರಿ ಉತ್ತರ ನಂಬ್ತಿರಲಿಲ್ಲ. ದುರ್ಯೋಧನ ದೃಷ್ಟಿ ಅವನ ಸಾಕ್ಷಿನೇ ಕೆಟ್ಟದು ಅಂತ ಅರ್ಥ. ತಾತ್ಪರ್ಯ ದುರ್ಯೋಧನ ಸಾಕ್ಷಿ ಕೆಟ್ಟ ಸಾಕ್ಷಿ, ಎಲ್ಲರ ಸಾಕ್ಷಿ ಒಂದೇ ರೀತಿ ಇರೋದಿಲ್ಲ. ಸಾಕ್ಷಿ ನಿರ್ದುಷ್ಟ ನಿರ್ದುಷ್ಟ ಅಂದರೆ ಯಾರಿಗೆ ಗೊತ್ತಾ, ಯೋಗ್ಯರಿಗೆ. ಅಯೋಗ್ಯರ ಸಾಕ್ಷಿ ನಿಯಮೇನ ಯಥಾರ್ಥ, ಇದು ನಿಯಮೇನ ಯಥಾರ್ಥ ನಿಯಮೇನ ಯಥಾರ್ಥ ಅನ್ನೋ ತತ್ವವನ್ನು ಕಾಣುತ್ತೇವೆ. ಆಗ ಶುರು ಮಾಡಿದ ಕಾರಣ ದುರ್ಯೋಧನ, ನನಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಅದು ಪರಿಹಾರ ಮಾಡಿದ್ರೆ ಅರ್ಜುನ ಕೊಂದು ಹಾಕಿಬಿಡ್ತೇನೆ ಅಂತ ಹೇಳಿಬಿಟ್ಟ. ಇಂಥ ಮಾತು ದುರ್ಯೋಧನ ಭಾರಿ ಅಪ್ಯಾಯಮಾನ. ಅರ್ಜುನ ಪಾಂಡವರನ್ನು ಕೊಲ್ಲೋದು ಅಂದರೆ ಅವನಿಗೆ ಅದಕ್ಕಿಂತ ಸುಖದಾಶ ಕಿವಿ ಬಿಡ್ತಿರಲಿಲ್ಲ. ಏನು ಕಾರಣ ಏನು ಬೇಕು ಅಂತ ಕೇಳ್ತಾನೆ. ನೋಡು ದುರ್ಯೋಧನ ಸ್ವಲ್ಪ ಯೋಚನೆ ಮಾಡು, ನನಗೆ ರಥ ಇದೆ, ಅರ್ಜುನ ರಥ ಇದೆ, ಹೋಗ್ತಾನೆ, ನಂದು ಅಭೇದ್ಯ ಅವ್ರದ್ದು ಅಭೇದ್ಯ ಪರಿವಾರದಲ್ಲಿ ಯಾವ ಕರ್ಣ ಭಾರತವರು ಬರೋದಿಲ್ಲ, ವೇದವ್ಯಾಸ ಹೇಳ್ತಿದ್ದಾರೆ, ಆಚಾರ್ಯ ಬರೀತಾ ಇದ್ದಾರೆ, ನನ್ನ ರಥ ವಿಜಯ ಅವಂದು ಅಭೇದ್ಯ ನಂದು ಅಭೇದ್ಯ, ನನ್ನ ಕುದುರೆಗಳು ಅವಧ್ಯ ಅವನ ಕುದುರೆಗಳು ಅವಧ್ಯ, ನನ್ನ ಧನುಸ್ಸು ಅಭೇದ್ಯ ನನಗೆ ಗೊತ್ತಿಲ್ಲ ಅನಾಯಕರಿಗೆ, ಅದು ವಿಜಯ ಧನುಸ್ಸು ಆಗ್ತದೆ ಪರಿಸರಾಮದವರು ಕೊಟ್ಟಿದ್ದಾರೆ, ನಂದು ಅಕ್ಷಯ ಬತ್ತಳಿಕೆನೆ. ನಾನು ಆ್ಯಕ್ಚುಲಿ ಎಷ್ಟು ದೊಡ್ಡವನು ಗೊತ್ತಾ, ಅರ್ಜುನಿಗಿಂತ ಭಾರಿ ದೊಡ್ಡವನು. ಆದರೆ ಒಂದನೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ ಅಂದರೆ, ಕೃಷ್ಣನಂಥ ಸಾರಥಿ ನನಗಿಲ್ಲ. ಇದು ಭಾರಿ ಮೈನಸ್ ಪಾಯಿಂಟ್ ಆಗಿರೋದು. ನಾನು ಕೃಷ್ಣನಂಥ ಸಾರಥಿ ಸಿಕ್ಕರೆ ಒಂದೇಟು ಹೊಡೆದಾಕ್ಬಿಡ್ತೇನೆ ಅಂತ ಹೇಳಿಬಿಡ್ತಾರೆ. ಇದು ಕರ್ಣನ ವಿಚಾರಧಾರಣೆ ಹೀಗಿತ್ತು. ಕರ್ಣ ಯೋಚನೆ ಮಾಡಿದ್ದೆಲ್ಲ ಸರಿನೇ, ಕೃಷ್ಣನಂಥ ಸಾರಥಿ ಇಲ್ಲ ತಿಳ್ಕೊಂಡಿದ್ದು ಭಾರಿ ಸರಿ, ಆ ಮಾತಿನ ಬೇರೆ ವ್ಯತ್ಯಾಸನೇ ಇಲ್ಲ. ಇನ್ನೊಂದು ಮರೆತುಬಿಟ್ಟಿದ್ದಾನೆ, ಹನುಮಂತನಾದ ಧ್ವಜ ಇಲ್ಲ ಅಂತ ಮರೆತುಬಿಟ್ಟಿದ್ದಾನೆ. ಅದು ಪದ್ಧತಿ ಆಗಿರೋದು. ಅಂದರೆ ವಿಷ್ಣು ಸರ್ವೋತ್ತಮತ್ವ ತಿಳ್ಕೊಂಡು ವಾಯುಜೀವೋತ್ವದ್ದು ಬಿಟ್ಟುಬಿಟ್ಟ ಅಂತ ಹೇಳ್ತಾರೆ. ಇದು ಕರ್ಣನ ದೌರ್ಬಲ್ಯ ಇರೋದು. ಅದಕ್ಕೆ ಹೇಳ್ತಾರೆ ಕರ್ಣ ಮಾಡಿದ ತಪ್ಪಿದು. ಇವತ್ತು ವೈಷ್ಣವರಲ್ಲೂ ವಾಯುದೇವರು ಒಪ್ಪದೇ ಇರೋ ವೈಷ್ಣವರಿದ್ದಾರಲ್ಲ, ಆ ಗುಂಪು ಸೇರ್ತಾನೆ ಕರ್ಣ. ಆ ಹಿನ್ನೆಲೆಯಲ್ಲಿ ವಾಯುಜೀವೋತ್ತಮತ್ವ ವಿಷ್ಣು ಸರ್ವೋತ್ತಮತ್ವ ದೊಡ್ಡ ಪ್ರಧಾನವಾದ ತತ್ವ. ಅದು ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇಶ್ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿಧ. ಅದನ್ನು ಅರ್ಥ ಮಾಡಿಕೊಂಡ್ರೆ ಕರ್ಣ ಮಾಡಿದ ತಪ್ಪು ಸೂರ್ಯಾವತಾರ, ಆತ ತಪ್ಪು ಮಾಡ್ತಾ ಇದ್ದ. ಅಂದಮೇಲೆ ಸೂರ್ಯ ಸರ್ವೋತ್ತಮನ ದೇವತೆ ಅಂತ ತಿಳ್ಕೊಂಡು ಅವ್ರ ಮತ ಹೋಯಿತು, ಸೌರಮತ ಹೋಯಿತು. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಸೂರ್ಯ ಅಂತಾಗಿದ್ದರೆ ಆತನ ಉಪಾಸನೆ ಮಾಡಿ ನಮಗೂ ತಪ್ಪು ಜ್ಞಾನ ಬರಬೇಕಾಗಿತ್ತು. ಅಷ್ಟೇ ಅಲ್ಲ, ಸೂರ್ಯ ಅಂತರ್ಗತ ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯ. ಇವು ನಾವು ಹೇಳಿದ ಗೊತ್ತು. ದುರ್ಯೋಧನ ಇಂಥದ್ದು ನಂಬ್ತಾನೆ, ಅದಕ್ಕೇನು ಯೋಚನೆ ಇಲ್ಲ. ಪಾಂಡವ ರಾಜ್ಯ ಕೂಡ ಅರ್ಥ ಆಗಲಿಲ್ಲ, ಇದು ತಕ್ಷಣ ಅರ್ಥ ಆಯ್ತು. ಓಹೋ, ಕೃಷ್ಣನಂತ ಸಾರಥಿ ಇಲ್ಲ, ಏನು ಮಾಡಬೇಕೀಗ? ಒಬ್ಬನಿದ್ದಾನೆ, ಅವನು ಬಂದರೆ ಈಕ್ವಲ್ ಆಗಿಬಿಡ್ತಾನೆ ಅಂತ ಹೇಳಿದ್ದಾನೆ. ಯಾರು ಶಲ್ಯನ್ ಕರ್ಕೊಂಡ್ಬರ್ಬೇಕು. ಮಹಾಮಿಥ್ಯಾಜ್ಞಾನ ಹೇಳ್ತಾರೆ, ಸಾಮ್ಯಾಧಿಕ್ಕೆ ತದನ್ನೇಷಾಂ ಭೇದಸ್ತದ್ಗತ ಏವಚ ಹರಿಯ ದ್ರೋಹ ಅದೋ ದ್ವೇಷ. ನವಯುಧ ದ್ವೇಷದಲ್ಲಿ ಎಲ್ಲಿ ಸಾರಥಿ, ಎಲ್ಲಿ ಕೃಷ್ಣ? ಶಲ್ಯ ಕೃಷ್ಣನ್ ಈಕ್ವಲ್ ಅಂತ ಈ ರೀತಿ ತಿಳಿಯೋದ. ಇವತ್ತು ಎಷ್ಟೋ ಜನ ಸಾಲಿಗ್ರಾಮಕ್ಕೆ ಈಕ್ವಲ್, ಗಾಡಿಗೆ ಈಕ್ವಲ್, ನಾಯಿ ಮಾಡ್ಕೊಂಡಿದಾರಲ್ಲ, ಯಾಕೆ ನಾಯಿ ಇಲ್ವ ನಿಮ್ಮ ಮನೆಯಲ್ಲಿ ಪಾಪ ಅಂದ್ಬಿಟ್ಟು ಸಾಲಿಗ್ರಾಮ ಇದ್ರೆ ಅದಕ್ಕೂ ಪಾಪ, ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ. ಸಾರಿ ಇಟ್ಕೊಂಡ್ರೆ ಪಾಪ, ನಾ ಇಟ್ಕೊಳ್ದ್ರೆ ಪಾಪ ಅಂತ ಜನ ಇತ್ತ ಹೇಳಿದ್ದಾರೆ. ಜೀವೋಗಿ ಡಿಒಜಿ ಉಲ್ಟ ಪಲ್ಟ ಮಾಡ್ಕೊಂಡ್ರೆ ಏನಾಗಬೇಕು? ಶಲ್ಯನನ್ನು ಅವನು ನಂಬಿದ ಕಾರಣ ಇತ್ತು ನಂಬ್ತಾನೆ ದುರ್ಯೋಧನ, ಅದಕ್ಕೆ ಕಲಿ ಎಂದು ಕರೆಯೋದವನ. ಮತ್ತೇನು ಮಾಡಬೇಕೀಗ? ಅವನು ಒಪ್ಪಿಸಿಬಿಡು, ನಾನು ಗೆದ್ದು ಬಿಡ್ತೇನೆ ಅಂತ ಹೇಳಿದ್ರು. ಹೊರಟ ದುರ್ಯೋಧನ ಶಲ್ಯನ ಮೀಟ್ ಮಾಡ್ತಾನೆ. ದೊಡ್ಡ ಒಂದು ದಿವಸ ಎರಡಷ್ಟು ಕತೆ ಇದೆ, ಅದೆಲ್ಲ ಬೇಡ. ಇನ್ನು 5 ದಿವಸದ ಮಂಗಳ ಆಗಬೇಕು ಮಹಾಭಾರತ, ಆದ್ದರಿಂದ ಅವೆಲ್ಲ ಇಲ್ಲ. ಹೇಳ್ತಾನೆ, ನೋಡು ಶಲ್ಯರಾಜ, ಭಾರಿ ಸಹಾಯ ಆಗಬೇಕು ನನಗೆ, ನೀನು ಅನುಗ್ರಹ ಮಾಡಬೇಕು. ಏನು ಮಾಡಬೇಕು ಹೇಳುವಂತ ಕೇಳ್ತಾನೆ. ನೀನು ನಮ್ಮ ಕರ್ಣನಿಗೆ ಎಲ್ಲ ಇದೆ, ಕೃಷ್ಣನಂತ ಸಾರಥಿ ಇಲ್ಲ, ಇದು ಸಾರಥಿ ಆಗ್ತೀಯ ಅಂತ ಕೇಳ್ತಾನೆ. ಶಲ್ಯ ಬೆಂಕಿಯಾಗಿ ಬಿಡ್ತಾನೆ, ಸುಳ್ಳೇ ಗೊತ್ತಾಗ್ತಾನೆ, ಆಗಬೇಕು ತಯಾರಾಗಿ ಕೂತವನೆ. ನಾಟಕ ಈ ಸ್ಕೃಬ್ಧ ಇವ ಏನು ದುರ್ಯೋಧನ ಏನು ಹೇಳ್ತಾ ಇದ್ದೀನಿ ನೀನೀಗ? ನಾನು ಕರ್ಣನ ಸಾರಥಿ ಆಗಬೇಕು, ನಾನು ಯಾರು ಗೊತ್ತಾ? ಮೂರ್ಧಾಭಿಷಿಕ್ತನಾದ ರಾಜನ, ಭದ್ರದೇಶದ ರಾಜ, ಅವನು ಸೂತಪುತ್ರ, ಅವನಿಗೆ ಸಾರಥಿ ಆಗಬೇಕ? ದುರ್ಯೋಧನ ನೀನಾಗಿದ್ದೆ ತಲೆ ಉಳ್ಕೊಂಡಿದ್ದೆ, ಬೇರೆಯವ್ರ ತಲೆಗೆ ಹಾಕಿ ಕೆಳಗೆ ಬಿಡ್ತಿರ್ತಾರೆ ಹೇಳ್ತಾರೆ, ಕೆಳಗೆ ಬಿಡಿಸಿಬಿಡ್ತಾ ಇದ್ದೆ ಗೊತ್ತಾಯ್ತಾ? ಇಂತ ಮಾತಾಡ್ತೀಯ ಅಂತ ಕೇಳಿದರೆ ಆಗ ದುರ್ಯೋಧನ ಕೆಲವು ಮಾತಾಡ್ತಾನೆ, ಭಾರಿ ಮುಖ್ಯವಾದ ಮಾತುಗಳು. ಶಲ್ಯರಾಜ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಏನು ತಿಳ್ಕೊಂಡಿದ್ದೆ ನೀನೀಗ? ಸಾರಥಿ ಆಗೋದು ಕಡಿಮೆ, ರಥಿ ಆಗೋದು ದೊಡ್ಡದು ಅಂತ ತಿಳ್ಕೊಂಡಿದ್ಯಾ? ಅದೇ ತಪ್ಪು ನೋಡು ಬಿಡುತ್ತೆ, ಅದೇ ತಪ್ಪು. ಸಾರಥಿ ಹೇಗಿರಬೇಕು ಗೊತ್ತಾ? ಬುದ್ಧ್ಯಾ ಬಲೇನ ಜ್ಞಾನೇನ ಧೈರ್ಯಾಧ್ಯಯನಪಿ ಯೋ ಅಧಿಕ ರಥಿರಹ ಸಾರಥಿ ಸಸ್ಯ. ದುರ್ಯೋಧನ ಡೆಫಿನೇಷನ್ ಇರುವಂತೆ, ಬುದ್ಧಿ ಜ್ಞಾನ ಬಲ ಎಲ್ಲದರಲ್ಲೂ ಕೂಡ ರಥಿಗಿಂತ ಅವನು ಶ್ರೇಷ್ಠ ಇರ್ತಾರಲ್ಲ, ಅವನು ಸಾರಥಿ ಆಗಬೇಕು. ಗೊತ್ತಾಯ್ತಾ? ಒಳ್ಳೆ ಥಿಯರಿ ಇದು, ಆ್ಯಕ್ಚುಲಿ ಫ್ಯಾಕ್ಟ್. ಯಾರು ಒಪ್ತಾರೆ ಇದನ್ನ? ದೃಷ್ಟಾಂತ ಕೊಡ್ತಾನೆ. ಅರ್ಜುನ ಅಷ್ಟೇ ಯಥಾಹರಿ ನೋಡಿದ್ರ, ಅರ್ಜುನ ಕೃಷ್ಣ ಇದ್ದಾರಲ್ಲ ಹಾಗಿರಬೇಕು. ಸೀನೆ ಚೇಂಜ್ ಮಾಡಿಬಿಡ್ತಾನೆ. ಇದರಿಂದ ನಮ್ಮ ಪ್ರಕಾರ ಏನಾಯಿತು ಅಂದರೆ, ನಮ್ಮ ಸಂಶಯ ಒಂದು ಹೋಯ್ತೀಗ. ಏನು ಸಂಶಯ? ಕೃಷ್ಣ ಏನೇ ಹೇಳಿ ಅರ್ಜುನಿಗೆ ಸಾರಥಿ ಅಂದಮೇಲೆ ಅರ್ಜುನ ದೊಡ್ಡವನು, ಕೃಷ್ಣ ದೊಡ್ಡವನು, ಡ್ರೈವರ್ ದೊಡ್ಡವನು, ಆ ಕೂತವನು ದೊಡ್ಡವನು ಅಂತ ಗೊತ್ತಾರೆ ಹೇಳಬೇಕೀಗ. ಕೃಷ್ಣ ಕಡಿಮೆನಾಗಿಬಿಡ್ತಾ ಇದ್ದ. ಸ್ತೋತ್ರ ಏನಂತ ಪಾರ್ಥ ಸಾರಥಿ ಅವ್ಯಕ್ತ, ಕೃಷ್ಣನ ಸ್ತೋತ್ರ ಪಾರ್ಥ ಸಾರಥಿ ಅಂದರೆ ಪಾರ್ಥಗಿಂತ ಕಡಿಮೆ ಸ್ತೋತ್ರ ಮಾಡ್ತಿದ್ದೇವೆ ಅಂತ ಕೇಳಿದರೆ, ದುರ್ಯೋಧನ ವ್ಯಾಖ್ಯಾನ ಅಲ್ಲ, ಕೃಷ್ಣನೇ ಶ್ರೇಷ್ಠ ಅಂತ ವ್ಯಾಖ್ಯಾನ ಮಾಡ್ತಾನೆ. ಪಾರ್ಥ ಸಾರಥಿ ಆಗಿದ್ದರಿಂದ ಪಾರ್ಥ ಕಡಿಮೆ ಆದ, ಕೃಷ್ಣ ಶ್ರೇಷ್ಠ ಆದ ಅಂತ ಅರ್ಥ. ಅಂದಮೇಲೆ ಕೃಷ್ಣಾಷ್ಟೋತ್ರ ಶತರಾಮ ಸ್ತೋತ್ರಕ್ಕೆ ದುರ್ಯೋಧನ ಕೃತ ವ್ಯಾಖ್ಯಾನ. ಇದನ್ನು ಅರ್ಥ ಮಾಡಿಕೊಂಡು ಯಾರು ನಿಶ್ಚಿಂತೆಯಾಗಿ ಕೃಷ್ಣ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಮುಗಿದು. ದೃಷ್ಟಾಂತ ಕೊಟ್ಟ, ಒಂದು ದೃಷ್ಟಾಂತ ಅದು ಸಾಲದ. ಇನ್ನೊಂದಿತ್ತೆ, ಯಥಾ ಶಿವಸ್ಯ ಬ್ರಹ್ಮಾವ, ಇನ್ನೊಂದು ಪ್ರಸಂಗ ಇದೆ. ತ್ರಿಪುರಾಸುರರ ಪ್ರಸಂಗದೊಳಗೆ ರುದ್ರದೇವರು ಯುದ್ಧಕ್ಕೆ ಹೊರಟರು ತ್ರಿಪುರಾಸುರನ ಕೊಲ್ಲಕ್ಕೆ ಅಂತ ಹೇಳಿ. ಹಾಗೆ ಎಲ್ಲ ಯಥಾ ಪ್ರಕಾರ ಸರಿ ಹೋಯ್ತು. ಅವರಿಗೆ ಸಾರಥಿ ಬೇಕು ಅಂತ ಕೂತ್ಕೊಂಡ್ರು. ಯಾರು ಸಾರಥಿ ಬೇಕು? ಯಾರು ಗೊತ್ತ ಸಾರಥಿಯಾಗಿದ್ದಾಗ? ಬ್ರಹ್ಮದೇವರು. ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು, ಕೃಷ್ಣ ದೊಡ್ಡವರು, ಅರ್ಜುನ ದೊಡ್ಡವರು. ಹೇಳೋ ಮಾತ ನೋಡಿ, ಕೃಷ್ಣ ದೊಡ್ಡವರು, ಅರ್ಜುನ ದೊಡ್ಡವರು ಅಂತ ಹೇಳಿದ್ರೆ ಕೃಷ್ಣ ಸರ್ವೋತ್ತಮತ್ವ ಬಂತು. ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು, ಯಾರು ಸಾರಥ್ಯ? ಬ್ರಹ್ಮದೇವರು ದೊಡ್ಡವರು ಅಂದರೆ ವಾಯುದೇವತ್ವ ಅಂತ ಹೇಳ್ತಾರೆ. ದಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ, ಫಾಲೋ ಮಾಡೋದಿಲ್ಲ. ಕೂತು ಅದೇ ರೀತಿ ವಾಯುದೇವರ ಹತ್ರ ಬ್ರಹ್ಮ ಯಥಾ ಶಿವಸ್ಯ ಬ್ರಹ್ಮಾವ. ಇದನ್ನು ಮಾತು ಅರ್ಥ ಮಾಡಿಕೊಂಡು ಅರ್ಥ ಆಗ ದುರ್ಯೋಧನ ಬಾಯಲ್ಲಿ ಎರಡೂ ಬಂದಿದ್ದರಿಂದ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅನ್ನೋದು ದುರ್ಯೋಧನ ಒಪ್ಪಿಕೊಳ್ಳೋ ಸಿದ್ಧಾಂತ. ಆ ದೃಷ್ಟಿಯಿಂದಲೇ ಆಚಾರ್ಯ ಹೇಳ್ತಾರೆ, ಎಲ್ಲೂ ಕೂಡ ವೈಷ್ಣವ ಶಾಸ್ತ್ರದಲ್ಲಿ ಬೇರೆಯವನು ಸರ್ವೋತ್ತಮ ಅಂತ ಕರೆದಿಲ್ಲ. ಅನ್ಯಶಾಸ್ತ್ರೇಶ್ವಪಿ ಹರಿಹಿ ಪರಹ ಅಂತ ಹೇಳಲ್ಪಟ್ಟಿದೆ. ದುರ್ಯೋಧನ ಮಾತಾಡ್ತಾ ಅದಕ್ಕೆ ಅನ್ಯಶಾಸ್ತ್ರ ಬೇಕಾ ನಿಮಗೆ? ಪರಮ ಅಯೋಗ್ಯರ ಬಾಯಿಯಲ್ಲಿ ಹರಿಸರ್ವೋತ್ತಮತ್ವ ಬಂತು, ವಾಯುವತ್ತಮತ್ವ ಬಂತು. ಹಿಂದೆ ಹೇಳಿದ್ದಾನೆ, ಪರ್ಯಾಪ್ತಂತ್ವಿದ ಮೇತೇಶಾಂ ಬಲಂ ಭೀಮಾದಿ ರಕ್ಷಿತಂ. ಈ ಎರಡು ಮಾತನ್ನು ನೆನ್ಪಿಟ್ಕೊಂಡು ಬಿಟ್ರೆ ಅದು ಹೇಳಿದ ಇಡೀ ಒಂದು ಅಧ್ಯಾಯ ಪೂರ್ತಿ ಬರೀತಾನೆ. ತ್ರಿಪುರ ಸ್ವರೂಪ ಸಂಖ್ಯೆಯಲ್ಲಿ ಯಾತಕ್ಕೆ ಬಂತು ಏನು ಅವೆಲ್ಲ ಅಲ್ಲೇ ನೋಡ್ಕೋಬೇಕು. ಆಗ ಸಾರ ಸೆಲ್ಲ ಏನ್ ಮಾಡಿದನಂತೆ, ಓ ಆಗ ಒಂದು ನಾನು ದೊಡ್ಡವನ ಕರೀತಿದ್ದಾನೆ ಓಕೆ ಅಂದ್ಬಿಟ್ಟೆ. ತಮಾಷೆ ಕಲ್ಲರಿ ಸಾರಥ್ಯ ಆಗೋದು ಬೇಕಾಗಿತ್ತು, ನೆವ ಬೇಕಾಗಿತ್ತು ಆತನಿ. ಕಷ್ಟ ಒಪ್ಕೊಂಡ್ಬಿಟ್ರೆ ಏನೋ ಪ್ಲಾನ್ ಇದೆ ಫಿಕ್ಸಿಂಗ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಕಷ್ಟ ಒಪ್ಕೊಂಡ್ಬಿಟ್ರೆ ಸ್ವಲ್ಪ ಗಲಾಟೆ ಮಾಡಿ ಅರ್ಜುನ್ ಧರ್ಮಾಜಿ ಮಾತು ಕೊಟ್ಟಿದ್ದಾನೆ ಸಾರಥ್ಯ ಆಗಬೇಕು ಅಂತ ಕೇಳಿದ ಒಪ್ಕೊಂಡ್ಬಿಟ್ಟಿದ್ದ. ನಡೆಸ್ತಾ ಕಾಯ್ತಾ ಇದ್ದ, ಒಳ್ಳೆ ಚಾನ್ಸ್ ಸಿಕ್ತು. ತಕ್ಷಣ ಏನು ಮಾಡಿಬಿಡ್ತಾನೆ, ನೆಪ ಹುಡುಗ ಹಾಗ ಹಾಗಿದ್ರಾಗ್ತೇನೆ ಇಷ್ಟೇ ಅದು ಒಪ್ಕೊಂಡಿತ್ತು. ಆದರೆ ಒಂದು ಕೆಲಸ ಮಾಡಬೇಕು, ನಾನು ಬಾಯಿ ಬಂದ ಮಾತಾಡ್ತೇನೆ ಕೇಳಬೇಕಷ್ಟೇ. ಯಾತಕ್ಕೆ ಗೊತ್ತಾ, ಕೃಷ್ಣ ಅರ್ಜುನ ಮಾತು ಕೇಳ್ತಾನೋ ಇಲ್ಲೋ, ಅದೇ ರೀತಿ ಅರ್ಜುನ ಮಾತು ಕೃಷ್ಣ ಕೇಳ್ತಾನೆ, ಅರ್ಜುನ ಮಾತು ಕೃಷ್ಣ ಕೇಳ್ತಾನೆ. ನಾನು ಸಾರಥಿ ಆಗ್ತಾರಲ್ಲ, ಕೃಷ್ಣನ ಮಾತನ್ನು ಅರ್ಜುನ ಕೇಳ್ತಾನೆ, ನನ್ನ ಮಾತನ್ನು ಇವನು ಕೇಳಬೇಕು. ನಾನು ಏನೇನೋ ಮಾತಾಡ್ತೇನೆ ಕೇಳಬೇಕು, ಗಲಾಟೆ ಏನು ಮಾಡಬಾರ್ದು. ಒಪ್ಪಿಸಿಬಿಡ್ತಾರೆ, ಇಷ್ಟೇ ಇರೋದು. ಒಂದು ತಪ್ಪು ಸೇರಿಸಿದ್ದಾರೆ ಜನ, ಯಾರು ಕುಮಾರವ್ಯಾಸ ಮೊದಲಾದರು ಒಂದು ಸೇರಿಸಿಬಿಟ್ಟಿದ್ದಾರೆ. ಏನು ಸೇರಿಸಿದ್ದಾರೆ ಅಂದರೆ, ಅವನೇನಾದರೂ ನನ್ನ ಮಾತು ಕೇಳಬೇಕು ಅಷ್ಟೇ ಇಲ್ಲ, ಅದನ್ನು ಹೇಳಿದ್ದನ್ನು ಕೇಳಬೇಕು, ಕೇಳದೆ ಹೋದರೆ ಸಾರಥ್ಯ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದರೆ ಇದು ಸುಳ್ಳು. ನಮ್ಮ ಸುಳ್ಳು ಯಾರು ನಮ್ಮ ಜನ ಕೇಳಿರ್ತಾರೆ, ಸುಳ್ಳಿನಷ್ಟು ಚೆನ್ನಾಗಿ ಸತ್ಯ ಕೇಳಿರೋದಿಲ್ಲ. ಹೇಳಿಲ್ಲ ಎಷ್ಟೋ ಸರ್ತೇನೆ, ಎಷ್ಟು ಸರಿಯಾಗಿ ಕಾಫಿ ಬೇಡ ಅನ್ನಬಾರ್ದು, ಯಾವ ಶಾಸ್ತ್ರದಾಗೂ ಇಲ್ಲ. ಈ ದೊಡ್ಡ ಶಾಸ್ತ್ರ ತೀರ್ಥ ಮಾತ್ರ ತಗೊಳ್ಳೇಬೇಕಾಗಿಲ್ಲ, ನಮ್ಮ ಜನ ಹಣೆ ಬರ ಇದು. ಅದು ಶಾಸ್ತ್ರವನ್ನು ಬಿಟ್ಟು ಏನೋ ಕೇಳಿರ್ತಾರಲ್ಲ, ಬರೀ ಸುಳ್ಳುಗಳೇ. ಅದಕ್ಕೆ ಮಹಾಭಾರತ ಬಗ್ಗೆ ಮಕ್ಕಳಿಗೆ ಯಾತಕ್ಕೆ ವಿಶ್ವಾಸ ಹೋಗುತ್ತಂದ್ರೆ, ತಪ್ಪು ತಪ್ಪು ಕೇಳಿ ಏನೋ ಸಂಶಯ ಬರುತ್ತೆ ಅವರಿಗೆ. ಇಲ್ಲೇ ಇಲ್ಲ ಸಂಶಯ, ಕಾರಣನೇ ಇಲ್ಲ. ಅಲ್ಲಿ ಒಪ್ಕೋತಾನೆ ಬರ್ತಾನೆ ಸಾರಥ್ಯ ಕೂತ್ಕೊಂಡೆ ಸರಿ. ಇದು ಸೈಕಾಲಜಿ ಏನು ಗೊತ್ತಾ, ಕರ್ಣಂದು ಬಡ ವಿಕೃತವಾದ ಚಿಂತನೆ ಇದೆ. ಸೂತ ಪುತ್ರ ಸೂತ ಬಯಸ್ಕೊಂಡ್ಬಿಟ್ಟಿದ್ದಾನಲ್ಲ, ಅದನ್ನ ಏನು ಮನಸ್ಸಲ್ಲಿದೆ ಅಂದರೆ, ಒಬ್ಬ ರಾಜ ನನ್ನ ಸಾರಥ್ಯ ಆಗಿಬಿಟ್ರೆ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅಂತ ಇದು ಅವ್ರ ತಲೆಯಲ್ಲಿರೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಳ್ಕೋಬೇಕಾಗಿದೆ. ಇದು ಹೊರಗಿನ ಕಾರಣ, ಒಳಗಿನ ಕಾರಣ ದೈವ ಪ್ರೇರಣೆಯಲ್ಲೇ ಇದ್ದೇ ಇದೆ. ಹೊರಗೆ ಮನುಷ್ಯ ಆಗಿ ನಡ್ಕೊತಾನೆ, ಸಣ್ಣವರಿಗೆ ಒಂದು ಅಹಂಕಾರ ತೋರಿಸೋ ಜಾಸ್ತಿ. ನಾನು ಭಾಳ ದೊಡ್ಡವನಿಸೋ ಪ್ರಿಟೆಂಡ್ ಮಾಡ್ತಿರ್ತಾನೆ ಸಣ್ಣವನು, ದೊಡ್ಡ ಅನ್ಸೋದೇ ಇಲ್ಲ. ಯಾಕೆಂದ್ರೆ ದೊಡ್ಡವನ ಯಾರಿಂದನೂ ಬೇಕಾಗಿಲ್ಲ ತನಗೆ, ತನ್ನಷ್ಟಾನೇ ಸುಖವಾಗಿರ್ತಾನೆ. ಇವು ಬಾಹ್ಯ ಫಾಲ್ಸ್ ಪ್ರೆಸ್ಟೀಜ್ ಮೇಂಟೈನ್ ಮಾಡೋದು ಅಂತ ಕೆಲಸ ಮಾಡ್ತಾರೆ. ಭದ್ರದೇಶದ ರಾಜ ನನ್ನ ಸಾರಥಿಯಾಗಿದ್ದಾನೆ ಅಂತ ಹೇಳ್ಕೊಂಡು ಓಡಾಡಬೇಕಷ್ಟೇ. ಶುರುವಾಯಿತು, ಕರ್ಣ ಹೊರಟ ಅಲ್ಲಿಂದ. ಹೊರಟು ಬಿಟ್ಟು ಏನು ಭಾರಿ ಸಂಭ್ರಮ, ಏನೇನೋ ಮಾತಾಡ್ತಾ ಮಾತಾಡ್ತಾ, ನನಗೆ ಇವತ್ತಿನ ದಿವಸ ಅರ್ಜುನನ್ ಯಾರು ತೋರಿಸ್ತೀರಲ್ಲ ಅವರಿಗೆ ಕೇಳಿದ್ದು ಕೊಡ್ತೇನೆ ಅಂತ ಹೇಳಿಬಿಟ್ಟು ತಕ್ಷಣ ಶುರು ಮಾಡ್ತಾನೆ ಹೇಳಿ ರಾಜ. ಏನು ಏನಂತಿದ್ದೀನಿ ನೀನೀಗ, ಅರ್ಜುನ ತೋರಿಸ್ತೇವ್ರು ಕೇಳಿದ್ದು ಕೊಡ್ತೀಯ? ಕರ್ಣ ನೀನೆಲ್ಲಿ ಅರ್ಜುನ ಎಲ್ಲಿ ಗೊತ್ತಾ, ಶುರು ಮಾಡ್ತಾ ಇದ್ದ. ನೀನೆಲ್ಲಿ ಎಲ್ಲಿ ಗೊತ್ತಾ ನೀನೀಗ? ಕಾಕ ಗೋವಾಯು ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ಯಮಕ್ಷಯಂ. ಕಥೆ ಮುಗಿತು ಕರ್ಣಂದು. ಇದು ಒಂದು ಅಧ್ಯಾಯದ ಕುರಿತು ಹೇಳ್ತಾರೆ. ಮತ್ತೆ ಒಂದು ಕಾಗೆ ಇತ್ತು, ಒಂದು ಹಂಸ ಇತ್ತು, ಒಂದು ನರಿ ಇತ್ತು, ಸಿಂಹ ಇತ್ತು. ಗೊತ್ತಾಯ್ತಾ? ಕಾಗೆಯಲ್ಲಿ ಹಂಸ ಎಲ್ಲಿ, ನರಿಯಲ್ಲಿ ಸಿಂಹ ಎಲ್ಲಿ? ಹಂಸ ಸಿಂಹ ಕಾಗೆ ನರಿ, ನೀನು ಯಾರು ಗೊತ್ತಾ? ನೀನು ಕಾಗೆ ಇದ್ದಾಗ ನರಿ ಇದ್ದಾಗ ಗೊತ್ತಾಯ್ತು. ಇದಕ್ಕೆ ಈ ಬಯಸ್ಕೊಳ್ಳೋಕೆ ಸಾರಥಿ ಆಗಿರ್ಬೇಕು ಪಾಪ. ನೀನು ನರಿ ಇದ್ದಾಗ, ಆತ ಹಂಸ ಇದ್ದಾಗ, ಸಿಂಹ ಇದ್ದಾಗೆ ನನ್ನ ಮಾತು ಕೇಳ್ತೀಯ ಕರ್ಣ. ಮಾಯಾಹಿ ಪಾರ್ಥಂ ಮಾಯಾಹಿ, ನನ್ನ ಅಡ್ವೈಸ್ ಅಂದರೆ ಯುದ್ಧಕ್ಕೆ ಹೋಗಬೇಡ ಅರ್ಜುನ ಮೇಲೆ, ಯುದ್ಧಕ್ಕೆ ಹೋಗಬೇಡ. ಮಾಯಾಹಿ ಹತೋ ಅನೇನ ಯಮಕ್ಷಯಂ, ಸತ್ತೋಗಬೇಡ ಯ ಕರ್ಣ ಅಂತ ಹೇಳ್ತಾರೆ. ಏನು ಆರಿಸ್ಕೊಂಡಿದ್ದಾನೆ ಗೊತ್ತಾಯ್ತಾ? ಈಗ ಅರ್ಜುನ ಸಾರಥಿಯಾಗಿ, ಅರ್ಜುನ ಸಾರಥಿ ಕೃಷ್ಣ ಆಗಿದ್ದಾನೆ. ಮಾತೆತ್ತಿದ್ರೆ ಹುಮ್ಮಸ್ ಕೊಡ್ತಾ ಇದ್ದಾನೆ, ಭಲೆ ಅರ್ಜುನ ಭಲೆ ಅರ್ಜುನ. ಇಲ್ಲಿ ಹೇಳಿದ್ರೆ ನೀನು ಹಣೆ ಬರ ಕರ್ಣ ಅಂತ ಹೇಳ್ತಾನೆ. ಏನು ಮಾಡಬೇಕೀಗ ಮತ್ತು ಸಾರಥಿಗೆ ಏನು ಮಾಡಬೇಕಾಗಿತ್ತೀಗ? ಅದಕ್ಕೆ ನಾರಾಯಣ ನಂಬಬೇಕು, ನರರನ್ನು ನಂಬಾರದು ಅಂತ ಹೇಳ್ತಾರೆ. ನರರು ಡಿಸ್ಟಮನ್ನು ಏನು ಮಾಡ್ತಾರೆ, ಡಿಪ್ರೆಸ್ ಮಾಡ್ತಾರೆ. ಪರೀಕ್ಷೆ ಹೋಗಲು ಹುಡುಗರು ನಮಸ್ಕಾರ ಮಾಡ್ತಾರೆ, ನೀನು ಗ್ಯಾರಂಟಿ ಫೇಲ್ ಆಗ್ತಿ ಹೋಗಬಾರ್ದು, ಏನು ಗತಿಯಾಗಬೇಕು ಅವ್ರು? ಮೊದಲೇ ಅವರು ತಗಡಕ ಅಂತಿರುತ್ತೆ ಅವರಿಗೆ, ಗ್ಯಾರಂಟಿ ತೇಜೋವಧೆ ಅಂತ ಕರೀತಾರೆ. ಅದನ್ನು ಮಾಡಲೇ ಕೂತಿರೋದು ಶಲ್ಯರಾಜ ಯಾತು ಕೂತಿದ್ದಾನೆ, ತೇಜೋವಧೆ ಮಾಡಬೇಕು ಕರ್ಣರು. ಆ ಮೂಲಕವಾಗಿ ಅರ್ಜುನಿಗೆ ನೆರವಾಗಬೇಕು ಅಂತೇಳಿ ಇದು ನಡೀತಿರೋ ಪ್ರಸಂಗ. ಅದಕ್ಕೆ ಶಲ್ಯ ಮಾಡಿದ್ರೆ ಮೋಸ ಅಲ್ಲವೇ? ಅದೇ ಸಾರಿನಲ್ಲಿ ಬಂದಿಲ್ಲ ಆತ ಪಾಪ. ದುರ್ಯೋಧನ ಕರ್ಕೊಂಡಿದ್ದೇನೆ ಸಾಚಾತಾರ, ಮೋಸ ಮಾಡಿ ಕರ್ಕೊಂಡಿರೋದು ಅವನನ್ನು. ಸುಮ್ಮ ಸುಮ್ಮನೆ ಹೇಳಿ ಹೋಟೆಲ್ ಏರ್ಪಾಟು ಮಾಡಿಬಿಟ್ಟು ತನ್ನ ಕಡೆ ಬಾ ಅಂತ ಕರ್ಕೊಂಡಿದ್ದಿಲ್ಲ. ಈಗ ಅದು ಪ್ರತಿಯಾಗಿ ಮೋಸ ಮಾಡ್ತಿದ್ದಾನೆ, ಅದು ಶಾಸ್ತ್ರ. ನಿಕೃತ್ಯ ನಿಕೃತಿಂಹನ್ಯ, ಶಲ್ಯ ತಾನೇ ಮಾಡಿದ್ರೆ ಭಾರಿ ತಪ್ಪಾಗ್ತಿತ್ತು. ಕ್ಷತ್ರಿಯ ಧರ್ಮ ಮೋಸಕ್ಕೆ ಮೋಸ, ಅದರಿಂದ ಶಲ್ಯನ ತಪ್ಪಲ್ಲ, ತಪ್ಪಾಗಿದ್ದು ದುರ್ಯೋಧನ ತಪ್ಪೇ ಹೊರತು. ಆಗ ತಪ್ತಾ ಇದ್ದಾನೆ ಅವನು. ಮಾತೆತ್ತಿದ್ರೆ ಬೈಲೆ ಶುರು ಮಾಡ್ತಾನೆ, ತೇಜೋವಧೆ ತೇಜೋವಧೆ. ಕರ್ಣನಿಗೆ ಭಾರಿ ದುಃಖ ಆಯಿತು, ಮಾತಾಡೋಂಗಿಲ್ಲ, ಪ್ರಾಮಿಸ್ ಮಾಡಿದ್ದಾನೆ, ಬಯಸ್ಕೊಂಡು ಸುಮ್ಮನೆ ಕೊಡ್ತೀನಿ ಅಂತೇಳಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಮುಂದೆ ಹೋಗ್ತಾನೆ ಹೋಗ್ತಾನೆ, ಏನು ಯುದ್ಧ ನಡೀತಾ ಇದೆ, ಭಯಂಕರ ಯುದ್ಧ. ಎರಡು ದಿವಸ ಯುದ್ಧ ವರ್ಣನೆ ಮಾಡಬೇಕಾದ್ರೆ ಇಡೀ ಫಾಸ್ಟೆಸ್ಟ್ ಅಂದರೆ 7 ದಿವಸ ಬೇಕು ಅದಕ್ಕೆ. ಆದರೆ ಇದು ತೀರ ಸೂಪರ್ ಫಾಸ್ಟೆಸ್ಟ್ ಮಾಡಬೇಕು ಅಷ್ಟೇ ಹೊರತೀಗ. ಯುದ್ಧ ಮಾಡ್ತಾ ಒಂದು ಹಂತ ಶುರುವಾಯಿತು. ಹಂತದಲ್ಲಿ ಯುದ್ಧ ಮಾಡ್ತಿರಬೇಕಾದ್ರೆ ಕರ್ಣರಿಗೂ ಧರ್ಮರಾಜನಿಗೂ ಯುದ್ಧ ಶುರುವಾಯಿತು. ಧರ್ಮರಾಜ ಅನೇಕ ದೃಷ್ಟಿಯಿಂದ ಕರ್ಣನಿಗಿಂತ ಕಡಿಮೆ. ಅಣ್ಣ ಹೆಸರಿಗೆ ಕರ್ಣ ಗೊತ್ತಿಲ್ಲ ಧರ್ಮರಾಜನಿಗದು. ಸೂರ್ಯಾವತಾರ ಆತ ಯಮನ ಅವತಾರ, ಸೂರ್ಯನ ಮಗನೇ ಯಮ. ಅಪ್ಪ ಮಕ್ಕಳು ಯುದ್ಧ ಆದಾಗ ಆಯ್ತು ಅಷ್ಟೇ ಅದು ಒಂದು. ಅದೇಕ ದೃಷ್ಟಿಯಿಂದ ಅದು ಪರಿಸರ ಸಾಕ್ಷಾತ್ ಶಿಷ್ಯ, ಸಾಕ್ಷಾತ್ ಶಿಷ್ಯ ಅಲ್ಲ ಈತ. ಎಲ್ಲ ಮೈನಸ್ ಪಾಯಿಂಟ್ ಕಡೆ ಹೇಳಿ ಕೇಳಿ ಬರ ಮುರಿದು ಬೇರೆ ಯುದ್ಧದಲ್ಲಿ ರಥ ಗೀತ ಮುರಿದು ಬಿಡ್ತಾನೆ ಕರ್ಣ ಆತನದು. ಜೋರ ಖುಷಿ ಪಡ್ತಿದ್ದ ಕರ್ಣನ ಖುಷಿಯಾಗಿದೆ. ಧನುಸು ಹಿಡ್ಕೊಂಡು ಟಚ್ ಮಾಡ್ತಾ ತಮಾಷೆ ಮಾಡ್ತಿದ್ದಾನೆ ಕರಡಿಗೆ ಹಾಕಿಬಿಟ್ಟು. ತಕ್ಷಣ ಭೀಮಸೇನ ದೇವರು ನೋಡ್ತಾರೆ ಅಲ್ಲಿಂದ. ಅದಕ್ಕೆ ವಾಯುದೇವರು ಸರ್ವಸಾಕ್ಷಿಣ ಸುತಂ ಸರೈರ್ವ ವರ್ಷ, ಎಲ್ಲವನ್ನು ನೋಡೋದು ಇಬ್ಬರೇ, ಹರಿವಾಯುಗಳಿಬ್ಬರೇ. ಇನ್ನೆಲ್ಲ ಎಲ್ಲ ನಮ್ಮನ್ನ ಎಲ್ಲ ಕಡೆ ನೋಡೋದಿಲ್ಲ ಅವ್ ಮತ್ತೆ ನಾವು ಹರಿವಾಯುಗಳಿಬ್ಬರೇ ನೋಡೋದು. ನೋಡಿದ್ರಂತೆ ತಕ್ಷಣ ಏನು ಮಾಡಿದರು ಗೊತ್ತಾ ಅವರು, ಇಲ್ಲಿ ಬಂದು ಬಿಡಿಸ್ಲಿಲ್ಲ. ಯೋಗ ಕರ್ಮಸು ಕೌಶಲ. ತಕ್ಷಣ ದುರ್ಯೋಧನ ಇದ್ದ, ಹೋಗಿ ಅವನು ರಥ ಕೊಡ, ರಥ ಪುಡಿ ಪುಡಿ ಅವನು ಕೆಳಗೆ ಬಿಡಿಸಿ ಗದೆ ಎತ್ತಿ ಬಿಡ್ತಾನೆ. ಶಲ್ಯರಾಜ ಕೂತಿದ್ದೆ ಅದಕ್ಕೆ, ಕರ್ಣ ನೋಡಲ್ಲಿ ನಿನ್ನ ರಾಜನ ಅವಸ್ಥೆ ನೋಡಿ, ಈಗ ಅಲ್ಲಿ ನೀನೇನೋ ಸುಮ್ಮನೆ ಕೂತಿದ್ಯಾ, ಸುಮ್ಮನೆ ಎದಾಡ್ತಿದ್ಯಾ, ಕತೆನೆ ಮುಗಿದೋಗ್ತ ರಾಜಂದು. ಈ ಚೆಸ್ಸಲ್ಲಿ ಚೆಕ್ ಇಟ್ಟಾಗ ರಾಜಿಗೆ ಮಿನಿಸ್ಟರ್ ಹೊಡಿತೀನಿ ತೋಲಕ್ಕೆ ಬರುತ್ತಾ? ರಾಜ ಇಟ್ಟ ತಕ್ಷಣ ಬೇರೆ ಆಕಾಂಕ್ಷೆ ಆ ಕಡೆ ಹೋಗಲೇಬೇಕೀಗ ದಾರಿ. ನೋಡು ನೋಡು ಶಲ್ಯ ತೋರಿಸಿದ್ರಂತೆ, ನೋಡ್ತಾನೆ ಬೇರೆ ದಾರಿ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಭೀಮಸೇನ ದೇವರ ಕಡೆಗೆ. ತಕ್ಷಣ ರಥ ಓಡಿಸ್ತಾನೆ, ಅಲ್ಲಿ ಹೋಗ್ತಾರೆ ಶಲ್ಯ ಓಡಿಸ್ತಿದ್ದಾನೆ. ಭೀಮಸೇನ ದೇವರು ನೋಡಿದ್ರಂತೆ ಅವತ್ತಿನ ರೂಪ ನೋಡಬೇಕು ಅವರು. ನೋಡಿದ ತಕ್ಷಣ ಕರ್ಣನನ್ನು ಬೆಂಕಿ ಹಾಕ್ತಿದ್ದಾರೆ ಅವರು. ಕರ್ಣ ಕಡೆ ಬರ್ತಾ ಇದ್ದಾರೆ ಸರಸರ ಅಂಥೇಳಿ. ಕರ್ಣ ನೋಡ್ತಿದ್ದಾನೆ, ಕರ್ಣನ ಭಯಂಕರ ಗಾಬರಿ. ಯಾತಕ್ಕೆ ಕೊಡ್ತೇವೆ ಭೀಮಸೇನ ದೇವರು, ನೀನು ದುರ್ಯೋಧನ ಜೊತೆ ಸೇರಿಕೊಂಡು ಕೃಷ್ಣನಿಗೆ ಅವಮಾನ ಮಾಡಿದ್ದೀಯಲ್ಲ, ಯಾರು ಕೃಷ್ಣನಿಗೆ ಅವಮಾನ ಮಾಡ್ತಾರೋ ಅವ್ರ ನಾಲಿಗೆ ಕತ್ತರಿಸ್ತೇನೆ. ಇದು ಅವ್ರ ವ್ರತ ಅಂತ, ಭೀಮಸೇನ ದೇವ್ರ ವ್ರತ. ಯಾರು ದೇವರನ್ನು ಬೈತಾರೋ ನಾಲಿಗೆ ಕತ್ತರಿಸ್ತೇನೆ. ನೀನು ಬೈದಿದ್ದಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು, ಅವನು ಏನೇನೋ ಹಿಡ್ತಿದ್ದಾನೆ. ಕೃಷ್ಣನ ಪಣಕ್ಕಿಡಿ ಅಂತ ಹೇಳಿದ ಕಾಲಕ್ಕೆ ಎಲ್ಲ ಸಪೋರ್ಟ್ ಮಾಡಿದವ್ರು. ನಾರಾಯಣ ಬಿಟ್ಟು ತದರ ಬಂದಿ ನಿಗ್ರಹ ಆಗಬೇಕೀಗ ಅಂತ ಬರ್ತಾ ಇದ್ದಾರೆ ಭೀಮಸೇನ ದೇವರು. ಅಲ್ಲಿಂದ ಒಂದು ಬಾಣ ಹೊಡೆದಂತೆ ಕರ್ಣನಿಗೆ. ಎಂಥ ಕೋಶರ ಭೀಮಸೇನ, ಒಂದು ತಕ್ಷಣ ಕರ್ಣ ಭಪ್ಪ ಅಂತ ಬಿದ್ದುಬಿಡ್ತಾರೆ ಒಂದೇ ಬಾಣಕ್ಕೆ. ಅದೇನು ಅಸ್ತ್ರ ಅಂತ ಹೇಳಿದ್ರೆ ಬರೀ ಬಾಣ ಅಷ್ಟೇ. ತಷ್ಟ ರಾಮ ಬಾಣ ಹೇಗೋ ಭೀಮ ಬಾಣ ಆಯಿತು. ಕರ್ಣ ದಪ್ಪಂತ ಬಿದ್ದೇ ಬಿಡ್ತಾನೆ. ಆಗ ಭೀಮಸೇನದಲ್ಲಿ ಕೆಳಗಿಳಿದು ಬರ್ತಾರೆ. ಕ್ಷುರ ತಗೊಂಡಿರುತ್ತೆ, ಕ್ಷುರ ಅಂದರೆ ಚಿಕ್ಕ ಕತ್ತಿ, ಅದಕ್ಕೆ ಕ್ಷೌರ ಅಂತ ಹೆಸರು ಬಂದಿದ್ದೆ. ಕ್ಷುರದಿಂದ ಮಾಡೋದಕ್ಕೆ ಕ್ಷೌರ, ಇಲ್ಲೋದ್ರೆ ಕ್ಷೌರ ಅಂತ ಕರೆಯೋದಿಲ್ಲ. ಅದು ತಗೊಂಡು ಈಗ ಹತ್ತು ಬರ್ತಾ ಇದ್ದಾರೆ. ಸರಸರ ಬರ್ತಾರೆ. ಅಗ್ರೇ ಕೃತಾಂತ ನರಸಿಂಹ ತನೋರ್ ಯಥೈವ ವಿಷ್ಣೋಹೋ ಹೇಳ್ತಾರೆ. ಹರಂ ಗ್ರಸತ ಇವ ಆತ್ಮರೂಪಂ. ಪ್ರಳಯಕಾಲದೊಳಗೆ ಬ್ರಹ್ಮೇಶ ಚಕ್ರೋತ್ಕಾರಾಹ, ರುದ್ರದೇವರು ಎಲ್ಲ ನುಂಗಿಬಿಟ್ಟಿರ್ತಾರಂತೆ. ಒಂದುಗ್ಲ ನರಸಿಂಹದೇವರು ಬಾಯಿ ತೆಗಿತಾರೆ ಅಂತ. ನರಸಿಂಹದೇವರಂತೆ ಇದ್ದಾರೆ ಭೀಮಸೇನ ದೇವರು. ಉಗ್ರವಾದ ರೂಪ ಇದನ್ನು ಮಾತ್ರ ಕುಮಾರವ್ಯಾಸ ಭಾರಿ ಜೋರಾಗಿ ಬರೀತಾನೆ. ಇದನ್ನು ಮಾತ್ರ ಬರೀತಾನೆ, ನಿನ್ನೆದು ಬಿಟ್ಟುಬಿಟ್ಟಿದ್ದಾನೆ. ಇದನ್ನು ಬರೀತಾ ಇದ್ದಾನೆ, ಪಂಪ ಬರೋದಿಲ್ಲ ಇದನ್ನು. ಒಬ್ಬೊಬ್ಬರು ಒಂದು ಬಿಡ್ತಾರೆ ಬರೀತಾರೆ, ಎಲ್ಲ ಬರೆಯೋರು ಆಚಾರ ಒಬ್ಬರೇನೆ, ಎಲ್ಲ ಗೊತ್ತಿರೋ ಒಬ್ಬರಿಗೆ. ಆದ್ದರಿಂದ ಪೂರ್ಣ ಪ್ರಜ್ಞರು ಅಂತ ಒಬ್ಬರೇನೆ. ಅವ್ರು ಬರ್ತಾರೆ, ಶಲ್ಯ ನೋಡ್ತಾನೆ, ರಥ ಹತ್ತೇ ಬಿಡ್ತಾರೆ, ಅವನು ಚ ಕತ್ತರಿಸ್ತೇನೆ ಅಂತೇಳಿ. ಆಗ ಶಲ್ಯರಾಜ ಕೇಳ್ಕೊತಾನೆ ಭೀಮಸೇನ, ಕಡನ ಹಣೆ ಬಾರ ಕೇಳಿ ಸಾಕು ಅಂತ ಹೇಳಿದ ಕತೆ ಮುಗಿದೋಯ್ತು, ಇನ್ನೇನು ಮಾಡಬೇಡ ಜಾಸ್ತಿ. ಸ್ವಲ್ಪ ಹೆಚ್ಚು ಕಡೆ ನಾಲಿಗೆ ಕತ್ತರಿಸಿಬಿಡ್ತೀನಿ, ಇನ್ನೇನು ನಿಜಾನೇ. ಅದು ಕತ್ತರಿಸಿದ್ರೆ ಏನಾಗುತ್ತೆ ಗೊತ್ತಾದ್ರಿಂದ ಕರ್ಣನಿಗೆ ಅವಮಾನ ಆಗುತ್ತೆ. ಅವನು ಅಂಥ ಅವಮಾನವಾದವನು ಸಂಭಾವಿತ ಚಾಕೀರ್ತಿ ಮರಣಾದ ತೆರಿತ್ಯತೆ, ಸತ್ತೋಗಿಬಿಡ್ತಾನೆ. ಅದರಿಂದ ಆಗ ಅನಾಹುತ ಅಂದ್ರೆ ಅರ್ಜುನ ಪ್ರತಿಜ್ಞೆ ಸುಳ್ಳಾಗುತ್ತೆ, ಅದಾಗಬಾರ್ದು. ಅರ್ಜುನ ಪ್ರತಿಜ್ಞೆ ನಡೀಲಿ ಅಂತ ನಿನ್ನೆ ಬಿಟ್ಟಿದ್ದೀನ ತನ್ನ ತೂಬರದ್ದು ಬಿಟ್ಟಿದ್ದು, ಅದಕ್ಕೆ ತಾನೇ. ಅದಕ್ಕೂ ಅರ್ಜುನ ಕೊಲ್ಲಬೇಕು ಅಂತಿದ್ರೆ ನೀವು ಸತ್ತಂತೆ ಆಗಿದ್ದಾನೆ ಕರ್ಣ, ಈಗಾಗಲೇ ಕತೆ ಮುಗಿದೋಗಿದೆ. ಆದರೆ ದಯವಿಟ್ಟು ನೀನು ಮಾಡಬೇಡ, ಶಿವಚಂದ್ರಿಗೆ ಗೊತ್ತ, ಅವ್ರಿಗೆ ಜ್ಞಾನ ಇಲ್ಲ ಅಲ್ಲ, ಅವ್ರು ಬಾಯಿಲಿ ಬರಲಿ ಅಂತ ಮಾಡಿದ್ದಷ್ಟೇನೆ. ಶಿಶುಪಾಲ ನಾಲಿಗೆ ಕತ್ತರಿಸ್ತೇನೆ ಅಂತ ಹೋಗಿದ್ದು ಹಾಗೇನೆ. ಅಲ್ಲಿ ಭೀಷ್ಮರ ಮಾತು ಕೇಳಿದಾಗ ಮಾಡಿ ಬಿಡ್ತಾರೆ, ಶಲ್ಯನ ಮಾತು ಕೇಳಿದಾಗ ಬಿಡ್ತಾರೆ. ಅಜ್ಞಾನ ಮಾತ್ರ ಚಿಂತನೆ ಮಾಡಿದರೆ ನಮಗಿರೋ ಜ್ಞಾನನೂ ಹೋಗ್ತದೆ ಅಷ್ಟೇ. ಅವ್ರು ಎಂದು ವಾಯುದೇವರಿಗೆ ಅಜ್ಞಾನದ ಹೆಸರು ಕೂಡ ಇಲ್ಲ. ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಹ ಮುಖ್ಯವಾಯು ನಿತ್ಯ ಸಮ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜಯೋಗಿ ಜ್ಞಾನ. ಆ ಕ್ಷಣಕ್ಕೆ ಭೀಮಸೇನ ವಾಪಸ್ ಹೊರಟುಬಿಟ್ರಂತೆ. ಕರ್ಣದ ಬಡಜೀವ ಮೆಲ್ಲಗೆ ಹೇಳ್ತಾನೆ, ಸ್ವಲ್ಪ ಯುದ್ಧ ಮಾಡೋ ಸ್ಥಿತಿಯಲ್ಲಿಲ್ಲ, ಸುತ್ತಲೂ ರೆಸ್ಟ್ ತಗೊಂಡು ಬರ್ತಾನಪ್ಪ. ರೆಸ್ಟ್ಲೆಸ್ ಯುದ್ಧ ಮಾಡಿದವರು ಒಬ್ಬರೇನೆ, ರೆಸ್ಟ್ಲೆಸ್ ಭೀಮಸೇನ ದೇವರು ಒಬ್ಬರೇನೆ. ಸಮುದ್ರ ಹರತಿದ್ದಾರೆ. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ವಲಸ್ಯ ಕೃತ ಶ್ರಮೋಸ್ಯ. ಶ್ರಮದ ಹೆಸರೇ ಇಲ್ಲ, ಬಿಟ್ಟುಬಿಡಿ ಅವರಿ ಶ್ರಮ ಇಲ್ಲ ಅಲ್ಲ, ನಮಗೆ ತುಂಬ ಶ್ರಮ ಆಗಿರುತ್ತೆ. ಗಾಳಿ ಹಾಕೊಂಡು ನಮ್ಮ ಶ್ರಮನೇ ಹೋಗ್ಬಿಡು, ನಮ್ಮ ಶ್ರಮನೇ ಪರಿಹಾರ ಮಾಡು, ಅವರಿಗೆ ಎಲ್ಲಿ ಶ್ರಮ ಬರಬೇಕು? ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದು ಮಹಾಭಾರತ. ಕತೆ ಕೇಳಿದ್ರೆ ಮಹಾಭಾರತ ಅಲ್ಲ, ತತ್ವ ಕೇಳಿದ್ರೆ ಮಹಾಭಾರತ. ಆಯಾಸಮಸ್ಪನ್ ಋತುಮಾನಸಸ್ಯ ವಾಯು ಬುಹುಕೃಂತತು ಮಧ್ವರೂಪಿ. ಪ್ರಯಾಣ ಮಾಡ್ತಕ್ಕಂಥವ್ರ ಆಯಾಸ ಯಾರು ಪರಿಹಾರ ಮಾಡಬೇಕು ಅವರು? ವಾಯುದೇವರೇನೆ. ತೀರ್ಥ ಪ್ರಮದಲ್ಲಿ ವಾದಿರಾಜ ಸ್ವಾಮಿಗಳ ಮಾತದು. ಅಲ್ಲಿಯಿಂದ ಯುದ್ಧ ಮುಂದುವರಿತಾ ಇದೆ. ಹಾಗೇನೆ ಒಂದು ಸ್ಟೇಜಲ್ಲಿ ಆಗ ಅಶ್ವತ್ಥಾಮರು ಯುದ್ಧಕ್ಕೆ ಬರ್ತಾರೆ. ಯುದ್ಧ ಮಾಡ್ತಾ ಮಾಡ್ತಾ ಧರ್ಮರಾಜ ಹತ್ರ ಬರ್ತಾರೆ. ಯುದ್ಧ ಜೋರಾಗೇ ಮಾಡ್ತಾರೆ. ಧರ್ಮರಾಜ ಪಾಪ ಅವ್ರ ಮುಂದೆ ಭಾರಿ ವೀಕ್ ಪಾರ್ಟಿ ಇದ್ದಾಗೆ ಸಿಕ್ಕಾಪಟ್ಟಿ ಏಟು ತಂದು ಬಿಡ್ತಾನೆ. ಆಗ ಅಶ್ವತ್ಥಾಮರು ತಮಾಷೆ ಮಾಡ್ತಾರೆ, ಗುರುಗಳೇ ಗುರುಪುತ್ರರೇ, ಭಾರಿ ದೊಡ್ಡವರು ಒಪ್ತೇನೆ, ಆದರೆ ನಿಮ್ಮ ರೀತಿ ಸರಿಯಲ್ಲ ಅಂತ ಹೇಳ್ತಾರೆ. ಜೋರ ಮಾತಾಡಿ ಸರಿಯಲ್ಲ ನಿಮ್ದೆಲ್ಲ ಕೂಡ, ಯಾತಕ್ಕೆ ಅಂತ ಕೇಳ್ತಾರೆ. ಕಿಮ್ನಃ ಸ್ವಧರ್ಮ ನಿರತ ಋಥಾವಿಹಿಂಸಿ, ನಾವೆಲ್ಲ ಧರ್ಮಿಷ್ಠರು, ಕ್ಷತ್ರಿಯ ಧರ್ಮ ಯುದ್ಧ ಮಾಡ್ತಿದ್ದೇವೆ, ನೀವು ಬ್ರಾಹ್ಮಣರು ನಮ್ಮ ಕಡೆ ಯಾಕೆ ಗಂಟ ಕೈ ಯಾಕೆ ಕಲ್ಲಾಡ್ತೀರಿ ಬಂದು, ನೀವೀಗ ಬ್ರಾಹ್ಮಣರು ಪಾಠ ಪ್ರವಚನ ಮಾಡಿ ರೋದ್ಬಿಟ್ಟು ನೀವು ಯಾಕೆ ನಮ್ಮನ್ನು ಗೋಳಾಡ್ತೀರಿ ಅಂತ ಕೇಳಿದ್ರೆ, ನಮ್ಮದು ಸ್ವಧರ್ಮ ಯುದ್ಧ, ನೀವು ಸ್ವಧರ್ಮ ಅಲ್ಲ, ನೀವು ಯಾಕೆ ನಮ್ಮನ್ನು ಗೋಳಾಡ್ತೀರಿ ಅಂತ ಕೇಳಿದ್ರೆ, ಅಶ್ವಥ ಅವರಿಗೆ ಅರ್ಥ ಆಯ್ತದ, ಧರ್ಮರಾಜ ನಂಗೆ ಅರ್ಥ ಆಗಿದೆ, ಅಂತೂ ನೀನು ಹೇಳ್ತಿರೋದು ಬೋಧೆ ಮಾಡಕ್ಕಲ್ಲ, ಕೈಲಾಗದೆ ಕೈಲಾಗದೆ ಗ್ರೇಪ್ಸರ್ ಸವರ್ ಅಂತಾರಲ್ಲ ಹಾಗಾಗಿದೆ ಹೊರತು ಉಪಯೋಗ ಇಲ್ಲ, ಹೋಗ್ಲಿ ಬಿಡು ಅಂತೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದೆ. ಯಾರ ಹತ್ರ ಹೋಗ್ಬೇಕು ನಾನೀಗ, ಯುದ್ಧ ಮಾಡೋದು ಭಾರಿ ಖುಷಿಯಾಗಿದೆ, ಭೀಮನ ಹತ್ರ ಹೋಗ್ಲಿಕ್ಕೆ ಒಡ್ಸ್ಕೊಂಡು ಬಂದಿದ್ದಾರೆ, ನೀವು ಬೇಟ್ ಬಿದ್ದಿದೆ, ಭೀಮನ ಹತ್ರ ಹೋಗಬಾರ್ದು ಭಾರಿ ರಿಸ್ಕಿ, ಧರ್ಮರಾಜ ಭೀಮಸೇನ ಭಾರಿ ಗ್ರೇಟು, ಧರ್ಮರಾಜ ಭಾರಿ ವೀಕು, ಇನ್ನು ಯಾರ ಹತ್ರ ಹೋಗ್ಬೇಕೀಗ, ಅರ್ಜುನನೇ ಸರಿ ಅಂತ ಅಲ್ಲಿ ಹೊರಟ್ಬಿಟ್ಟು ಅರ್ಜುನ ಜೊತೆ ಹೋಗ್ತಾ ಇದ್ದಾರೆ. ಅರ್ಜುನ ಸಂಸಪ್ತಕರು ಯುದ್ಧ ಮಾಡ್ತಾ ಇದ್ದಾನೆ, ಅದೆಲ್ಲ ಎಷ್ಟು ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಇವರು ಯುದ್ಧ ಕರಿಬೇಕಾದ್ರೆ ಹಿಡ್ಕೊತಾರೆ, ಕೈಯಲ್ಲಿ ಬಾಣ ಹಿಡ್ಕೊಂಡು ಕರೀತಾ ಇದ್ದಾರೆ. ಆಚಾರ್ಯರಿಗೆ ಎಷ್ಟು ವರ್ಣನೆ ಮಾಡಿದ್ರು, ಅಶ್ವತ್ಥಾಮರಿಗೆ 28 ದೇಹದ ರುದ್ರದ ಅವತಾರ, ಅವರು ತೋಳು ಹಾಗಿತ್ತಂತೆ, ಒಳ್ಳೆ ಹಾವಿನ ಇದು ಆಕಾರದಲ್ಲಿ ಇತ್ತಂತೆ, ಅವರು ಕೈ ಚಾಚಿಬಿಟ್ಟಿದ್ದಾರೆ. ಅದನ್ನು ಅರ್ಜುನ ನೋಡ್ತಾನೆ, ಕೃಷ್ಣ ಇಲ್ಲಿ ಸಂಸಪ್ತಕರು ನಾನು ಯುದ್ಧ ಮಾಡ್ತಿದ್ದೇನೆ, ಅಶ್ವತ್ಥಾಮರು ಕರೀತಿದ್ದಾರೆ, ಎಲ್ಲಿ ಹೋಗಲಿ ಅಂತ ಕೇಳ್ತಾನೆ. ಧಿಯೋ ಯೋನ ಪ್ರಚೋದ, ಕೃಷ್ಣ ಅಂದರೆ ಕೃಷ್ಣ, ಅದಕ್ಕೆ ಸಾರಥಿ ಅಂದ್ರೆ ಆತ ಗೈಡ್ ಮಾಡಬೇಕು, ಗೈಡ್ ಮಾಡಿದರೆ ಸಾರಥಿನ ಹೊರತು ಬೇರೆಯವರಲ್ಲ. ಮತ್ತು ಎಲ್ಲರಿಗಾಗಿ ಸಾರಥಿ ಆಗಿರೋದಿಲ್ಲ ಅಂದರೆ ಅಂತ ಎಷ್ಟು ಜನ ಸಿಗ್ತಾರೆ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಹೊರತು ಉತ್ತಮ ವ್ಯಕ್ತಿ ಸಿಕ್ಕರೆ ಅವರೇ ಸಾರಥಿ ಆಗ್ತದೆ. ನಮಗನಿಸುತ್ತೆ ಅರ್ಜುನ ಕೃಷ್ಣರಿಗೆ ಸಾರಥಿ ಅಂತ ಕೇಳಿದರೆ, ಕೃಷ್ಣನಿಗಲ್ಲ ಇಡೀ ಜಗತ್ತಿಗೆ ಭಗವಂತ ಸಾರಥಿ. ಗಾಯತ್ರಿ ಮಂತ್ರ ಹೇಳೋದೇ ಅದನ್ನು, ಧಿಯೋಯೋನ ಪ್ರಚೋದಯ. ರಾತ್ರಿ ಕೆಲಸ ಏನು, ಕುದುರೆಗಳನ್ನು ಓಡಿಸೋದು. ಇವತ್ತು ನಮ್ಮ ಇಂದ್ರಿಯ ಕುದುರೆನ ಯಾರು ಓಡಿಸ್ಬೇಕು, ದೇವರು ಓಡಿಸ್ತಾರೆ. ಸಾರಥಿ ಯಾರಾದ್ರೆ ಈಗ ಎಲ್ಲರಿಗೂ ಭಗವಂತನೇ ಸಾರಥಿ. ಪಾರ್ಥ ಜೀವನ ಸಂಕೇತ, ಕೃಷ್ಣ ದೇವನ ಸಂಕೇತ, ಎಲ್ಲ ಜೀವರನ್ನು ಗೈಡ್ ಮಾಡೋ ಸಾರಥಿ ಅಂದರೆ ಭಗವಂತನೇ. ತಕ್ಷಣ ಅಶ್ವತ್ಥ ಅವರ ಕಡೆಗೆ ಓಡಿಸಿದ್ದಂತೆ ಕೃಷ್ಣ, ಉತ್ತರ ಕೊಡಲಿ ಓಡಿಸಿಬಿಡ್ತಾನೆ ಆ ಕಡೆಗೆ, ಯುದ್ಧ ಶುರುವಾಯಿತು. ಅಶ್ವತ್ಥಾಮರು ಸಾಕ್ಷಾತ್ ರುದ್ರಾವತಾರ, ಅರ್ಜುನ ಇಂದ್ರಾವತಾರ. ಒಳ್ಳೆ ದೊಡ್ಡ ಯುದ್ಧ, ಭಾರಿ ಜೋರ ಯುದ್ಧ. ಆ ಯುದ್ಧದಲ್ಲಿ ಅಶ್ವತ್ಥಾಮರು ಭಾರಿ ಚೆನ್ನಾಗಿ ಯುದ್ಧ ಮಾಡ್ತಾರೆ. ಅರ್ಜುನನ ಒಂದು ಸರ್ತಿ ಬದ್ಧ ಶರಪಂಜಾರೇಣ, ಸುತ್ತ ಬಾಣನ ಸುರಿಸಿಬಿಟ್ರಂತೆ. ಅರ್ಜುನ ಕನ್ಫ್ಯೂಷನ್, ಸುಮ್ಮನೆ ನಿಂತು ಬಿಡ್ತಾನೆ, ಏನು ತೋಚೋದಿಲ್ಲ ಅರ್ಜುನಿಗೆ, ಹಾಗಾಗಿ ಬಿಡ್ತಾನೆ. ಕೃಷ್ಣ ನೋಡ್ತಾನೆ, ಎದ್ದು ನಿಂತ್ಕೊಂಡು ಆಲಿಂಗನ ಮಾಡ್ಕೊಂಡಂತ ಅರ್ಜುನ, ಯುದ್ಧ ಮಾಡು. ಶಲ್ಯರಾಜನ ಕತೆ ನೋಡಿದ್ರಲ್ಲ, ಈಗ ಶಲ್ಯರಾಜ ಎದ್ದವರು ಬಿಡಿಸ್ತಾರೆ, ಬಿಡಿಸ್ತಾನೆ ಎಬ್ಬಿಸ್ತಾನೆ ಕೃಷ್ಣ. ಈಗ ಯುದ್ಧ ಮಾಡು ಅರ್ಜುನ ಅಂತ ಹೇಳ್ತಾ ಅರ್ಜುನ ಫ್ರೆಶ್ ಆದ ಬಾಣ ಹೊಡೆದು ಎಲ್ಲ ತೆಗೆದು ಹಾಕಿಬಿಡ್ತಾನೆ. ಅಶ್ವತ್ಥ ಅವರು ಮಾಡಿದ ಅರ್ಜುನನಿಗೆ ಅಷ್ಟು ದಿವಸ ಯುದ್ಧದಲ್ಲಿ ಮೊದಲೇ ಅನುಭವ ಇದು, ಇಂಥ ಪೆಟ್ಟು ಯಾರೂ ಹಾಕಿದ್ದಿಲ್ಲ. ಬದ್ಧ ಶರಪಂಜರೇಣ, ಭೀಷ್ಮರನ್ನು ಶರಮಂಚಿಯಲ್ಲಿ ಮರೆಸಿದ್ದ ಪುಣ್ಯಾತ್ಮ, ಆತನ ಶರ ಪಂಜರದಲ್ಲಿ ಕಟ್ಟಿ ಹಾಕಿದ್ದು ಇವರು. ಮತ್ತೆ ಯುದ್ಧ ಶುರುವಾಯಿತು. ಯುದ್ಧ ಮಾಡ್ತಾ ಮಾಡ್ತಾ ಅಶ್ವತ್ಥ ಅವರು ಮತ್ತೆ ಹೊಡಿತಾರೆ ಆತನ ಅರ್ಜುನನನ್ನು. ಈ ಸರ್ತಿ ಏನಾಯ್ತಂತ ಅರ್ಜುನನಿಗೆ, ಆತನ ಗಾಂಡೀವ ಧನುಸ್ ಇತ್ತಲ್ಲ ಅದು ಹಗ್ಗ ಕಟ್ ಮಾಡಿಬಿಡ್ತಾರೆ. ಅಶ್ವತ್ಥ ಹಗ್ಗನೇ ಕಟ್ ಮಾಡ್ತಾರೆ, ಇಂಥ ಪೆಟ್ಟು ಯಾರೂ ಹಾಕಿರಲಿಲ್ಲ, ಹಗ್ಗ ಹೋಯ್ತು. ಅದಕ್ಕೆ ಬೇರೆ ಧನುಸ್ತಾರೆ ಬಿಸಾಕಿಬಿಡ್ಬೇಕಷ್ಟೆ, ಇರೋಕ್ಕೆಲ್ಲ ಇನ್ವ್ಯಾಲಿಡ್ ಅದು, ಇದು ಹಾಗಲ್ಲ. ಅನ್ಯದಾಸಿ ತ್ವಜ, ತಕ್ಷಣ ಇನ್ನೊಂದು ಬೆಳೀತಂತ ತಕ್ಷಣನೇ, ಅದು ದೈವಿ ಧನಸ್ಸು, ಬ್ರಹ್ಮದೇವರ ಧನಸ್ಸು, ತಕ್ಷ್ಟ ಬೆಳೀತು. ಅರ್ಜುನ ಮತ್ತೆ ಕಟ್ಟಿಕೊಂಡಾದನ, ಬಾಣ ಹೊಡೆಯಕ್ಕೆ ಶುರು ಮಾಡ್ದ. ಆ ಸಮಯಕ್ಕೆ ಅವ್ರು ಬಿಡಲಿಲ್ಲ ಅಶ್ವತ್ಥಾಮರು, ಜೋರ ಹೊಡಿತಾರೆ. ಅರ್ಜುನಿಗೆ ಭಾರಿ ಸಮಸ್ಯೆ ಆಯಿತು, ಎಷ್ಟು ಗೋಳಾಡಿಸ್ತಿದ್ದಾರೆ ಗುರುಪುತ್ರರು ಅಂತ ಯೋಚನೆ ಮಾಡಿಬಿಟ್ಟು ಮಾಡ್ತೇನೆ ಅಂತ ಹೇಳಿ ಅವರು ಹೆಸರು ಬೆಳೆಸ್ಕೊಂತ ಇದ್ರ ಕೈಯಲ್ಲಿ ಆಗೋದಿಲ್ಲ. ಯುದ್ಧ ಮಾಡ್ತಾ ಮಾಡ್ತಾ ಅವರ ಸಾರಥಿನಕ್ಕೊಂದು ಹಾಕಿಬಿಡ್ತಾನೆ ಅರ್ಜುನ. ಅಶ್ವತ್ಥ ಅವರ ಸಾರಥಿನಕ್ಕೊಂದು ಬಿಡ್ತಾನೆ. ಕೃಷ್ಣ ಎಂಥ ಸಾರಥಿ ಗೊತ್ತಲ್ಲ, ಇಡೀ ವಿಶ್ವವೇ ಅಜಶಾಶ್ವತ ನಿತ್ಯ ಶಾಶ್ವತ ಕೃಷ್ಣನ ಕೃಷ್ಣ ಅವರ ಸಾರಥಿ ಹೋಗಿಬಿಟ್ಟ. ಈಗ ಅವ್ರಿಗೆ ಯುದ್ಧ ಮಾಡೋದು ಭಾರಿ ಕಷ್ಟ, ಬಿಡಲಿಲ್ಲ ಅವರು. ಎಡಗೈಲಿ ಹಿಡ್ಕೊಂಡಿರ್ತ ಹಗ್ಗಗಳನ್ನು, ಎಡಗೈಲಿ ಹಗ್ಗ ಹಿಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದಾನೆ. ಮತ್ತೆ ಹೊಡಿತಾರೆ ಅಜ್ಜನ ಪುನಸ್ತಬದ್ಧ ಕರ ಪಂಜರೇಣ, ಮತ್ತೊಮ್ಮೆ ಕಟ್ಟಿ ಹಾಕಿಬಿಟ್ಟರು. ರುದ್ರದೇವರು ಇಂದ್ರದೇವರು ಎಷ್ಟು ದೊಡ್ಡವರು ಅಂತ ಗೊತ್ತಾಯ್ತಲ್ಲ. ಈಗ ಮತ್ತೆ ಕಟ್ಟಿ ಹಾಕಿಬಿಡ್ತಾರೆ. ಅರ್ಜುನ ನೋಡ್ತಾನೆ ಫಜಿತಿ ಆಗೋಯ್ತು, ಯುದ್ಧ ಮತ್ತೆ ಮುಂದುವರಿಸ್ತಾನೆ, ಬಿಡೋದಿಲ್ಲ. ಇನ್ನೊಂದ್ಸರ್ತಿ ಗಾಂಡೀವ ಕಟ್ ಮಾಡ, ಗಾಂಡೀವದ ಹಗ್ಗ ಕಟ್ ಮಾಡ್ತಾನೆ. ಮತ್ತೆ ಈ ಸ್ಥಿತಿಯಲ್ಲಿ ಸಾರಥಿನೋ ಅವರೇ ರಥಿನೋ ಅವರೇ ಅಂತ ಯುದ್ಧದಲ್ಲಿ ಕಟ್ ಮಾಡಿದಾಗ ಮತ್ತೆ ಬೆಳೀತಂತೆ, ಮತ್ತೆ ಕಟ್ಕೋತಂತೆ. ಇವ್ರು ಸಮಸ್ಯೆ ಯುದ್ಧ ಮಾಡಿದ್ರೆ ಕರ್ಣನೆ ಮೇಲೆ, ಈಗ ಮೇನ್ ಸವಾಲು ಇರೋದು ಅಲ್ಲಿಂದ. ಇವ್ರು ಒಳ್ಳೆ ಗಂಟು ಬಿದ್ದಿರಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಅರ್ಜುನ ಕೃಷ್ಣನ ಒಂದು ಪ್ರಾರ್ಥನೆ ಮಾಡಿ ಮತ್ತೆ ಯುದ್ಧ ಮಾಡ್ತಾರೆ. ಆಗ ಯಾವಾಗ ಮತ್ತೊಮ್ಮೆ ಕಟ್ಟಿದ್ರು ಅಶ್ವತ್ಥಾಮರು, ಕುಗ್ಗಿಬಿಡ್ತಾನೆ ಅರ್ಜುನ ಬಾಲ. ಕೃಷ್ಣ ಮತ್ತೊಮ್ಮೆ ಅಲಿಂಗನ ಮಾಡ್ಕೊಂಡಂತ ಅರ್ಜುನ, ಹೊಡಿ ಈ ಸರ್ತಿ ಹೊಡಿ ಅಂತ ಹೇಳ್ತಾರೆ. ಈ ರೀತಿ ಮಾಡಿಕೊಂಡು ಒಳ್ಳೆ ಮಾತಾಡಿದ್ರೆ ಇನ್ಸ್ಪಿರೇಷನ್ ಬರುತ್ತೆ. ಆಡ್ತಿರ್ತಾರಲ್ಲ ಚಪ್ಪಾಳೆ ಹಾಕಿ ತಟ್ಟ ಹೊಡೆದ್ಬಿಡ್ತಾರೆ ಆ ಕಡೆ, ಚಪ್ಪಾಳೆ ಹಾಕಿದ್ರೆ ಸ್ಫೂರ್ತಿ ಕೊಡುತ್ತೆ, ಅವರು ತೇಜೋ ವೃದ್ಧಿ ಆಗುತ್ತೆ. ಕೃಷ್ಣ ತೇಜೋ ವೃದ್ಧಿ ಮಾಡ್ತಾನೆ. ಆ ಕರ್ಣನ ತೇಜಸ್ಸನ್ನ ಶಲ್ಯರಾಜ ಭಂಗ ಮಾಡ್ತಿದ್ದ. ಅದಕ್ಕೆ ನಾವು ತೇಜೋ ವೃದ್ಧಿ ಮಾಡಿದ್ರೆ ಸಹವಾಸ ಮಾಡಬೇಕೆ ಹೊರತು ಭಂಗ ಮಾಡಿದ್ರೆ ಸಹವಾಸ ಮಾಡಬಾರ್ದು. ತೇಜೋ ವೃದ್ಧಿ ಮಾಡಿದ್ರೆ ಸಹವಾಸ ಅಂದ್ರೆ ಏನು? ಸಂಘವಾಗಲಿ, ಸಾಧು ಸಂಘವಾಗಲಿ, ಸ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಉತ್ಸಾಹ ಕೊಡೋ ಜನ ಆಗಬೇಕು, ನಿರುತ್ಸಾಹ ಮಾಡಬಾರ್ದು. ಸಂಧ್ಯಾನೇ ಮಾಡ್ತೀನಿ, ಏನು ಮಾಡ್ತೀವಿ ಬಿಡೇ, ಇದ್ದಿದ್ದೇನೆ ಶುರು ಮಾಡಿಬಿಡೋದು. ಬೆಳಿಗ್ಗೆ ಬೇಗ ಹೇಳ್ತೀಯ, ಬುದ್ಧೋಷ ಹೇಳ್ತೀರಾ, ಆಯ್ತು. ಏಕಾದಶಿ ಅಂದರೆ ದೊಡ್ಡವರೇ ಮಾಡೋದಿಲ್ಲ ಅಂತ ತಮಾಷೆ ಮಾಡೋದು. ಇದು ಮಾಡಿ ಮಾಡಿ ಕೊನೆಗೆ ಡಿಪ್ರೆಸ್ ಮಾಡಿಬಿಡ್ತಾರೆ. ಉತ್ಸಾಹ ಕೊಡೋ ಜನ ಆಗಬೇಕು. ಇವತ್ತು ಉತ್ಸಾಹ ಬಂತು, ತಕ್ಷಣ ನೋಡಿದ ಸಾರಥ್ಯಾಗಿ ಸಾರಥ್ಯ ಮಾಡ್ತಿಲ್ಲ, ಅದು ಹಗ್ಗ ಕಟ್ ಮಾಡ್ತಾನೆ ಅಜ್ಜನ. ಈಗ ಲಿಂಕ್ ತಪ್ಪಿದ್ದು, ಕಂಟ್ರೋಲ್ ಮಾಡೋ ಸಾಧ್ಯತೆಯೇ ಇಲ್ಲ. ಅವರಿಗೆ ಬಾಣ ಹೊಡೆದಿಲ್ಲ, ಸಾರದ ಬಾಣ ಕುದುರೆಗಳೇ ಬಾಣ ಹೊಡೆಯೋ ಶುರು ಮಾಡ್ತಾನೆ. ಅವ್ರು ನೋವಾಗುತ್ತೆ, ಓಡಕ್ಕೆ ಶುರು ಮಾಡಿಬಿಡುತ್ತೆ ಜೋರಾಗಿ. ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಆಗ್ತಾನೆ ಇಲ್ಲ. ಅವರಿಗೆ ತುಂಬ ದೂರ ಓಡಿದ ಮೇಲೆ ಅಂದ್ಕೊಂಡ್ರಂತೆ ಕಷ್ಟಪಟ್ಟು ನಿಲ್ಲಿಸ್ತಾರೆ ರಥನ, ನಾನು ಮತ್ತೆ ವಾಪಸ್ ಹೋಗಲ್ಲ ಅನ್ಕೋತಾರೆ. ವಾಪಸ್ ಹೋದ್ರು ಕೂಡ ಅಷ್ಟೇ, ನೈತಸ್ಮಾತ್ ಅಧಿಕಂ ಶಕ್ಯತೆ ಅರ್ಜುನೆ, ಇದಕ್ಕಿಂತ ಹೆಚ್ಚು ಮಾಡೋ ಚಾನ್ಸಸ್ಸೇ ಇಲ್ಲ. ನಾನು ಏನು ಮಾಡಿದ್ದೇನಲ್ಲ, ಬೆಸ್ಟ್ ಬೈ ಎಬಿಲಿಟಿ ಮಾಡಿದ್ದೇನೆ, ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ ಗೊತ್ತೇನೋ, ಅರ್ಜುನ ಏನೇನಿದೆ ಹೇಳ್ತಾರೆ ಅವರೀಗ. ಸಾರಥಿತ್ವ ಕೇಶವಶ್ಯ, ಕೃಷ್ಣ ಸಾರಥಿಯಾಗಿ ಕೂತಿದ್ದೇನೆ, ನಾನು ಕೂತಿದ್ದಾನೆ, ತಿಪ್ಪುರ್ಲಾಗಿ ಹೊಡೆದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಸಾರಥಿತ್ವ ಕೇಶವಶ್ಯ ಫಸ್ಟ್, ಧ್ವಜಸ್ತತ್ವ ಹನುಮತಃ, ಕರ್ಣ ಬಿಟ್ಟಿದ್ದ ಇದ್ದಾನೆ ಅಶ್ವತ್ಥಾಮರು ಹೇಳ್ತಾರೆ, ಮೇಲೆ ಹನುಮಂತೇವರು ಕೂತಿದ್ದಾರೆ. ಆಮೇಲೆ ಗಾಂಡಿವತ್ವಾಚ ಧನುಷ, ಧನುಸು ತೊಳೆದ ಬ್ರಹ್ಮದೇವರ ಧನುಸ್ಸು ಗಾಂಡಿವ ಧನುಸ್ಸು. ಆಮೇಲೆ ಹೋಲಿ ಬಾಣಾರ ಖಾಲಿ ಮಾಡೋಣ ಅಂದರೆ ಇಷುದ್ಧೋರ್ ಅಕ್ಷಯತ್ವತಃ, ಭತ್ತಳಿಕೆ ಅಕ್ಷಯ ಬಾಣ ಹೊಂದಿದೆ. ಹೋಗ್ಲಿ ರಥಾದ್ರೂ ಹೊಡೆಯೋಣ ಅಂತ ಕೇಳಿದರೆ ಅಭೇದ್ಯತ್ವ ರಥಸ್ಯಚ, ರಥ ಅನ್ಬ್ರೇಕಬಲ್ ರಥ ಇದೆ. ಕುದುರೆಯಾರು ಕೊಲ್ಲೋಣ ಅಂತ ಕೇಳಿದರೆ ಅವಧ್ಯತ್ವ ತಥಾ ಅಶ್ವಾನ, ಆರು ಕಾರಣ ಕೊಡ್ತಾರೆ. ಆರು ಕಾರಣ ಕೊಟ್ಟು ಈಗ ಏನು ಮಾಡಿದ್ದೇನೆ ಬೆಸ್ಟ್, ಇದು ಹೋದ್ರೆ ಏನು ಉಪಯೋಗ ಆಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ಬೇರೆ ಬೇರೆ ಕಡೆ ಹೋಗಿಬಿಟ್ರು. ಇದು ಹೊಸ ಅರ್ಥ ಭೀಮಸೇನದೇವರು ಅಶ್ವತ್ಥಾಮರು ಸೋಲಿಸಿದ್ರೆ ನಮ್ಗೆ ಅರ್ಥ ಆಯ್ತು. ಈಗ ಅದನ್ನ ಬಿಟ್ಟರೆ ಇನ್ಯಾರನ್ನ ನಾವು ಅಶ್ವತ್ಥಾಮರ ಮನಸ್ಸು ನೆನಪಿದ್ವಿ, ಅಶ್ವತ್ಥಾಮರ ಮನಸ್ಸು ಅವ್ರ ನಿಗ್ರಹ ಮಾಡಕ್ಕೆ ಇನ್ಯಾರಾಗಬೇಕು ಅಂತ ಕೇಳಿದ್ರೆ ಅರ್ಜುನ ಆಗಬೇಕು. ಆದರೆ ಬರೀ ಅರ್ಜುನ ಆಗೋದಿಲ್ಲ. ಅರ್ಜುನ ಅಂದ್ರೆ ಏನು ಮತ್ತೆ ಆಚಾರ ಹೇಳಿದ್ದಾರೆ, ಧರ್ಮೋ ಭಕ್ತಾದಿ ದಶಕ ಶ್ರುತಾದಿಹಿ ಅಂತ ಹೇಳಿದ್ದಾರೆ. ಶ್ರವಣ ಮನನ ಧ್ಯಾನ, ಶ್ರವಣ ಮನನ ಧ್ಯಾನ ಮಾಡಿದರೆ ಆಗ ಮನಸ್ಸು ಹತೋಟಿ ಬರುತ್ತೆ. ಅರ್ಜುನ ಶ್ರವಣ ಮನದ ಏನು ಮಾಡಬೇಕು, ಸಿನಿಮಾ ಶ್ರವಣ ಸಿನಿಮಾ ಧ್ಯಾನ ಮಾಡಿ ಏನು ಮಾಡಬೇಕು ಈ ಮತ್ತೆ. ಅದಕ್ಕೆ ಸಾರಥಿತ್ವ ಕೇಶವಶ್ಯ, ಕೃಷ್ಣನ ವಿಷಯಕವಾದ ಶ್ರವಣ ಮನನ ಆಗಿರಬೇಕು. ಮೇಲೆ ಹನುಮಂತೇವರಿದ್ದಾರೆ, ಸೂತ್ರ ಕೃಷ್ಣ, ಸೂತ್ರ ಭಾಷ್ಯ ವದ್ಧಾಚಾರ್ಯರು, ಎರಡು ಇಟ್ಕೊಂಡು ಬಿಟ್ರೆ ಆಗ ನಮಗೆ ಅಭೇದ್ಯತ್ವ ರಥಸ್ಯಚ. ಅಭೇದ್ಯ ರಥ ಅಂದ್ರೆ ಏನು, ದೇಹ ಅಂದ್ರೆ ರಥ. ಅಭೇದ್ಯ ರಥ ಅಂದ್ರೆ ಏನು, ಗೋಪಿಚಂದ್ರ ಹಚ್ಚಿಕೊಂಡ, ಉತ್ತರಧಾರಣೆ ಮಾಡಿಸಿಕೊಂಡ, ನಮ್ಮ ದೇಹ ಅಂದ್ರೆ ಬಂಗಾರ ಇದ್ದಾರೆ ಅಂತ ನೆನಪಿರಬೇಕು. ಗೋಪಿಚಂದ್ರ ಹಚ್ಚಿಕೊಂಡ್ರೆ ನಮ್ಮ ದೇಹಕ್ಕೆ ಶುದ್ಧಿ ಬರುತ್ತೆ ಗೊತ್ತಾ. ಗೋಪಿಚಂದನ ಲಿಪ್ತಾಂಗೋ ಎಂ ಎಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರ. ಗೋಪಿಚಂದ್ರ ಹಚ್ಚಿಕೊಂಡ್ರೆ ಸಾಕಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನೀವು ಇನ್ನೂ ನೋಡ್ಬೇಕು, ಆಕ್ಯುಪೇಟರ್ ನೋಡ್ಬೇಕು. ಗೋಪಿಚಂದ್ರನ ತೇಕೊಳ್ಳ್ರಿ ಸಾಕು, ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಗೋಪಿ ತೇಕೋತಾರಲ್ಲ, ಈಗ ಇವೆಲ್ಲ ಆಕ್ಯುಪೇಟರ್ ಸೆಂಟರ್ಸ್. ಈ ಕಡೆ ಬಂದರೆ ಹಾರ್ಟು, ಇಲ್ಲಿ ಬಂದರೆ ಸ್ಟಮಕ್ಕು, ಇಲ್ಲಿ ಬಂದರೆ ಕಿಡ್ನಿ, ದಿವಸ ಆಕ್ಟಿವೇಟ್ ಆಗ್ತಿರ್ತದೆ, ಅವೆಲ್ಲ ಡಿಸೀಸ್ ಹೋಗ್ತದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಗೋಪಿಚಂದ್ರ ತೇಕೊಂಡ್ರೆ ಇಷ್ಟ ಆಗುತ್ತೆ, ಹಚ್ಕೊಂಡ್ರೆ ಎಲ್ಲ ನರನಾಡಿ ಶುದ್ಧ ಆಗುತ್ತೆ. ಇದು ಯಾವ ಮತದಲ್ಲಿ ಇದೆಲ್ಲ ಕೂಡ. ಅದಕ್ಕೆ ತಿರ್ಯ ಕುಂಡ್ರಂ ನಕುರ್ವೀತ ಪ್ರಾಣೇ ಕಂಠಗತ ಇರಪಿ. ಅಡ್ಡ ಹಚ್ಕೊಂಡು ಎಷ್ಟು ನೀವು ಅಡ್ಡ ಹರಿಯಲು ಪರವಾಗಿಲ್ಲ, ಅಡ್ಡ ಮಾತ್ರ ಹಚ್ಕೋಬೇಡಿ, ಉದ್ದ ಮಾತ್ರ ಹಚ್ಕೊಳ್ಳೋದು ಬಿಡಬೇಡಿ. ಯಾಕೆ ಊರ್ಧ್ವ ಜೋಯಿತ್ತೆ, ಊರ್ಧ್ವ ಕುಂಡ್ರ ಊರ್ಧ್ವ ಲೋಕಕ್ಕೆ ಹೋಯ್ತಕ್ಕಂಥ ನಾಡಿಗಳ ಊರ್ಧ್ವಮುಖವಾಗಬೇಕು, ಅಡ್ಡಡ್ಡ ಆಗಬಾರ್ದು. ಯಾತಕ್ಕೆ ಹೇಳಿದ್ರೆ ಅಭೇದ್ಯತ್ವ ರಥಶೇಷ ಅಂತ ರಥ. ಆಮೇಲೆ ಧನುಸ್ಸು, ಎಂಥ ಧನಸ್ಸು ಅದು, ಗಾಂಡೀವ ಧನುಸ್ಸು, ಬ್ರಹ್ಮದೇವರ ಧನುಸ್ಸು. ಬ್ರಹ್ಮದೇವರು ಭಾವಿ ಬ್ರಹ್ಮದೇವರು, ಅವರು ಮನಸ್ಸಲ್ಲಿದ್ದರೆ ಅದೇ ಧನುಸ್ಸು ಆದಾಗಲೇ. ಈ ನಿಷಿದ್ಧೋರ ಅಕ್ಷಯತ್ವತಃ ಬಾಣಗಳು, ಆ ಚಡುಮೂಲದ ಒಂದೊಂದು ವಾಕ್ಯಗಳು ಬಾಣಗಳಿದ್ದಾಗಲೇ, ವಾಕ್ ಸಹಾಯಕಗಳು ಅಂತ ಕರೀತಾರೆ. ಆಮೇಲೆ ನಿಷಿದ್ಧೋರ ಅಕ್ಷಯತ್ವತಃ ಅಶ್ವಗಳು, ಅಭೇದ್ಯವಾದ ಅವಧ್ಯವಾದ ಅಶ್ವಗಳು, ನಮ್ಮ ಇಂದ್ರಿಯಗಳು, ಸ್ವರೂಪದ ಇಂದ್ರಿಯಗಳು ಅಂದರೆ ಅಚ್ಛೇದ್ಯ ಅಭೇದ್ಯ. ಇಂಥ ಒಂದು ಆರು ಸಾಧನೆ ಯಾರಿಗಿರುತ್ತಲ್ಲ ಅವ್ರಿಗೆ ಆರು ಕಾಮಕ್ರೋಧ ಆದಿ ಆರು ಏನೂ ಮಾಡೋದಿಲ್ಲ. ಅಶ್ವತ್ಥ ಅವರು ಸೋತು ಹೋಗಿಬಿಡ್ತಾರೆ. ಎರಡು ಉಪಾಯ ಗೊತ್ತಾಯಿತು, ಡೈರೆಕ್ಟ್ ಭೀಮಸೇನ, ಅರ್ಜುನ ವಿತ್ ಆಲ್ ದಿಸ್ ಎಕ್ಸೆಸರೀಸ್. ಇಷ್ಟಾದರೆ ಅಶ್ವತ್ಥ ಅವರು ಸೋತಾರ ಅದರಿಂದಾಗಿನೇ. ಇವೆರಡು ತಿಳ್ಕೊಂಡ್ರೆ ಅಭ್ಯಾಸ ಏನು ಅಂತ ಕೌಂತೇಯ ವೈರಾಗ್ಯೇಣ ಚಕ್ರಿಯ, ಅಭ್ಯಾಸ ಆವೃತ್ತಿ ಅಸಕೃದುಪದೇಶ ಆತ್ವ, ಶಾಸ್ತ್ರಾಭ್ಯಾಸದಿಂದ ಮಾತ್ರ ಸಾಧ್ಯ. ಇವತ್ತು ತುಂಬ ಜನ ಮನಸ್ಸಿಗೆ ಹತೋಟಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಅದೇ ಉತ್ತರ, ಹರಿಕಥಾ ಶ್ರವಣ ಮಾಡೋ ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡು, ತದಲಂಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಉತ್ತರವನ್ನು ಕೊಟ್ಟರು, ಶ್ರೇಷ್ಠವಾದ ಆಧ್ಯಾತ್ಮಿಕ ಸಮಸ್ಯೆಗೆ ಪರಿಹಾರ ಕೊಟ್ಟಂಥ ಭಾಗ ಇತ್ತು. ಮತ್ತೆ ಅಶ್ವತ್ಥಾರು ಬೇರೆ ಕಡೆ ಹೋಗ್ತಾರೆ. ಅವತ್ತಿನ ದಿವಸ ಒಂದು ಮಾತು ಹೇಳ್ತಾರೆ, ಅಲ್ಲಿ ಅರ್ಜುನ ಮಾವ ಸಿಗ್ತಾನೆ, ಪಾಂಡ್ಯ ದೇಶದ ವೀರಸೇನ ಸಿಗ್ತಾನೆ, ಅವನು ಕೊಂದು ಹಾಕಿಬಿಡ್ತಾರೆ. ಅಶ್ವತ್ಥಾಮರು ಕೊಂದು ಹಾಕಿಬಿಡ್ತಾರೆ, ಒಬ್ಬೊಬ್ಬರು ಅರಣ ತಾತ ಅವನಿಗೆ, ಅವನು ಹೋದ. ಅವತ್ತು ಅಶ್ವತ್ಥಾಮರು ಎಷ್ಟು ಬಾಣ ಉಪಯೋಗಿಸಿದ್ರು ಅಂತ ಪ್ರಶ್ನೆ ಈಗ, ಎಷ್ಟು ಬಾಣ ಉಪಯೋಗ, ದೀಪಾವಳಿ ಇಷ್ಟು ಇಷ್ಟು ಸಾವಿರ ಪಟಾಕಿ ಬಿಟ್ಟು, ಇಷ್ಟು ಸಾವಿರ ಪಟಾಕಿ ಬಿಟ್ಟು ಅಂತ ಹೇಳ್ತಾರೆ. ಹೇಳ್ತಾರೆ ಅಷ್ಟವು ಅಷ್ಟಗವಾನ್ಯುಹು, 800 ಎಂಟು ಎತ್ತು ಹೂಡಿದ 800 ಗಾಡಿಗಳಷ್ಟು ಬಾಣನ ಅಶ್ವತ್ಥಾಮರು ಅರ್ಧ ಗಂಟೆಯಲ್ಲಿ ಖಾಲಿ ಮಾಡಿತ್ತು. ಎಷ್ಟು ಫಾಸ್ಟ ಹೊಡೆದಿರ್ಬೇಕು. ಅವ್ರ ಮನೋನಿಯಾಮಕನಾದ್ರಿಂದ ಅವ್ರ ವೇಗನೂ ಅಷ್ಟು ಜೋರಾಗಿತ್ತು. ಅರ್ಜುನ ಅವ್ರ ಮುಂದೆ ಏನೂ ಅಲ್ಲ, ಇಷ್ಟೆಲ್ಲ ಸೇರಿದೆಯಲ್ಲ, ಅದಕ್ಕೆ ತಾರತಮ್ಯದಲ್ಲಿ ಆತ ಕಡಿಮೆ ಇದ್ರೂ ಮೇಲೆ ಹೋಗಾಗಾಯ್ತು. ಆಚಾರ್ಯ ಹೇಳ್ತಿದ್ರು, ಇಲ್ಲ ನಿನ್ನ ತಾರತಮ್ಯ ಕೆಟ್ಟು ಹೋಗ್ತಾ ಇತ್ತು, ಬರೀ ಭೀಮಸೇನೆ ಬರೀ ಗೆದ್ದಾರೆ, ನೋ ಪ್ರಾಬ್ಲಮ್, ಮೇಲೆ ಇದ್ದಾರೆ ತಾರತಮ್ಯದಲ್ಲಿ. ಅರ್ಜುನ ಸೋಲ್ಬೇಕಾಗಿತ್ತು, ಸೋಲಿಲ್ಲ, ಇಷ್ಟೆಲ್ಲ ಸೇರಿಕೊಂಡಿದೆ. ಉತ್ತರ ಕೊಡದೆ ಹೋಗಿದ್ರೆ ತಾರತಮ್ಯ ಏನು ಮಾಡ್ತೀರಿ ಅಂತ ಕೇಳಬೇಕಾಗ್ತಿತ್ತು. ಅಲ್ಲಿಂದ ದುಷ್ಟದ್ಯುಮ್ನ ಸಿಕ್ತ ಯುದ್ಧದಲ್ಲಿ ಅವರಿಗೆ. ಇಬ್ಬರಿಗೆ ಯುದ್ಧ ಆಗುತ್ತೆ, ದುಷ್ಟದ್ಯುಮ್ನ ತಮ್ಮ ತಂದೆಯನ್ನು ಕೊಂದವನ ತಲೆಯಲ್ಲಿದೆ ಅಲ್ಲಿ ಅವರಿಗೆ. ತಷ್ಟ ಹೊಡೆದಾಗ್ತಾರೆ, ರಥ ಆಗಿತ್ತ ಪುಡಿ ಪುಡಿ ಮಾಡಿಬಿಡ್ತಾರೆ, ಅವನು ಕೆಳಗೆ ಬಿಡಿಸ್ತಾರೆ. ಎಷ್ಟು ಬಾಣ ಹೊಡಿತಾರೆ, ಏನೂ ಆಗೋದಿಲ್ಲ ಅವನಿಗೆ, ಏನು ನಗ್ತಾ ನಿಂತು ಬಿಡ್ತಾನೆ, ಬಾಣ ಹೊಡೆದ್ರೆ ನಗ್ತಾ ಕೂತ್ಬಿಟ್ಟಿದ್ದಾರೆ. ಖಡ್ಗ ತೊಗೊಂಡು ಚುತ್ತಾರೆ, ಏನೂ ಆಗೋದೇ ಇಲ್ಲ. ಯಾಕೆ ಗೊತ್ತಾ, ಆತ ಅಗ್ನಿ, ಅಗ್ನಿಯನ್ನು ಬಾಣ ಹೊಡೆದ್ರೆ ರಥಕ್ಕೆ ಬರೋದಿಲ್ಲ, ಚುಚ್ಚಿದ್ರೆ ಆರೋದಿಲ್ಲ ಅಗ್ನಿ. ಏನು ಮಾಡಬೇಕು, ಭಾರಿ ಯೋಚನೆ ಮಾಡ್ತಾರೆ, ಹೋಗಿ ಒದಿತಾರೆ, ತಪ್ಪು ಬಿಡ್ತಾರೆ, ತಮ್ಮ ಧನಸ್ಸಿನ ಹಗ್ಗೆ ಹಾಕಿ ನೇಣು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಉಸಿರುಗಟ್ಟಿದ್ರೆ ಅಗ್ನಿ ಸಾಯುತ್ತೆ, ಹೋ ಹೊಡ್ಕೋತಾನೆ. ಅಷ್ಟೊತ್ತಿ ಭೀಮಾರ್ಜುನ ನೋಡ್ತಾರೆ, ಬಾಣ ಹೊಡಿತಾರೆ, ಅಶ್ವತ್ಥ ಓಡೋಗಿಬಿಡ್ತಾರೆ. ಬಟ್ ಖುಷಿ ಆಯ್ತು ಅವರಿಗೆ, ಕೊಲ್ಲ ಮೆಥಡ್ ಗೊತ್ತಾಯ್ತು ಅವ್ರಿಗೆ, ದೃಷ್ಟದ್ರು ಹ್ಯಾಕ್ ಕೊಲ್ಲಬೇಕು ಮೆಥಡ್ ಗೊತ್ತಾಯ್ತು, ಅಲ್ಲ ಮುಂದೆ ಅಪ್ಲೈ ಮಾಡ್ತಾರೆ ಬಿಡೋದಿಲ್ಲ. ಅಜ್ಞ ಯೋಗ ಕರ್ಮಸು ಕೌಶಲ, ಈ ರೀತಿ ಯುದ್ಧ ನಡೀತಿದ್ದ ಕಾಲಕ್ಕೆ ಒಂದು ಸ್ಟೇಜಲ್ಲಿ ಕರ್ಣನಿಗೆ ಬಹಳಷ್ಟು ಪೆಟ್ಟನ್ನು ಭೀಮಸೇನ ದೇವರು ಹಾಕ್ತಾರೆ ಇನ್ನೊಂದು ಸಲ. ಆಗ ಭಾರಿ ದುಃಖ ಆಗುತ್ತೆ ಕರ್ಣನಿಗೆ. ಭೀಮಸೇನ ಪೆಟ್ಟಿಗೆ ದುರ್ಯೋಧನ ಸೈನ್ಯವೆಲ್ಲ ಓಡಿಕ್ಕಾಪಾಲು ಓಡೋಗ್ತಾ ಇದೆ, ಅದು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕರ್ಣನಿಗೆ, ಎಲ್ಲ ಕೆಡ್ತಿದ್ದಾರೆ. ಏನು ಮಾಡೋಕ್ಕೀಗ, ಎಂಥ ಸೈನ್ಯ ಓಡೋಗ್ತಿದೆ. ಕರ್ಣನಿಗೆ ಬಹಳ ದುಃಖ ಆಗಿಬಿಟ್ಟು ಹೊಸ ಒಂದು ಅಸ್ತ್ರವನ್ನು ತೆಗಿತಾನೆ, ರಿಸರ್ವ್ಡ್ ಫೋರ್ಸ್ ಅಂತ ತೆಗಿತಾನೆ. ಯಾವುದು ಗೊತ್ತಾ, ಭಾರ್ಗವಾಸ್ತ್ರ ಮವಾಸ್ತ್ರಜನ್, ಪರಶುರಾಮ ಬಾಣ ಅಂತಿರುತ್ತೆ, ಭಾರ್ಗವಾಸ್ತ್ರ ಅಂತಿರುತ್ತೆ, ಅದು ಪ್ರಯೋಗ ಮಾಡಿಬಿಡ್ತಾನೆ ಪಾಂಡವರ ಸೈನ್ಯದ ಮೇಲೆ. ಎಂಥದ್ದು ಗೊತ್ತಾ, ಅದು ಅಮೋಘಂ ತದ್ ರಾಮದೈವತ್ಯಂ, ಪರಶುರಾಮ ದೇವರೇ ನಾರಾಯಣ ಅಸ್ತ್ರ ಇದ್ದಾಗ, ಅದು ಪ್ರತ್ಯಸ್ತ್ರ ಬೆಳೆ ಬರೋದಿಲ್ಲ ಅದಕ್ಕೆ, ಅಂಥ ಪವರ್ಫುಲ್ ಅಸ್ತ್ರ, ತಷ್ಟ ಸುಡಿದು ಬರ್ನ್ ಮಾಡ್ತಾ ಬರ್ತಾ ಇದೆ ಎಲ್ಲರನ್ನು ಕೂಡ. ಆದರೆ ತಮಾಷೆ ಗೊತ್ತಾ, ಎಲ್ಲ ಒಳ್ಳೆ ಶುರು ಮಾಡಿಬಿಟ್ರಂತೆ ಪಾಂಡವರ ಕಡೆ ಸೈನಿಕರೆಲ್ಲ ಕೂಡ, ಒಬ್ಬರಿಗೇನು ಮಾಡ್ತಾನೆ ಇಲ್ಲ ಅದು. ಆ ನಿಯಮ ಏನು ಗೊತ್ತಾ, ಓಡೋಣ ಹೊಡೆಯೋದಿಲ್ಲ ಅಂತದ್ದು, ನಾವು ಹೋದ್ರೆ ನಿಶ್ಚಿಂತೆ ಓಡ್ಬಿಡ್ತೀವಿ ಆದರೆ ನಿಶ್ಚಿಂತೆ ಯಾವತ್ತೇ ಏನು ಮಾಡೋದೇ ಇಲ್ಲ ನಮ್ಮನ್ನು. ಓಡೋರು ಕಂಡು ಅಸ್ತ ಹೆದರಿ ಬಿಟ್ಬಿಡ್ತಿದ್ದಂತೆ, ಹಾಗೇನೆ ಎಲ್ಲ ಉಳ್ಕೊಂಡ್ಬಿಟ್ರಂತೆ. ದೇವ್ರು ಒರೆಸ್ಬೇಕಾದ್ರೆ ಹಾಗೇನೆ, ದೇವ್ರ ಕಂಡ್ರೆ ಓಡೋಗ್ಬಿಡಿ, ಶರಣಾಗಿಬಿಡಿ, ದೇವ್ರು ಕಾಪಾಡಿಬಿಡ್ತಾನೆ. ಎದುರು ನಿಂತರೆ ಬಿಡೋದಿಲ್ಲ, ದೇವರಿಗೆ ಶರಣಾಗಬೇಕೇ ಹೊರತು ಅನ್ಯಥಾ ಶರಣಮ್ಮನ ಅಸ್ತಿ, ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಆ ಕ್ಷಣಕ್ಕೆ ಸುಖವಾಗಿ ಉಳ್ಕೊಂಡ್ರು ಧರ್ಮರಾಜ, ಯಾರಿಗೇನು ಆಗಲಿಲ್ಲ. ಇಷ್ಟು ಹೊತ್ತಿಗೆ ಇನ್ನೊಂದು ಸತ್ಯ ಕರ್ಣ ಧರ್ಮರಾಜ ಹಿಡಿದುಬಿಟ್ಟು ಜೋರ ಹೊಡೆದು ಬಿಡ್ತಾನೆ, ನಕಲ ಸಹಿತನ ಹೊಡೆದು ಬಿಡ್ತಾನೆ. ಅವ್ರು ಮೂರು ಜನ ಸೇರಿ 1/3 ಆ ರೀತಿ ರಥ ಮಾಡ್ಕೊಂಡು ಯುದ್ಧ ಮಾಡ್ತಿರ್ತಾರೆ. ಕೆಳಗೆ ಬಿಡಿಸಿ ಕವಚ ಯೋಚಿ ಎಲ್ಲ ಮುರಿದು ಹಾಕಿಬಿಟ್ಟು ಧರ್ಮರಾಜನ ಭಾರಿ ಪೆಟ್ಟಾಕಿದನಂತೆ, ತುಂಬ ಗಾಯ ಆಗುತ್ತೆ ಆತನಿಗೆ. ಅದು ಹೋಗಿ ಮರ್ಕೊಂಡ್ಬಿಡ್ತಾನೆ, ಶಿಬಿರಕ್ಕೆ ಹೋಗಿ ರೆಸ್ಟ್ ಹೋಗ್ಬಿಡ್ತಾನೆ ಧರ್ಮರಾಜ. ಅಚ್ಚರಿ ಯುದ್ಧ ಮಾಡ್ತಾ ಮಾಡ್ತಾ ನೋಡ್ತಾನೆ, ಧರ್ಮರಾಜ ಕಾಣಿಸ್ಲಿಲ್ಲ. ಎಂಥ ಅಣ್ತಮ್ಮಂದ್ರೆ ಗೊತ್ತಾ, ಅವರು ಪ್ರತಿಯೊಬ್ಬರು ವಾಚ್ ಮಾಡ್ತಾ ಇರ್ತಾರೆ, ಯಾರು ಎಲ್ಲೆಲ್ಲಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಇಂಥ ಅಣ್ತಮ್ಮದ ಜಗತ್ತಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ರು ಹೋದ್ರೆ ಸಾಕು ಅಂತ ಕಾಯ್ತಿರ್ತಾರ, ರಾಜರಂತೂ ಕಥೆ ಹೋಯ್ತು, ಒಬ್ರು ಹೋದ್ರೆ ರಾಜರಾಜ ಸಿಗ್ತು ಯೋಚನೆ ಮಾಡ್ತಿರ್ತಾರೆ. ಇವತ್ತು ಗೊತ್ತಿರಲಿ ಜನಗಳಿಗೆ, ಇವತ್ತೇನು ಕೋರ್ಟ್ ಕೇಸುಗಳು ಕಚೇರಿಗಳು ಕೇಸುಗಳಿಲ್ಲ, 90% ಕೇಸುಗಳೆಲ್ಲ ಅಣ್ತಮ್ಮದ್ರ ಕೇಸುಗಳಂತವೆಲ್ಲ ಕೊಡ್ತಾರೆ. ಅಪರಾಧ ಆಸ್ತಿ ಮಾಡಿದ್ದಕ್ಕೂ ಹೊಡೆದಾಡ್ತಾ ಇರೋದು ಇವ್ರು ಆಗಿರ್ತಾರೆ. ಇವತ್ತು ಅದರಿಂದ ಮನುಷ್ಯ ಬದುಕೋದಿಲ್ಲ. ಆದರೆ ಪಾಂಡವರು ಮಾತ್ರ ಪಾಂಡವರೇನೆ. ರಾಮ ಲಕ್ಷ್ಮಣ ಭರತ ಸತ್ತಿದ್ರು ಅಲ್ಲಿ ರಾಮಾಯಣದಲ್ಲಿ ಅವರು, ಅಲ್ಲಿ 4 ಇಲ್ಲ 5 ಅಷ್ಟೇ, ಇನ್ನೊಬ್ರು ಸಿಗೋದಿಲ್ಲ. ಅದಕ್ಕೆ ರಾಮದೇವರು ಹೇಳ್ತಾರೆ, ನಲೋಕೆ ಭ್ರಾತರ ಸರ್ವೇ ಭವಂತಿ ಭರತೋಪಮಾಹ. ಅದೇ ರೀತಿ ಧರ್ಮರಾಜನಂತ ವ್ಯಕ್ತಿ ಅರ್ಜುನ ನೋಡ್ತಾ ನೋಡ್ತಾ, ಇಲ್ಲಿ ಅಣ್ಣ ಕಾಣ್ತಾ ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಾನೆ. ಭಾರಿ ಟೆನ್ಷನ್ ಆಯ್ತು ಆತನಿಗೆ. ಆ ಸಮಯದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಭೀಮಸೇನ ದೇವರ ಹತ್ರ ಬರ್ತಾನೆ, ಅಣ್ಣ ದೊಡ್ಡಣ್ಣ ಕಾಣ್ತಾ ಇಲ್ಲ, ಎಲ್ಲೋ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಗೆ ಗುರುತಿಡ್ತಿದ್ರು ಗೊತ್ತಾ, ಧ್ವಜ ನೋಡ್ತಿದ್ರು. ಆ ಧ್ವಜ ಕಂಡಾಗ ಅಲ್ಲಿದ್ದಾರೆ ಅಂತ ಅರ್ಥ, ಬ್ಯಾನರ್ಗಳಿಂದ ಗೊತ್ತಿಡಿತಾ ಇತ್ತು. ಇವತ್ತು ಫ್ಲಾಗ್ನಿಂದ ದೇಶದಲ್ಲೇ ಗುರುತಿಸ್ತಾರಲ್ಲ ಆ ಟೈಪು ಮಾಡಿದ್ರು. ಧ್ವಜ ಕಾಣ್ತಾ ಇಲ್ವಲ್ಲ, ರಥ ಇಲ್ಲ ಅಂತ ಅರ್ಥ. ಅದಕ್ಕೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀಯಾ ಅಂತ ಮೇಸಿದ್ದೇವ್ರನ್ನ ಕೇಳಿ, ನೋಡ್ಕೊಂಡು ಬರ್ತೀಯಾ. ಅವ್ರು ಹೇಳ್ತಾರೆ, ನಾನು ಅರ್ಜುನ ನಾನು ಯುದ್ಧ ಮಾಡ್ತಿದ್ದೇನೆ, ಹಾಗೆಲ್ಲ ನೋಡ್ಕೊಂಡು ಬರಲಿಕ್ಕೆ ಹೋಗಬಾರ್ದು. ಯುದ್ಧ ಪ್ರಧಾನ ಧರ್ಮ, ಏನಾದ್ರು ಯುದ್ಧ ಬಿಟ್ಟು ಹೋಗಿಬಿಟ್ರೆ ಯುದ್ಧೇ ಚಾಪಿ ಅಪಲಾಯ ನಮ್ಮ ಕ್ಷತ್ರಿಯ ಧರ್ಮ, ಅದೊಂದು ಯುದ್ಧ ಬಿಟ್ಟು ಹೋಗದೆ ಇರೋದು. ಯುದ್ಧ ಕ್ಷತ್ರಿಯರು ಬಿಟ್ಟಾಗುತ್ತೆ, ನಾನು ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ರು. ಅರ್ಜುನ ಏನು ಮಾಡ್ತಾನಾಗ, ಹಾಗಿದ್ರೆ ನಾನೇ ಹೋಗ್ತೇನೆ ಭೀಮಸೇನ, ಆದರೆ ಒಂದು ಸಮಸ್ಯೆ ಅಂತ ಹೇಳ್ತೇನೆ. ಏನು ಸಮಸ್ಯೆ ಅಂದರೆ, ಎಷ್ಟು ಜನ ಯುದ್ಧ ಮಾಡ್ತಿದ್ದಾರೆ ಗೊತ್ತಾ, ತುಂಬ ಜನ ಇದ್ದಾರೆ, ಇವನ್ನೆಲ್ಲ ಮ್ಯಾನೇಜ್ ಮಾಡಬೇಕು, ನಾನೇ ಇರಬೇಕಾಗುತ್ತೆ ಅರ್ಜುನ ಅಂದ. ಅದು ಸ್ವಲ್ಪ ಅಹಂಕಾರ ಅರ್ಜುನಿಗಾಗಿ, ನೀನು ಹೋದ್ರೆ ಪರವಾಗಿಲ್ಲ, ನಾನು ಹೋದ್ರೆ ನಿನಗೆ ಕಷ್ಟ ಆಗುತ್ತೆ ಅಂತೇಳಿ. ಓ ಅದಾರ ಏನು ಸಮಸ್ಯೆ ಭೀಮ ಅರ್ಜುನ, ಹೋಗಿ ಬಾ, ಲೆಕ್ಕ ಕೊಡ್ತೀನಿ ಆಮೇಲೆ, ಹೋಗಿ ಬಾಡಿ, ಹೋಗಿ ಬಾ, ಯಾರು ಎಷ್ಟು ಯುದ್ಧ ಮಾಡಿ ತೋರಿಸ್ಕೊಡ್ತೇನೆ ನಾನು, ಆಮೇಲೆ ನಿನ್ನ ಕೆಲಸ ಮಾಡ್ತೇನೆ, ಹೋಗಿ ಬಾ, ಏನು ಯೋಚನೆ ಮಾಡಿಬೇಡ, ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಉದ್ನೇ ಇರ್ತೇನೆ, ದೃಷ್ಟ ಎಲ್ಲರೂ ಕರ್ಕೊಂಡು ಹೋಗ್ಬಿಡು ನಡಿ ಅಂತೇಳಿ. ನಾನು ಒಬ್ಬನು ಸಾಕು ಅಂತ ಹೇಳ್ತಾರೆ. ಇದೇ ಪರ್ಯಾಪ್ತಂ ಪಿತಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಕಲಿಯುಗದಲ್ಲಿ ಯಾರು ಬರಬೇಕು ಅಂದರೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ವೈರಾನನೋ ಭುವನ ಜೀವನ ಮಾಭವಾಷ್ ಇಂಥ ಗಂಡು ಬರಬೇಕು. ಅವರೇ ಶ್ರೀಮದ್ ಆಚಾರ್ಯರು ಬಂದಿದ್ದು. ಕೌರವ ಸೈನ್ಯದಲ್ಲಿ ಪರಾಕ್ರಮ, ದುರ್ಯೋಧನ ಸೈನ್ಯ ಕಲಿಯುಗದಲ್ಲಿ ಪರಾಕ್ರಮ ಅಷ್ಟೆ. ಆ ಕ್ಷಣಕ್ಕೆ ಅಚ್ಚರ ಹೊರಡ್ತಾನೆ ಕೃಷ್ಣ ಹೋಗೋಣ ಅಲ್ಲಿ. ಒಂದು ಮಾತು ಕೇಳಬೇಕು, ಕೃಷ್ಣ ಹೋಗೋಣೋ ಬೇಡ ಅಂತ ಕೇಳಬಾರ್ದೆ. ಡೆಸ್ಟೆಂಟ್ ತೊಗೊಂಡೇ ಬಿಟ್ಟ, ಹೋಗೊಂಡೇ ಕೃಷ್ಣ ಓಡಿಸ್ಬಿಟ್ಟ ರಥ ಆ ಕಡೆಗೆ ಹೋಗ್ತಾನೆ. ದೊಡ್ಡ ಕಾದಿತ್ತು ಪಾಪ ಆತನೆ ಧರ್ಮರಾಜ, ಸುಸ್ತಾಗಿ ಮಲಗಿಬಿಟ್ಟಿದ್ದ ಪಾಪ. ಎದ್ದು ಬರ್ತಾನೆ ಅರ್ಜುನ, ಬಂದಾದ ತಕ್ಷಣ ಖುಷಿಯಾಗಿಬಿಡುತ್ತೆ. ಬಾ ಅರ್ಜುನ ಬಾ ಅಂತ ಕರೀತಾನೆ. ಅಲ್ಲಪ್ಪ ಅರ್ಜುನ, ಅಂಥ ಕೆಟ್ಟ ಕರ್ಣ ಅವನು ಹ್ಯಾಕ್ ಕೊಂದೋ ಪುಣ್ಯಾತ್ಮ ಅಂತ ಕೇಳಿದ್ರು. ಹೇಗೆ ಕೊಂದಿ ಎಂದು ಕೇಳ್ತಾನೆ. ಏನು ತಿಳ್ಕೊಂಡಿದ್ದಾನೆ ಗೊತ್ತಾ, ಕೊಂದು ಬಂದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯುದ್ಧದ ಮಧ್ಯದಲ್ಲಿ ಬಂದರೆ ಪರೀಕ್ಷೆಯಲ್ಲಿ ಮಧ್ಯೆ ಎದ್ದು ಬಂದರೆ ಆನ್ಸರ್ ಮಾಡಿ ಬಂದಿದ್ದಾನೆ ಅಂತ ಅರ್ಥ. ಮಧ್ಯೆ ಎದ್ದು ಬಂದರೆ ಅವನಿಗೆ ಬರೀ ಪೇಪರ್ ಕೊಡ್ರಿ, ಯಾರಿಗೆ ಕೊಟ್ಟು ಬರೀ ಪೇಪರ್ ಕೊಟ್ಟರು ಬರ್ತಾರೆ. ಮತ್ತೆ ಧರ್ಮನ ಅರ್ಜುನ ಮಾಡಿದ ಕೆಲಸ ಏನು ಗೊತ್ತಾ, ಕೊಲ್ದೆ ವಾಪಸ್ ಹೋಗಿದ್ದಾನೆ. ಆ ತಿಳ್ಕೊಂಡ ಕೊಂದು ಬಂದಿರಬೇಕು ಅಂತೇಳಿ. ಯಾಕೆ ಛಾತ್ರ ಧರ್ಮ ಅಲ್ವಲ್ಲ ಮಧ್ಯೆ ಬಿಟ್ಟು ಹೋಗೋದು. ಹ್ಯಾಕ್ ಕೊಂದಿ ಅಂತ ಕೇಳ್ತಾನೆ. ಅಣ್ಣ ನಾ ಯಾರನ್ನೂ ಕೊಂದಿಲ್ಲ ಇನ್ನೂ ಕೂಡ, ನಿನ್ನ ನೋಡ್ಕೊಂಡು ಹೋಗಲಿಕ್ಕೆ ಬಂದೆ ಯುವಕ್ಷೇಮ ಅಂತ ಹೇಳಿದರು. ಧರ್ಮರಾಜ ಸಿಟ್ಟಾಗ್ತಾನೆ. ಬಹುಶಃ ಇಡೀ ಮಹಾಭಾರತದಲ್ಲಿ ಅಂಥ ಮುಖ ಅವ ತೊಂದರೆ ತೋರಿಸಿದ್ದ. ಅದು ಎಂದು ಸಾಧು ಅಂದರೆ ಸಾಧು. ದುರ್ಯೋಧನ ಬಾಯಿ ಬಂದ ಬಂದು ಓಡಿಬಿಡ ಪಾಪಿ, ಸುಮ್ಮನೆ ಕ್ಷಮಿಸಿಬಿಡ್ತಾ ಇದ್ದ. ಅಜಾತ ಶತ್ರು, ಇವತ್ತು ಮಾತ್ರ ತಮ್ಮನಿಗೆ ಶತ್ರು ಆಗಿಬಿಟ್ಟಿದ್ದಾರೆ. ಇನ್ನೂ ಕೊಂದಿಲ್ಲ ನೀನೀಗ, ಛೇ ನಿನಗೆ ಗಾಂಡೀವ ಬೇರೆ ಕೇಳು ಅಂತ ಹೇಳಿದ. ಇಂಥ ಮಾತಾಡ್ತ ಭಯ ಬರೋದಿಲ್ಲ ಪಾಪ, ನಿನ್ನ ಗಾಂಡೀವ ಬೇರೆ ಕೇಳು. ಇಟ್ಕೊಂಡು ಏನು ಮಾಡ್ತೀಯ? ತೊಂಬಿ ಕುಂತ್ಯಾ ಮೃಥಾ ಸೂತಃ, ಕುಂತಿ ಹೆತ್ತಿದ್ದು ವ್ಯರ್ಥ ನಿನ್ನ, ಕುಂತಿ ಹೆತ್ತಿದ್ದು ವ್ಯರ್ಥ ನಿನ್ನ. ಎಂಥ ವ್ಯಕ್ತಿ ನೀನು, ನಿನ್ನ ಕೈ ಯುದ್ಧ ಮಾಡೋಕ್ಕಾಗೋದಿಲ್ಲ. ಅದನ್ನು ಕೃಷ್ಣಾಯ ದೇಹಿ ಗಾಂಡೀವಂ, ಕೃಷ್ಣನಿಗೆ ಕೊಟ್ಬಿಡು ಗಾಂಡೀವನ್ನು, ಅಥವಾ ಬೇರೆ ಯಾರಿಗಾರು ಕೊಟ್ಟುಬಿಡು. ನೀನು ಸುಮ್ಮನೆ ಬಿದ್ದುಬಿಡು, ನಿನ್ನ ಕೈ ಆಗಲ್ಲ ಅಂತ ಬೈದುಬಿಟ್ಟನಂತೆ. ಇಂಥ ಮಾತು ಬಂತು ಅಂತ ಕೇಳಿದರೆ ದೇವರು ಸಂಕಲ್ಪ ಹೇಗಿರಬೇಕು ಲೆಕ್ಕ ಹಾಕಿದ್ರು. ಆ ಕ್ಷಣಕ್ಕೆ ಅರ್ಜುನ ಏನು ಮಾಡಿದೆ ಗೊತ್ತಾ, ಸರಕ್ಕನ ಖಡ್ಗ ಹೇಳ್ದ ಕೃಷ್ಣಗೆ. ಏನು ಮಾಡ್ತೀವಿ ಸರ್ವಜ್ಞ, ಏನು ಮಾಡ್ತೀವಿ ಅರ್ಜುನ ಅಂತ ಕೇಳ್ತಾನೆ. ಕೃಷ್ಣ ನಾವು ವ್ರತ ಮಾಡಿದ್ದೇನೆ, ನಿನ್ನೆ ಗೊತ್ತಲ್ಲ ತೂಬರ ಅಂತ ಭೀಮಸೇನರು ಕೊಲ್ತಾರೆ. ಈ ಥರ ವ್ರತ ಏನು ಗೊತ್ತಾ, ಗಾಂಡೀವನ್ನು ಇನ್ನೊಬ್ಬರಿಗೆ ಕೊಡು ಅಂತ ಯಾರು ಹೇಳ್ತಾರೋ ಅವ್ರ ತಲೆ ಕತ್ತರಿಸ್ತೇನೆ. ಈತನ ವ್ರತ, ವ್ರತಗಳು ಒರೆಯ ವ್ರತದವರೇ ಭಾರಿ ಓಡಾಡ್ತೀವಿ ನಮ್ಮನ್ನು. ವ್ರತ ಅಂತಷ್ಟು ಆಚಾರ ಸಾವಕಾರ ಬೇಡ ಬರ್ತಾರೆ ಜನಗಳು. ಆದರೆ ಇಲ್ಲೇ ಅಂತಾದಲ್ಲ ಪ್ರಸಂಗ ನಡೆದಿರೋದು. ಏನೀಗ ತಾನು ಗಾಂಡೀವ ಕೊಡು ಅಂತ ಕಿಡಿದೊಬ್ರು ಕೊಡು ಅಂತ ಹೇಳಿದ್ದಾರೆ ಗೊತ್ತಾಯ್ತಾ, ತಲೆ ತೆಗೆದು ಬಿಡ್ತೀನಿ ವ್ರತ. ಈಗ ಕೃಷ್ಣ ಹೇಳ್ತಾನೆ ಧರ್ಮರಾಯ ಅರ್ಜುನ, ಏನು ನಿರ್ವೃತ್ತ, ಏನು ಓದಿದ್ದೆ ಅಂತ ಕೇಳ್ತಾನೆ. ಏನು ಕೇಳಿದ್ದು, ಏನು ಓದಿದ್ದೆ ನೀನೆಲ್ಲ ಕೂಡ, ಯಾರನ್ನ ಕೊಲ್ತಿದ್ದೆ ಗೊತ್ತೆ ನೀನೀಗ? ಮಹಾರಾಜ ಅವನು, ಧರ್ಮಿಷ್ಠನಾದ ಮಹಾರಾಜ, ನಿಮ್ಮ ಅಣ್ಣ, ಜ್ಯೇಷ್ಠ ಭ್ರಾತ, ಪಿತೃಸಭ, ತಂದೆ ಇದ್ದ ಹಾಗೆ ಗೊತ್ತಾಯ್ತಾ? ಅಂತ ಒಬ್ಬ ರಾಜ ಹೋದ ಜಗತ್ ಹೋದಾಗ ಲೆಕ್ಕ ಗೊತ್ತಾ? ಅರಕ್ಷ ಬಾಣೆ ನರದೇವ ನಾಮನಿ ರಥಾಂಗ ಪಾಣವು ಅಯಭಂಗ ಲೋಕ ಭಾಗವತಲ್ಲಿ ಬರುತ್ತೆ. ಒಬ್ಬ ರಾಜ ಸತ್ರ ಏನೋ ಆಗುತ್ತಂತೆ. ಧರ್ಮಿಷ್ಠನಾದ ರಾಜ ಪಾಪ, ಅವನು ಕೊಲ್ತೀಯ, ಎಂಥ ಪಾಪ ಗೊತ್ತಾ ಅಂತ ಹೇಳಿದರು. ಅರ್ಜುನ ಸುಮ್ಮನೆ ನಿಂತು ಬಿಡ್ತಾನೆ. ಅದೇನು ಮಾಡಬೇಕು ನಾನೀಗ? ಅದಕ್ಕೆ ಉಪ ಹೇಳ್ತೇನೆ ಕೇಳು. ಮಾತು ಸತ್ಯ ಮಾಡುವ ನಿಜನೇ, ಕ್ಷತ್ರಿಯರು ಎಂದೂ ಪ್ರತಿಜ್ಞೆ ಬಿಡಬಾರ್ದು, ಬಿಟ್ಟರೆ ಪ್ರಾಣ ಕಳ್ಕೋಬೇಕಷ್ಟು. ಅರ್ಜುನ ಹೇಳಿದ್ದಲ್ಲ ವಿಪ್ರರ ಶಿಶುಗಳ ರಕ್ಷಣೆ ಮಾಡಿದವರು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತೇಳಿ. ನಿಜನೇ, ಪ್ರತಿಜ್ಞೆ ಉಳಿಸ್ಕೊಳ್ಳೇಬೇಕು. ಆದರೆ ಒಂದೇ ಪ್ರತಿಜ್ಞೆ ಅಲ್ಲ, ಇನ್ನೊಂದು ಪ್ರತಿಜ್ಞೆ ಇದೆಯಲ್ಲ, ಅಣ್ಣನ ಕೊಲ್ಲಬಾರ್ದು, ರಾಜನ ಕೊಲ್ಲಬಾರ್ದು, ಎಲ್ಲ ಪ್ರತಿ ಅದನ್ನೇನು ಮಾಡ್ತೀಯ ಹೇಗಿದ್ದೆ ನೀನೀಗ? ಎರಡು ಧರ್ಮ ಕ್ಲಾಶ್ ಬಂದಾಗ ಒಂದು ಧರ್ಮ ಎರಡಕ್ಕೂ ನ್ಯಾಯ ಸಲ್ಲಿಸ್ಬೇಕು ಹೌದಲ್ಲೋ? ಅರ್ಜುನ ಎಲ್ಲ ಕೇಳ್ತಿದ್ದಾನೆ. ಹಾಗಿದೇನು ಮಾಡಲಿ ಕೃಷ್ಣ? ಅದು ಕೇಳು ಹೇಳ್ತೇನೆ ನೋಡು. ದೊಡ್ಡವ್ರನ್ನ ಕೊಲ್ಲೋದು ಅಂತ ಹೇಳಿದರೆ ಒಂದು ಮೆಥಡ್ ಇದೆ. ಯಾವಾಗಲೂ ಕೂಡ ದೊಡ್ಡವ್ರನ್ನ ಕೊಲ್ಲೋದು ಅಂದ್ರೆ ಬೇರೆ, ಸಣ್ಣ ಭೀಮಸೇನ ಅಂತ ಹೇಳಿ ಉತ್ತಮೇ ಬಚಸ ಸಸಾ ಶಿಕ್ಷ ಇತ್ಯಾದಿ ಮಾತು ಹೇಳಿಬಿಟ್ಟಿದ್ದಾರಾಗಲೇ. ಇದೇ ಅರ್ಜುನ ಹೀಗೆ ನಡ್ಕೋತಾನಲ್ಲ, ಅದೇ ಭೀಮಸೇನ ಏನು ಮಾಡಬೇಕಾಗಿತ್ತಾಗಿದ್ರೆ ಕಣ್ಣನ್ನು ಕೊಂದಾಕಿದ್ರೆ ಅರ್ಜುನ ಗತಿ ಏನಾಗ್ತಿತ್ತು? ಇಲ್ಲಿ ಕೃಷ್ಣ ಹೇಳಿದ ಮೇಲೆ ಅರ್ಜುನಿಗೆ ಗೊತ್ತಾಯಿತು, ಭೀಮಸೇನ ಅವರಿಗೆ ಗೊತ್ತಾಯಿತು. ಆಲೋಚನೆ ಸರ್ವ ವಿಷಯ ಮೃಜಯೋಗಿ ಜ್ಞಾನ, ಇದು ಅರ್ಜುನಿಗೆ ಗೊತ್ತಾಗಲಿಲ್ಲ. ದೊಡ್ಡವನ್ನು ಕೊಲ್ಲೋದಕ್ಕೆ ಏನು ಗೊತ್ತಾ? ಧರ್ಮದ ಅರ್ಥ ಗೊತ್ತಾ ನಿನಗೆ? ಸತ್ಯದ ಅರ್ಥ ಗೊತ್ತಾ ಅರ್ಜುನ ಅಂತ ಕೇಳಿದ್ದೇನೆ. ಸತ್ಯದ ಅರ್ಥ ಗೊತ್ತಾ? ನಾವು ತಿಳ್ಕೊಂಡಿರೋದೇನು ಸತ್ಯದ ಅರ್ಥ ಅಂದ್ರೆ ಏನು ಗೊತ್ತಾ? ಇದ್ದಕ್ಕಿದ್ದಾಗ ಹೇಳಿದರೆ ಸತ್ಯ ಇದಲ್ಲ. ನಮಗೆ ಅದು ಗೊತ್ತಿಲ್ಲ ಬಿಡಿ, ಅಡ್ಜಸ್ಟ್ ಮಾಡಿ ಹೇಳಿದರೆ ಸತ್ಯ ಅಂತ ತಿಳ್ಕೊಂಡಿರೋದು. ನಮಗೆ ಅನುಕೂಲವಾದ ಸತ್ಯ ಅಂತ ನಾವು ತಿಳ್ಕೊಂಡಿರೋದು. ಶಾಸ್ತ್ರ ಹೇಳ್ತದೆ ಯದ್ಭೂತ ಹಿತಮತ್ಯಂತಂ ತತ್ ಸತ್ಯಮಿತಿ ಚೋಚ್ಯ, ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರ. ಸತ್ಯಂ ಅದ ಭಾರಿ ಕರೆಕ್ಟೇ, ಸತ್ಯ ಅಂತ ಗೊತ್ತಾದ್ರೆ ತಾನೆ ಹೇಳೋದಕ್ಕೆ ಬರೋದು. ಸತ್ಯ ಡಿಸೈಡ್ ಮಾಡಬೇಕಲ್ಲ, ಅದೆಷ್ಟು ಕಷ್ಟ ಗೊತ್ತಾ? ಸತ್ಯಕ್ಕೆ ಸುರೂಪವಾದ ಅರ್ಥ ಗೊತ್ತಾ? ಶ್ರೇಷ್ಠವಾದ ಅರ್ಥ ಗೊತ್ತಾ? ಸಜ್ಜನರಿಗೆ ಕಲ್ಯಾಣವಾಗಬೇಕು, ಅದನ್ನು ಸತ್ಯ ಅಂತ ಕರೀತಾರೆ. ಆಗ ಭೀಮಸೇನ ಧರ್ಮ ಸತ್ಯನ ಸುಳ್ಳು ತಿಳ್ಕೊಳ್ಳಿ. ಅಶ್ವತ್ಥಾಮ ಹತ ಸತ್ಯನ ಸುಳ್ಳೋದು ಸತ್ಯ, ಇಡೀ ಸಜ್ಜನಿಗೆ ಒಳ್ಳೇದಾಗ್ತಾ ಇದೆ. ಮೂರನೇ ಅರ್ಥದಲ್ಲಿ ಭೀಮಸೇನ ಹೇಳಿದ ಸರಿನೇ. ಈಗ ಅರ್ಜುನ ಹೇಳ್ತಿರೋದು ಮೆಕ್ಯಾನಿಕಲ್ ಸತ್ಯ, ಅವ್ರು ಹೇಳ್ತಿರೋದು ತಾತ್ವಿಕ ಸತ್ಯ. ಆದ್ದರಿಂದ ಒಂದು ಕತೆ ಹೇಳ್ತೇನೆ ಕೇಳು. ಯುದ್ಧರಂಗದಲ್ಲಿ ಕಥೆ, ಇದನ್ನ ಅರ್ಥ ಮಾಡಿಕೊಂಡ್ರೆ ಭಾರತ ಅಂದರೆ ಭಾರತನೇ. ನೋಡು, ಒಬ್ಬ ಕೌಶಿಕ ಅಂತ ಬ್ರಾಹ್ಮಣ ಇದ್ದ. ಕೌಶಿಕೋ ಹಿ ದ್ವಿಜಃ ಕಶ್ಚಿತ್ ಹೇಳ್ತಾರೆ, ಲೀನಂ ಗ್ರಾಮಜನಂ ಕ್ವಚಿತ್ ತಸ್ಕರೇಶು ಅಭಿಧಾಯೈವ ನಿರಯಂ ಪ್ರತ್ಯಪದ್ಯತ. ಒಂದೇ ಶ್ಲೋಕದಲ್ಲಿ ಕತೆ ಹೇಳ್ತಾರೆ ಆಚಾರ್ಯ. ಕೃಷ್ಣ ಹೇಳಿದ ಇದೇ ಶ್ಲೋಕ ಒಂದೇ ಶ್ಲೋಕದೊಳಗೆ. ಅವ್ರ ಸೂತ್ರಕಾರರು ಭಾಷ್ಯಕಾರರು ಬೇಕಾದ ಸಂಕೋಚ ವಿಸ್ತಾರಾಭ್ಯಾಮಿ ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತೆ ಮನೀಷಿಣ. ಒಂದೇ ಶ್ಲೋಕ. ಕೌಶಿಕ ಅಂತ ಬ್ರಾಹ್ಮಣ, ಅವನು ವ್ರತ, ನಾನೇನು ಮಾಡು ಸತ್ಯನೇ ಹೇಳ್ತೇನೆ ಸುಳ್ಳು ಹೇಳೋದಿಲ್ಲ, ವ್ರತ ಮಾಡಿದ್ದ ಪಾಪ. ಆಶ್ರಮದಲ್ಲಿ ಕೂತಿದ್ದ. ಒಂದು ಸರ್ತಿ ಏನಾಯಿತು, ದೊಡ್ಡ ದಾರಿ ಹೋಕರುಗಳು ಓಡ್ಕೋತಾ ಬರ್ತಾ ಇದ್ದಾರೆ, ಅವ್ರ ಹಿಂದೆ ಕರ್ಡ್ ದರೋಡೆಗಳು ಅಟ್ಸೋ ಬರ್ತಾ ಇದ್ದಾರೆ ಪಾಪ. ಅವರನ್ನು ಆಶ್ರಮದೊಳಗೆ ಬಂದರು, ಪಾಪ ಸೇಫ್ ಜಾಗ ಅಂತ ತಿಳ್ಕೊಂಡ್ರು. ಮಠ ಸೇಫ್ ಅಲ್ಲದೆ ಇನ್ಯಾವ ಸೇಫ್ ಆಗ್ಬೋದು, ಲೆಕ್ಕ ಹಾಕಿ ಸೀದಾ ಬಂದರಲ್ಲಿ ಬರ್ತಾರೆ. ಕೂತಿದ್ದ ಪುಣ್ಯಾತ್ಮ, ನಮಸ್ಕಾರ ಮಾಡಿದರು, ಸ್ವಾಮಿ ಕರ್ಡ್ ಅಡ್ಸೋ ಬರ್ತಾ ಇದ್ದಾರೆ, ಇಲ್ಲಿ ಬಚ್ಚಿಟ್ಕೋತಾ ಅಡಿಕೊಡ್ತಿದ್ದೇವೆ ನಾವೀಗ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಹೇಳಿದರು. ಅಥವಾ ಮೌನವ್ರತ ಬೇರೆ ಜೊತೆಗೆ ಆ ಬ್ರಾಹ್ಮಣಂತ, ಒಂದು ಸತ್ಯ ಒಂದು ಮೌನ, ಸುಮ್ಮನೆ ಇದ್ದ. ಇವ್ರೇನು ತಿಳ್ಕೊಂಡ್ರು, ಪಾಪ ಮೌನವ ಸಮ್ಮತಿಯಲ್ಲಿ ಎಷ್ಟು ತಿಳ್ಕೊಂಡ್ರು. ತಿಳ್ಕೊಂಡ್ರು ಎಲ್ಲ ಅಚ್ಚ ಎಲ್ಲ ಅಡಿಕೊಂಡ್ಬಿಟ್ರು ಎಲ್ಲ ಕಡೆ. ಕಳ್ಳರು ಬಂದರು, ಸ್ವಾಮಿ ದೊಡ್ಡ ಋಷಿಗಳು ನೀವು, ಸತ್ಯಸಂಧರು ಅಂತ ಹೆಸರು ಬಂದ್ವಿ, ಎಲ್ಲ ಕಡೆ ನಿಮ್ಮ ಹೆಸರಿದೆ, ಇಲ್ಲಿ ಓಡಿ ಬಂದರೆ ಜನ ಗೊತ್ತಾ ಅಂತ ಕೇಳಿದ್ರು. ಮೌನವ್ರತ ಅಲ್ಲ ತೋರಿಸ್ಬಿಟ್ಟ, ಹೀಗೆ ಬಾಯಲ್ಲಿ ಹೇಳಿ ಎಲ್ಲ ತೋರಿಸ್ಬಿಟ್ರೆ, ಅದೆಲ್ಲ ಹೊಡೆದ್ರು ಬಡಿದ್ರು ಏನೋ ಮಾಡಿ ಎತ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಕೂಡ. ಈ ಬ್ರಾಹ್ಮಣಿ ಭಾರಿ ಖುಷಿ, ಸತ್ಯ ಹೇಳಿಬಿಟ್ಟೆ ನಾನು, ಇಂಥ ಸಮಯದಲ್ಲೂ ಸತ್ಯ ಹೇಳಿಬಿಟ್ಟೆ, ಹೊಡ್ಕೊಂಡು ಸಾಯ್ಬೇಕು, ಇಂಥ ಸಮಯದಲ್ಲಿ ಸತ್ಯ ಹೇಳಿಬಿಟ್ಟೆ ಭಾರಿ ಖುಷಿ. ಮುಂದೆ ಸತ್ತು ಹೋಗ್ತಾ ನೋಡಿದರೆ ಸ್ವರ್ಗಕ್ಕೆ ಹೋಗ್ತೇನೆ ತಿಳ್ಕೊಂಡು ನರಕ ಕರ್ಕೊಂಡು ಹೋಗಿದ್ದಾರೆ. ಏನು ಸ್ವಾಮಿ, ಜೀವನದಲ್ಲಿ ಒಂದು ಕೂಡ ಸುಳ್ಳು ಹೇಳಿಲ್ಲ ನಾನು, ನನಗ್ಯಾಕೆ ನರಕ ಆಯಿತು ಅಂತ ಕೇಳಿದರೆ ಅದಕ್ಕೆ ನರಕ ಆಗಿದ್ದು, ಒಂದು ಕೂಡ ಸುಳ್ಳು ಹೇಳಿಲ್ಲ ಅದಕ್ಕೆ ನರಕ ಆಗಿದ್ದೇನೆ. ಒಂದ್ಸತಿ ಸುಳ್ಳು ಹೇಳಬೇಕಾಗಿತ್ತು ನೀನು, ಅವತ್ತು ಸುಳ್ಳು ಹೇಳಿಬಿಟ್ಟಿದ್ದರೆ ಸ್ವರ್ಗದ ಬಾಗಿಲು ತೆಗಿತಿತ್ತು, ಎಷ್ಟಿಂದ ಪ್ರಾಣ ಉಳಿತಿತ್ತು ಗೊತ್ತಾ. ಈಗ ಆ ಕಡೆ ತೋರಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು, ಅಲ್ಲಿಗೆ ಓಡ್ತಿದ್ರು, ಇವರೆಲ್ಲ ಬದುಕಿಬಿಡ್ತಿದ್ರು. ನೀನು ಸತ್ಯ ಹೇಳಿದ್ದಕ್ಕೆ ಅಷ್ಟು ಜನ ಪ್ರಾಣ ಹೋಗಿದೆ, ಅದಕ್ಕೆ ನೀನು ನರಕಕ್ಕೆ ಹೋಗಬೇಕು ಅಂತ ಹಾಕಿದ್ದಾರೆ. ಈ ಧರ್ಮಸೂತ್ರ ತಿಳ್ಕೊಂಡ್ಬಿಟ್ರೆ ಸತ್ಯದ ನಿಜವಾದ ಅರ್ಥ ಇದೆ. ನಾಲ್ಕು ಜನಕ್ಕೆ ಒಳ್ಳೆಯದಾಗೋದು ಸತ್ಯ, ಆ ನಾಲ್ಕು ಜನ ಸಜ್ಜನರಾಗಿರ್ಬೇಕಷ್ಟೆ, ದುಷ್ಟರಿಗಾಗಬಾರ್ದು. ಇಂಥ ಸತ್ಯವನ್ನು ಅನುಷ್ಠಾನ ಮಾಡಲಿಲ್ಲ, ನರಕ ಆಗಿದೆ ಅಂತ ಗೊತ್ತಾಯ್ತು ನಿನಗೀಗ. ಧರ್ಮ ಅದಕ್ಕೆ ಒಂದರೆ ಆಗೋ ಗತಿ ಅದೇ ಅಂತ ಹೇಳಿದಂತೆ ಕೃಷ್ಣ. ಧರ್ಮಸ್ಯ ಚರಣಂ ಶ್ರೇಯ, ಧರ್ಮಜ್ಞಾನಂತೂ ದುಷ್ಕರಂ. ಧರ್ಮ ಆಚರಣಿಸೋದು ದೊಡ್ಡದೇ, ಧರ್ಮ ತಿಳ್ಕೊಳ್ಳೋದಿದೆಯಲ್ಲ ಅದು ಭಾರಿ ದೊಡ್ಡ. ಯಾವುದದು ಧರ್ಮ ಗೊತ್ತಾ, ಯಸ್ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ಕೀರ್ತಿತಃ. ಸಜ್ಜನರು ಉಳಿವಿ ಕಾರಣ ಆಗಬೇಕು, ಧಾರಣಾ ಧರ್ಮ ಇತ್ಯಾಹು. ತಪ್ಪಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಕೃಷ್ಣ ಏನು ಮಾಡಲಿ, ನಾನೀಗ ಅಣ್ಣನ್ನ ಕೊಲ್ಲಬೇಕು, ನೀನು ಪ್ರತಿಜ್ಞೆ ಉಳಿಸ್ಬೇಕು, ರಾಜನ್ ಕೊಲ್ಲಬಾರದು. ಒಂದು ಕೆಲಸ ಮಾಡು, ದೊಡ್ಡವ್ರನ್ನ ಕೊಂದ್ರೆ ಕೊಲ್ಲಬೇಕು, ಏನು ಮಾಡಬೇಕು ಗೊತ್ತಾ, ವಧೋ ಗುರುಣಾಂ ತ್ವಂಕಾರಃ. ದೊಡ್ಡವರ ನೀನು ತಾನು ಅಂತ ಬೈದು ಬಿಟ್ರೆ ಕೊಂದಾಗುತ್ತೆ, ಬೈಯ ಸರಿ ಹೋಗುತ್ತೆ ಅಂದ್ರೆ ಅರ್ಜುನ ಬೈಲಿಕ್ಕೆ ಶುರು ಮಾಡ್ತಾನೆ, ಇದ್ದು ಬಂದು ಪದ ಎಲ್ಲ ಉಪಯೋಗಿಸ್ಬಿಡ್ತಾನೆ ನಡಿ ಅಂತ ಹೇಳ್ಬಿಟ್ಟು. ನೋಡಯ್ಯ ಎಂಥ ಅಣ್ಣ ನೀನೀಗ, ನೀನು ಜೂತ ಆಡ್ದೇನೋ ಕಾಡಿಗೆ ಹೋದ್ವಿ, ಸುಖ ಪಡೋದು ನೀನು, ನಮ್ಮ ನಾವು ಒಂದ್ಸತಿ ಆದ್ರೂ ನನ್ನ ಬೈತೀಯಲ್ಲ ನೀನೀಗ, ಕುಂತಿಯಿಂದ ವ್ಯರ್ಥ ಹುತ್ತಿದೆ ಅಂತ ಹೇಳಿ ನೀನು ಮಾಡಿದ್ದೇನು ಕೆಲಸ. ಮನಸ್ಸಲ್ಲವರು ಹೊರಗೆ ಹಾಕಿಬಿಡ್ತಾನೆ ಪೂರ್ತಿಯಾಗಿ. ಕೃಷ್ಣ ಅದನ್ನು ಹೇಳಕ್ಕೆ ಚಂದ ಪ್ರಸಂಗ ತಂದಿರೋದು, ಅದು ಮನಸ್ಸಿಗೆ ಅಂಡೆ ಇಂಡೇರಿ ಒಳಗೆ ತುಂಬಿಕೊಂಡಿತ್ತು ಒಂದು ಕ್ರೋಧ, ಅದೆಲ್ಲ ಹೊರಗೆ ಹಾಕಿಸ್ತಿದ್ದಾನೆ. ನನ್ನ ಬೈಯೋ ಅಧಿಕಾರ ಏನಿದೆ ಕೇಳ್ತಾನೆ, ಏನಿದೆ ಅಧಿಕಾರ ನಿನಗೆ, ಯುದ್ಧ ನನ್ನ ಯುದ್ಧ ಬಿಟ್ಟು ಬಂದಿ ಅಂತ ಕೇಳ್ತೀಯಲ್ಲ, ನೀನೇ ಮಾ ದೊಡ್ಡ ಕೆಲಸ ಮಾಡಿರೋದು, ಬಂದು ಮರ್ಕೊಂಡ್ಬಿಟ್ಟು ಬಂದು ಇಬ್ಬರು ಅಂಥವರೇ ನಿನ್ನ ಬೈಯೋ ಹಾಗೆ ಇಬ್ಬರು ಕಾಪಿ ಹೊಡೆದವ್ರು ಬಾಬು, ಯಾರು ಬೈದು ಏನು ಉಪಯೋಗ. ಈಗ ಬೈತಾನೆ ಬೈತಾನೆ ಅರ್ಜುನ, ನಿಜವಾಗ್ಲೂ ನನ್ನ ಬೈಯೋ ಗತಿ ಯಾರಿಗಿದೆ ಗೊತ್ತಾ, ಭೀಮೋ ಮಾಂ ಗರ್ಹಿತ ಯೋಗ್ಯ, ಭೀಮ ಬೈದರೆ ಬಯಸುತ್ತೇನೆ ಗೊತ್ತೇನೋ. ಇವತ್ತು ನಾವೆಲ್ಲ ಜಗಳಾಡ್ತಿದ್ದೆ ಯುದ್ಧ ಮಾಡ್ತಿದ್ದಾರೆ ಪಾಪಾತ, ಆತ ಬೈಬೇಕು ನಮ್ಮನ್ನು. ಅಂದರೆ ಭೀಮಸೇನ ಮಹಿಮೆ ಹೇಗೆ ಬರ್ತಾ ಇದೆ ಗೊತ್ತಾ, ಇಲ್ಲಿ ಅರ್ಜುನನ ಬಾಯಿಲ ಭೀಮ್ಸ್ ನನ್ನ ಬೈಲಕ್ಕೆ ಯೋಗ್ಯ ಭೀಮಸೇನ ಒಬ್ಬನೇನೆ, ನೀನಲ್ಲ ನೀ ಹೆಸರಿಗೆ ಅಣ್ಣ ಮಾತ್ರ ಅಂದ್ಬಿಟ್ಟು ನಾನು. ತಷ್ಟ ಧರ್ಮರಾಜ ಸುಮ್ಮನೆ ಇದ್ದಾರೆ ಮಾತಾಡಲಿಲ್ಲ. ಆಗ ಅರ್ಜುನ ಸುಮ್ಮನೆ ಆಗ್ಬೇಕೋ ಇಲ್ವೋ, ಮತ್ತೆ ಖಡ್ಗ ತೆಗೆದ, ಏನಪ್ಪ ಮತ್ತೇನು ವ್ರತ ಮಾಡಿದ್ದೆ ಅಂತ ಕೇಳಿದಾಗ, ಇನ್ನೇನು ವ್ರತ ಹೊಸ ವ್ರತ ಏನಾದ್ರು ಉಂಟಾ ಅಂತ ಕೇಳಿದರೆ, ಇನ್ನೊಂದು ವ್ರತ ಇದೆ. ಏನು ವ್ರತ, ನೀನೇನು ಹೇಳಿದ್ದಿ, ದೊಡ್ಡವ್ರನ್ನ ಬೈದ್ರೆ ಕೊಂದಾಗೆ ಅಂತ ಹೇಳಿದ್ದೆ ತಾನೆ, ಅಣ್ಣನ ಬೈದು ಬಿಟ್ಟನಲ್ಲ ನಾನೀಗ, ಅವನು ಕೊಂದಾಗ ಆಯ್ತಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ. ಇವ ಎಂಥ ಪಜೀತಿ ಗೊತ್ತಾ, ಅವ್ರ ಕೃಷ್ಣ ಇಲ್ಲವರು ಏನಾಗಿ ಹೋಗ್ತಿತ್ತು ಅವರ ಅವಸ್ಥೆ ಈಗಾಗಲೇ, ದುರ್ಯೋಧನ ಕುಡಿದಾಡ್ಬಿಡ್ತಿದ್ದ ಆ ಕಡೆಗೆ. ನೋಡ್ಬೇಕೀಗ, ನಾನು ಅಣ್ಣನ ಕೊಂದ ಮೇಲೆ ನಾನು ಇದು ಆತ್ಮಹತ್ಯೆ ಮಾಡಿಕೊಳ್ಳೇಬೇಕು, ಇದು ಪ್ರಾಯಶ್ಚಿತ್ತ ಇಲ್ಲ. ಅರ್ಜುನ ಒಳ್ಳೆ ಥರ ಇದೆ, ಅಸರಾವೇಶದಿಂದ ಒಂದು ಅಹಂಕಾರ ಬಂದಿದೆ, ಎಲ್ಲ ಹೋಯ್ತದೆ ಈಗ. ಇಂಥ ಅಣ್ಣನನ್ನು ಬೈದು, ಇಂಥ ರಾಜನನ್ನು ಬೈದು ಕೊಂದಾಗಾಯ್ತು, ನೀನೇ ಹೇಳಿದ ಮೇಲೆ ನಾನು ಸಾಯ್ತೇನೆ ಅಂತ ತೆಗೆದಂತೆ ಕೃಷ್ಣ ಮತ್ತೆ ಉಪದೇಶ ಮಾಡ್ತಾನೆ. ಅಲ್ಲಿ ಅಧ್ಯಾಯಗಟ್ಟಲೆ ಆಚಾರ ಒಂದೊಂದು ಶ್ಲೋಕ ಬರೆದು ಹಾಕಿಬಿಡ್ತಾರೆ. ಅನುಭಾಷ್ಯ ಬರೆದವರು ಹೇಗೆ ಸಂಗ್ರಹ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾನೆ. ನೋಡಿ ಧರ್ಮ ಎಂದು ಹಾಗೆ ಮಾಡಬಾರ್ದು ಅರ್ಜುನ. ಮತಿಪೂರ್ವಂ ದೇಹ ಹಾನ ಪಾಪಂ ಮಹದವಾಪ್ಯತೆ, ಯಾರು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಅದು ಮಹಾಪಾಪ. ಇದನ್ನೆಲ್ಲ ನೆನಪಿಟ್ಕೊಂಡಿರ್ಬೇಕು. ಆಚಾರ ಸುಭಾಷಿತಗಳಿವೆಲ್ಲ ಕೂಡ ಆತ್ಮಹತ್ಯೆಗೆ ನಾವು ಸಮಸ್ಯೆ ಬರುತ್ತಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ನಿಮಗೆ ಗೊತ್ತಿರಲಿ, ಆತ್ಮಹತ್ಯೆ ಪರಿಹಾರ ಅಲ್ಲ, ಅದಕ್ಕಿಂತ ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣ ಸಾಧನಂ ದೇಹ ತೋಸ್ತೀಯತ್. ಯಾವ ಪುರುಷಾರ್ಥ ಸಾಧನೆ ಏನಿರಬೇಕು, ಫಸ್ಟ್ ನಮಗೆ ದೇಹ ಇರಬೇಕು.
ದೇಹ ಕಳ್ಕೊಂಡು ಏನು ಸಾಧನೆ ಮಾಡೋದಿನೀಗ? ಅಂತಿದ್ದ ದೇಹನ ಇದು ಒಂದು ದೇಹ ಹಾಳು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ದೇಹನ ನೀನು ಕಳ್ಕೊಡ್ಬೇಡ, ಆತ್ಮಹತ್ಯೆ ಮಾಡ್ಕೋಬೇಡ. ಮತ್ತೆ ಪ್ರಾಯಶ್ಚಿತ್ತ ಆಗ್ಬೇಕಲ್ಲ ನನಗೀಗ. ಅರ್ಜುನ ಅದಕ್ಕೊಂದು ಮೆಥಡ್ ಇದೆ, ಮತ್ತೆ ದೊಡ್ಡವನು ಕೊಲ್ಲೋದಕ್ಕೆ ಏನು ಮೆಥಡ್ ಹೇಳಿದ್ನಲ್ಲ, ಅವ್ರು ಬೈದ್ರೆ ಮುಗಿದೋಯ್ತು. ಅವನು ಒಟ್ಟು ತನ್ಕೊಳ್ಕೋರು ಏನು ಮಾಡ್ಬೇಕು ಗೊತ್ತಾ? ಪ್ರಶಂಸ ಸ್ವಶ್ಯಚಾತ್ಮನಃ, ತಾನು ಹೊಳ್ಕೊಂಡ್ಬಿಟ್ರೆ ಕತೆ ಮುಗೀತು, ಕುಂದ್ಕೊಂಡಾಗ ಲೆಕ್ಕ ಅಂತ ಹೇಳ್ತಾರೆ. ನೀವು ನಾವು ಮಾಡ್ತಿರೋ ಎರಡು ಕೆಲಸಗಳವೇನೆ, ದೊಡ್ಡವರು ಬೈಯೋದು, ನಮ್ಮ ಹೊಳ್ಕೊಳ್ಳೋದು, ಕತೆ ಮುಗಿತಲ್ಲ. ಇಲ್ಲಿ ಮಹಾ ನಿಂದಾವರ್ಜನ ಪ್ರಕರಣ ಅಲ್ಲ, ಮಹಾ ನಿಂದಾವರ್ಜನ ಅಲ್ಲ, ಮಹಾ ನಿಂದಾ ಪ್ರಕರಣ, ಆತ್ಮಪ್ರಶಂಸ ಪ್ರಕರಣ, ವರ್ಜನ ಪ್ರಕರಣ ಇಲ್ಲ, ಎರಡೇನೆ. ಅದಕ್ಕಿಂತ ಸಾವು ಬೇಕಾ ಅಂತ ಹೇಳ್ತಾರೆ. ಎಷ್ಟು ಕರಾರುವಾಕ ಈ ಭಾಗ ದೊಡ್ಡ ತತ್ವವನ್ನು ಹೇಳ್ತಾರೆ. ನೀನು ಹೊಡ್ಕೊಳ್ಳಯ್ಯ, ಅಲ್ಲಿಗೆ ಕೊಂದ್ಕೊಂಡ ಲೆಕ್ಕ ಅಂತ ಹೇಳಿಬಿಟ್ಟ. ಆಗ ಅರ್ಜುನ ಶುರು ಮಾಡ್ತಾನೆ, ನಾನು ಯಾರು ಗೊತ್ತಾ, ನಿವಾತ ಕವಚನ ಕೊಂದವನು ಕಾಲಕ್ಕೇರು ಕತೆ, ದೊಡ್ಡ ಕತೆ ಶುರು ಮಾಡಿಬಿಡ್ತಾನೆ. ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೆ, ಎಲ್ಲ ಮುಗಿತಲ್ಲಿಗೆ. ಆಗ ಅಷ್ಟು ಏನೋ ಮುಗಿತು ಅಂತ ಹೇಳ್ಬಿಟ್ಟು ಧರ್ಮದಲ್ಲಿ ಹೇಳ್ತಾನಾಗ, ಏನು ಧರ್ಮ ಏನಪ್ಪ ಅಂತ ಹೇಳ್ತಾನೆ. ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ನಾನು ಕಾಡಿಗೆ ಹೋಗ್ಬಿಡ್ತೇನೆ, ಇವ್ರು ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾಯ್ತಾ? ನಾನು ಕಾಡಿಗೆ ಹೋಗ್ತೇನೆ, ಯಾಕೆ ಇಷ್ಟು ಬಯಸ್ಕೊಂಡು ಯಾಕಿರಬೇಕು ಅಂತ ಹೇಳ್ತಾರೆ. ಬಾಯಿ ಬಂದ ಬೈದ್ಬಿಟ್ಟಿದ್ದೆ ನನ್ನನ್ನು, ಏನೋ ಅಂದ್ಕೊಂಡಿದ್ದೆ ತಮ್ಮ ಅಂತೇಳಿ, ನನ್ನ ಕತೆ ಮುಗಿಸ್ಬಿಟ್ಟಿದ್ದಾನ. ಅದರಿಂದ ನಾನು ರಾಜನಾಗೋದಿಲ್ಲ, ಕಾಡಿಗೆ ಹೋಗ್ತೇನೆ. ನೀವೇ ಭೀಮ ಮಹಾರಾಜನಾಗಲಿ ಯುವರಾಜನಾಗಲಿ, ನೀನು ಧರ್ಮರಾಜ ನ್ಯಾಚುರಲೇ ಮಾತಾಡ್ತಾನೆ ಕೃಷ್ಣ. ಅದೆಲ್ಲ ಕೇಳ್ತಾನೆ ಧರ್ಮರಾಜ, ನಿನಗೂ ಹೇಳಬೇಕಾ ಮತ್ತೆ? ಹಾಗೆಲ್ಲ ಅನ್ಬೇಡಪ್ಪ, ಅರ್ಜುನ ಬೈದ ಅಂತ ಹೇಳ್ತೀಯಲ್ಲ, ನೀನು ಯೋಚನೆ ಮಾಡಬಾರ್ದು ಸ್ವಲ್ಪ ಆದ್ರೂ ಕೂಡ. ನೀನು ಅಣ್ಣ ಅದು ಬಂದಿದ್ದಾನೆ ಯೋಕ್ಷೇಮ ನೋಡೋಕ್ಕೆ ಬಂದಿದ್ದಾನೆ, ಕರ್ಣನ ಕೊಂದೆ ಅಂತ ಕೇಳುತ್ತೆ. ನಿನ್ನಂಥ ದೊಡ್ಡವರು ಆಶೀರ್ವಾದ ಇಲ್ಲದೆ ಹೇಗಪ್ಪ ಕೊಲ್ತಾನೆ ಕರ್ಣನನ್ನ? ನಮಸ್ಕಾರ ಮಾಡ್ತಾನೆ, ಆಶೀರ್ವಾದ ಮಾಡು, ಕೊಂದು ಬರ್ತಾನೆ ಅಂತ ಹೇಳ್ತಾನೆ. ಅವತ್ತು ಕೃಷ್ಣನ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ತೋರಿಸ್ತಾನೆ, ನಾಹಂ ವೇದ್ಯ ಪರಂ ಧರ್ಮಂ ಕೃಷ್ಣಯೇವ ಗತಿರ್ಮಮ. ಎಲ್ಲರಿಗೂ ಪಾಠ ಹೇಳ್ತಾನೆ ಅಂತ ಭಗವಂತ. ಅಣ್ಣ ತಮ್ಮಂದಿರುವತ್ತೇನು ಜಗಳಾಡೋದಿಲ್ಲ ಅಂದ್ರೆ ನಮ್ಮ ಪರಾಕ್ರಮ ಅಲ್ಲ, ದೇವರ ದಯ ಅಂತ ಅರ್ಥ. ಉಪನಿಷತ್ ಹೇಳ್ತಾ ಇದೆ ಆತ್ಮನಃ ಕಾಮಾಯ ಪ್ರಿಯಂ ಭವತಿ. ಇದಿಷ್ಟು ಆಚಾರ ಸಿದ್ಧಾಂತ. ಮತ್ತು ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರು, ಗಂಡ ಹೆಂಡಿಂದಿರು ಅನ್ಯೋನ್ಯವಾಗಿದ್ದಾರೆ ಅಂದರೆ ಇದು ಯಾರ ಬುದ್ಧಿನೂ ಅಲ್ಲ, ದೇವರ ಅನುಗ್ರಹ ಮಾತ್ರ ಅಂತ ಅರ್ಥ. ಇವತ್ತು ಜಗಳಾಡಿದರೆ ನ್ಯಾಚುರಲ್, ಸರಿಯಾಗಿದ್ದರೆ ದೇವರ ಅನುಗ್ರಹ ಅಂತ ಅರ್ಥ. ಈ ಮಾತನ್ನು ಅರ್ಥ ಮಾಡಿಕೊಂಡವರಿಗೆ ಜೀವನದಲ್ಲಿ ದೇವರ ಮಹತ್ವ ಎಷ್ಟು ಅರ್ಥ ಆಗುತ್ತೆ. ನಮಗೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಇದ್ದಿದ್ದರೆ ಯದಿನಾಮಪರೋ ನ ಭವೇತ್ ಸಹರಿ ಕಥಮಶ್ಯ ವಶೇ ಜಗತೇ ತದಭೂ ಯದಿನಾಮನತಸ್ಯ ವಶೇ ಸಕಲಂ ಕಥಮಶ್ಯ ಕಥಮೇವತು ನಿತ್ಯ ಸುಖಂ ನ ಭವೇತ್. ಆಚಾರ್ಯ ದ್ವಾದಶೋತ್ತರ ಮಾತು ಕೇಳಿದವರಿಗೆ ಜೀವನದಲ್ಲಿ ಯಾವ ಕಾಲಕ್ಕೂ ಅಹಂಕಾರದ ಭ್ರಮೆ ಬರಬಾರದು. ಸಂಸಾರ ಅಂದ್ರೆ ಅದೇ ಅಹಂಕಾರ ಮಮಕಾರಗಳೇ ಸಂಸಾರ, ಬೇರೆ ಯಾವುದು ಸಂಸಾರ ಅಲ್ಲ. ಅದನ್ನು ಬಿಟ್ಟ ಅಂದರೆ ಸಂಸಾರ ಗೆದ್ದ ಅಂತಾನೆ ಅರ್ಥ. ಆ ಕ್ಷಣಕ್ಕೆ ಧರ್ಮರಾಜ ಹೇಳಿ ಸವಾದಾರ ಹೊತ್ತಾರೆ. ಇಬ್ಬರು ಕೂಡ ಅರ್ಜುನ ಮತ್ತೆ ನಮಸ್ಕಾರ ಮಾಡ್ತಾರಾಗ ಅಣ್ಣ ಕ್ಷಮಿಸಿಕೊಡು ಅಂತ ಹೇಳ್ತಾರೆ. ತಮ್ಮ ಅಂತ ಅಲಿಂಗನ ಮಾಡ್ಕೋತಾರೆ, ಎಲ್ಲ ಪ್ರೀತಿ ವಾಪಸ್ ತಂದು ಬಿಡ್ತಾರೆ ಭಗವಂತ. ಆತ ಕೊಡಬೇಕು ಅವನೇ, ತೆಗಿಬೇಕು ಅವನೇನೆ. ಈಗ ನೋಡು ಅರ್ಜುನ, ನಮಸ್ಕಾರ ಮಾಡೋಣ, ನನಗೆ ಆಶೀರ್ವಾದ ತಗೋ, ಹೇಳು ಕೊಂದು ಬರ್ತೀನಿ ಅಂತ ಹೇಳು ಅಂತ ಹೇಳ್ತಾನೆ. ಅಣ್ಣ ಕೊಂದು ಬರ್ತೀನಿ ಅಂತ ಹೇಳ್ತಾನೆ ಪಾಪ. ಈ ಕಡೆ ಬರ್ತಾ ಬರ್ತಾ ಕೃಷ್ಣ, ನನ್ನ ಕೈಲಿ ಆಗುತ್ತಾ ಅಂತ ಕೇಳ್ತಾನೆ. ಅರ್ಜುನಿಗೆ ಭಯ ಹಚ್ಚಿಬಿಟ್ಟಿದೆ ಈಗಾಗಲೇ, ಮಾತು ಬೇರೆ ನನ್ನ ಕೈಲಿ ಆಗುತ್ತಾ? ಧರ್ಮರಾಜನ ಇದೆಲ್ಲ ಧರ್ಮರಾಜ ಎಷ್ಟು ಹೊಡೆದಿದ್ದ ಕಾರಣ ಅಂತ ಅರ್ಥ ಆಗುತ್ತಾನೆ ಅವರಿಗೆ. ಆ ಚುಟ್ಟಿಲಿ ಏನೋ ಮಾತಾಡ್ಬಿಡ್ತಾನೆ ಪಾಪ. ಆ ಹೊತ್ತಿಗೆ ಅರ್ಜುನ ಕೃಷ್ಣ ಹೇಳ್ತಾನೆ, ಅರ್ಜುನ ಯಾಕೆ ಯೋಚನೆ ಮಾಡ್ತೀಯ ಅರ್ಜುನ, ನಿನ್ನ ಕಾಲಕ್ಕೆ ಏನು ಕೊಂದಿಲ್ವಾ? ನಿವಾದೆಲ್ಲ ಶಕ್ತಿ ವೃದ್ಧಿ ಮಾಡ್ತಿದ್ದಾನೆ, ಜೀವ ವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆ ಮಾಡ್ತಾ 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 ಬುದ್ಧಿ ಬಂದರಂತೆ. ಅಮೂಲ್ಯವಾದ ಯುದ್ಧ ನಡೀತಾ ಇದೆ ಅಲ್ಲಿ. ಭೀಮಸೇನ ದೇವರು ಇದ್ದಾರೆ, ವೇದವ್ಯಾಸದೇವರು ಅಧ್ಯಾಯ ವರ್ಣನೆ ಮಾಡ್ತಾನೆ. ಯುದ್ಧ ಹೇಗೆ ಮಾಡ್ತಿದ್ರು ಅಂತ ವಿಶೋಕ ಸಾರಥಿ, ಏ ವಿಶೋಕ ಅವ್ರು ಬಾಣ ಹೇಗೆ ಹೊಡಿತೀವಿ ನೋಡೀಗ, ಮನೆಯಲ್ಲಿ ಮಾತಾಡೋದು ಕಷ್ಟರು, ಸರಿಯಸ ಮಾತಾಡ್ತಿದ್ದಾರೆ. ಅವ್ರಿಗೆ ಇಷ್ಟು ಬಾಣ ಹೊಡಿತೀವಿ, ಇಷ್ಟು ಬಾಣ ಹೊಡಿತಾರೆ, ಅವ್ರು ಹೀಗೆ ಬಿಡ್ತಾರೆ, ಹೀಗೆ ಬಿಡ್ತಾರೆ ನೋಡು. ಇಡೀ ಒಂದು ಅಧ್ಯಾಯ ಪೂರ್ತಿ ಸೂತೆಯರ ಸಾಕಂ ರಮಮಾಣ ಏವ, ಎಂಜಾಯ್ ಮಾಡ್ತಾ ಯುದ್ಧ ಮಾಡ್ತಿದ್ದಾರೆ ಅಂತ ಅರ್ಜುನ ಬಂದಂತ ಅಲ್ಲಿಗೆ. ಅರ್ಜುನ ಸ್ಟಾಕ್ ತಗೋಬಿಡು, ಎಲ್ಲ ಸರಿಯಾಗಿದ್ದಾರೆ ನೋಡಿದ್ಯಾ, ಯಾವೊಬ್ಬರು ಕೂಡ ನಮ್ಮ ಕಡೆ ಸತ್ತಿಲ್ಲ, ಅವ್ರ ಕಡೆ ಕತೆ ಮುಗಿಸಿದ್ದೇನೆ, ಈಗ ನೋಡಿ ಏನು ಮಾಡ್ತೇನೆ ಅಂತ ಹೇಳ್ತಾರೆ. ಒಂದು ಕಾಯ್ತಾ ಇದ್ದಾರೆ, ಏನು ಮಾಡ್ತೇನೆ ನೋಡು ಅಂತ ಬರ್ತಾರೆ. ಸರಸರ ಮುದ್ದೆ ಹೋಗ್ತಾರೆ, ಒಂದು ಕೆಲವು ಸಣ್ಣ ಬಿಟ್ಟ ವಿಷಯ ನಡೀತಾ ಅಂತ ಹೇಳೋದಕ್ಕೆ ಗೊತ್ತಿಲ್ಲ. ಸುಷೇಣ ಅಂತ ಒಬ್ಬ ಕರ್ಣನ ಮಗ ಬರ್ತಾನೆ, ಭೀಮಸೇನ ಅವನು ಕೊಂದು ಹಾಕಿಬಿಡ್ತಾನೆ. ಸತ್ಯಸೇನ ಅಂತ ಒಬ್ಬನಿರ್ತಾನೆ, ಅವನು ಭೀಮಸೇನದೇವರು ಕೊಂದು ಹಾಕಿರ್ತಾರೆ. ಅದನ್ನೆಲ್ಲ ಕೊಂದು ಕೊಂದು ಮುಂದೆ ಬಂದು ಆಗ ದುಶ್ಯಾಸನ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮುಂದೆಗಡೆ ದುಶ್ಯಾಸನ ಯುದ್ಧಕ್ಕೆ ಬರ್ತಾರೆ, ಭೀಮಸೇನದೇವರ ಕಡೆಯಿಂದ ಹೋಗ್ತಾರೆ. ಎಲ್ಲೋ ದುಶ್ಯಾಸನ, ನಿನ್ನ ಕಥೆ ಮುಗಿಸ್ತೇನೆ ಅಂತ ಹೇಳೇ ಶುರು ಮಾಡ್ತಾರೆ. ಗುಟ್ಟು ಗುಟ್ಟಾಗೇನೇ ಇಲ್ಲ, ಕಥೆ ಮುಗಿಸ್ತೇನೆ, ಪ್ರತಿಜ್ಞೆ ಮಾಡಿದ್ನಲ್ಲ, ಕಥೆ ಮುಗಿಸ್ತೇನೆ ಮಾತು ಯುದ್ಧ ಮಾಡ್ತಾ ಒಂದೇ ಏಟಿಗೆ ರಥ ಕುದುರೆ ಎಲ್ಲ ಪೀಸ್ ಪೀಸು ದುರ್ಯೋ ದುಶ್ಯಾಸನ ಅವನು ಹಿಡಿತಾರೆ, ಪೆಟ್ಟಾಕ್ತಾರೆ, ಧವಾದಿ ಕೆಳಗೆ ಬಿಡ್ತಾರೆ. ಭೀಮಸೇನ ಹತ್ರ ಹೋದ್ರಂತೆ, ವಿಕೋಶ ಮಾಕಾಶ ನಿಭಂ ವಿಧಾಯ ಮಹಾಸಿಮಶೋರಸಿ ಸಂಚಖಾನ, ತಮ್ಮ ಖಡ್ಗ ಎಳೆದ್ರಂತೆ. ವಿಕೋಶಂ ಆಕಾಶ ನಿಭಂ ವಿಧಾಯ, ದೊಡ್ಡ ಖಡ್ಗ ತಗೊಂಡು ಮಹಾಸಿಮಶೋರಸಿ ಸಂಚಖಾನ, ಎದೆ ಉತ್ತುತ್ತಾ ಇದ್ದಾರೆ, ಜೋರ ಉತ್ತಾ ಇದ್ದಾರೆ, ಚುತ್ತಾ ಇದ್ದಾರೆ, ರಕ್ತ ಚಿಪ್ತಾ ಇದೆ. ಮೇಲೆ ಊರು ಕೃತ್ವ ಉರುಸತ್ತಟಾಕ, ಎಲ್ರಿಗೂ ತೋರಿಸ್ತಾ ಇದ್ದೇನೆ, ಕೊಲ್ತಾ ಇದ್ದೆ ನಾನೀಗ ಅಂತ ಹೇಳ್ತಾರೆ. ಎಲ್ಲೋ ದುಶ್ಯಾಸನ ದ್ರೌಪದಿ ಸೀರೆಗೆ ಕೈ ಹಾಕಿದೆಯಲ್ಲ, ಯಾವ ಕೈ? ಕೈ ಎತ್ತಿದ್ನ ಇದೇ ಕೈ ಅಂತೇಳಿದ್ವಿ. ಎಂಥ ರಾಕ್ಷಸ ಇರಬೇಕು, ಅಂತ್ಯಕಾಲಕ್ಕೂ ಬುದ್ಧಿ ಬದಲಾಗಿಲ್ಲ ಅವನಿಗೆ. ಅದಕ್ಕೆ ಮಹಾರಾಕ್ಷಸರು ಅಂತ ಕರೀತಾರೆ. ಅಜಾಮೇಳ ಹೇಗೆ ಚೇಂಜ್ ಆಗಿಬಿಟ್ಟ ನೋಡಿದ್ರೆ, ಅಜಾಮೇಳ ಪೂರ್ತಿ ಬದಲಾದ್ರು, ಬದಲಾಗಲೇ ಇಲ್ಲ. ನಮ್ಮ ಜೀವನದಲ್ಲಿ ಬದಲಾದರೆ ಎಷ್ಟು ಪಾಪ ಮಾಡಿದ್ರು ಅಸತೋಮ ಸದ್ಗಮಯ ಅರ್ಥ ಇದೆ. ಆದರೆ ಅವನು ಹೇಗೆ ಸಜ್ಜನರಿಗೆ ಭಕ್ತಿ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗ್ತದ ಸಾಧನೆಯಲ್ಲಿ, ಅವರಿಗೆ ದ್ವೇಷ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗ್ತದ. ಇದೇ ಕೈ ಅಂತ ಚಾಚಿದ್ರಂತೆ ಮಹಾಭಾರತ ಬರ್ತಾರೆ. ಕೈ ತಟ್ಟ ಹಿಡಿದು ಪಟ್ಟದ ಮುರಿದು ಹೆಸ್ಬಿಟ್ರಂತ ಕೈ, ಆ ಕೈನ ಪಟ್ಟ ಹಿಡಿದು ತಿರುಸಿ ವಹಿಸಿದ್ದೇ ಕೆಲಸ. ಭೀಮನ್ ಕೆಲಸಕ್ಕೆ ಅದೇ ಅವತ್ತಿ ಕೆಲಸ ಮಾಡ್ತಿದ್ರು. ಕೃಷ್ಣರ ಸಂಕಲ್ಪ ಇರಲಿಲ್ಲ, ಭೀಷ್ಮ ದ್ರೋಣರು ಅಡ್ಡಾಡ್ಡ ಕೇಳ್ಕೊತಿದ್ರು, ಬಿಟ್ಟಿದ್ರು ಅಷ್ಟೇ. ಕೈ ಕತ್ತರಿಸಿ ಹಾಕಿ ಎಷ್ಟು ಬಿಡ್ತಾರೆ, ಖಡ್ಗದಲ್ಲ ಬರೀ ಕೈಲೆ ಮುರಿದು ಎಷ್ಟು ಬಿಟ್ರಂತೆ, ಒಂದೇ ಕೈ ಅವನಿಗೆ. ಈಗ ಆಗ ಕೆಳಗೆ ತುಳು 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 ರಕ್ತ ಚಿಮ್ತಾ ಇದೆ, ಕೈಲಿ ಹಾಕ್ಕೊಂಡಿದ್ದಾರೆ. ಸ್ಮರಣ್ ನೃಸಿಂಹಂ ಭಗವಂತ ವೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯ ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ. ನೋಡ್ತಾ ಆ ಸಮಯದಲ್ಲಿ ಕೈಯಲ್ಲಿ ರಕ್ತ, ಅದು ರಣರಂಗ, ಕೈಯಲ್ಲಿ ರಕ್ತ, ಶುದ್ಧ ಹೆವಣಗಳ ಸಾಲು. ಆ ರಕ್ತ ಕೈಲಿ ಉಟ್ಕೊಂಡು ಬಾಯಲ್ಲಿ ಹಾಕ್ಕೊಳ್ತಾ ಏನು ಮಾಡ್ತಿದ್ದಾರೆ ಗೊತ್ತಾ, ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ. ಮನ್ಯು ಸೂಕ್ತ ಹೇಳ್ತಾ ಇದ್ದಾರೆ. ಮನ್ಯು ಸೂಕ್ತ ಹೇಳ್ತಾ ಮಾಡಿದ್ದೇನು ಗೊತ್ತಾ, ನರಸಿಂಹದೇವರಿಗೆ ಸಮರ್ಪಣೆ, ಯುದ್ಧಾಮೋದಿ ಯಜ್ಞ. ಇವರ ರಕ್ತನೇ ಸೋಮರಸ, ನರಸಿಂಹದೇವರೇ ದೇವತೆ, ಕೃಷ್ಣಾರ್ಪಣ ಅಂತ ಹಾಕ್ತಾ ಇದ್ದಾರೆ. ಈ ಕಾಫಿ ಕುಡಿಬೇಕಾದ್ರೆ ದೇವರು ಬರ್ತೋಗಿರ್ತಾರೆ, ನಮಗೆ ಹಾಲು ಕುಡಿಬೇಕಾದ್ರೆ ಬರ್ತೋಗಿರ್ತಾರೆ. ಅಂತ ಹೊತ್ತಿನಲ್ಲಿ ಯುದ್ಧ, ಎಂಥ ಟೆನ್ಷನ್ನು, ಏಕಾಮಾಗಿದ್ದಾರೆ. ಅದಕ್ಕೆ ವಾಯುದೇವರ ಜ್ಞಾನ ಅಂದರೆ ಯಾವ ಕಾಲಕ್ಕೂ ಕೂಡ ಶುದ್ಧೇ. ಭಾಗವತೆ ಧರ್ಮೇ ನಿರತೋ ಯದ್ದುರ್ಕೋದರಹ. ದುಶ್ಯಾಸನರ ಸಾವು ಭಯಂಕರವಾದ ಸಾವು. ಅಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ, ಉತ್ತರ ಕೊಡ್ತಾರೆ. ಆ ದುಶ್ಯಾಸನ ಸೀಳಿ ಹಾಕ್ತಾ ಇದ್ದಾರಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿ ನಡೆದ ಎರಡು ಘಟ್ಟಗಳು. ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದು ನರಸಿಂಹದೇವರು ರಕ್ತ ಚಿಮ್ತಾ ಇದ್ದಾರೆ. ದುಶ್ಯಾಸನ ಎದೆಯನ್ನು ಬಗೆದು ಭೀಮಸೇನ ರಕ್ತ ಚಿಮ್ತಾ ಇದ್ದಾರೆ. ಅದಕ್ಕೆ ಆಭಾಸಕೋಶ್ಯ ಪವನಃ ಪವನಶ್ಯ ರುದ್ರ. ಭಗವಂತ ಬಿಂಬ, ಇವರು ಪ್ರತಿಬಿಂಬ, ಅವ್ರು ಮಾಡಿದ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ಆತ ದೇವರು, ಇವರು ಪರಮಾತ್ಮನ ಮುಖ್ಯ ದಾಸರು. ಕೃಷ್ಣಾರ್ಪಣ ಅಂತ ಹೇಳ್ತಾ ರಕ್ತ ಚಿಮ್ತ. ಮನ್ಯು ಸೂಕ್ತ ಅಂದರೆ ಬಹಳ ಡಿಫಿಕಲ್ಟ್ ಸೂಕ್ತದಲ್ಲಿ ಒಂದು. ಅದರ ಋಷಿಗಳು ಸಾಕ್ಷಾತ್ ಭೀಮಸೇನ ದೇವರೇ. ಈ ಯಜ್ಞ ಇದನ್ನು ಹೋಮ ಮಾಡಿಕೊಂಡೆ ಧಾತ್ರಿ ಹವನ ಮಾಡಬೇಕು ಅಂತ ಹೇಳ್ತಾರೆ. ಮನ್ಯು ಸೂಕ್ತ ಹೇಳ್ತು, ಮನ್ಯು ಸೂಕ್ತ ರುಕ್ಕನ್ನು ಹೇಳ್ಕೊಂಡೆ ಧಾತ್ರಿ ಹವನ. ಇನ್ನೊಂದು ಬರುತ್ತೆ ನಾಳೆ ನೋಡೋಣ ಅಂತ. ಋಷಭ ಸೂಕ್ತನೂ ಬರುತ್ತೆ ನಾಳೆ ಹೇಳ್ತಾರೆ. ಅಲ್ಲಿಗೆ ಅವನು ಒದ್ದಾಡ್ತಾ ಬಿದ್ದಿದ್ದಾನೆ. ಭೀಮಸೇನ ದೇವರು ಎಲ್ಲರನ್ನ ಕರೀತಾ ಇದ್ದಾರೆ ನೋಡಿ. ಶಾದ್ದೂಲ ವಿಕ್ರಿ ಇಡಿ ತಮ್ಮ ಹುಲಿ ಕುಣಿತ ಕುಣಿದ್ರಂತ ಅವನು ಸುತ್ತ ಕುಣಿದು ಹೇಳ್ತಾ ಇದ್ದಾರೆ. ನಮ್ಮನ್ನು ಏನಂತ ಕರೆದಿದ್ದೆ ಕಾಡಿಗೆ ಹೋಗ್ಬೇಕಾದ್ರೆ, ಗೌಹು ಗೌಹು ಅಂತ ಕರೆದಿದ್ದೆಯಲ್ಲ, ತಾನ್ವಯಂ ಪ್ರತಿನೃತ್ಯಾಮಹ ಪುನಃ ಗೌರೀತಿ ಗೌರೀತಿ. ನಾವು ನರ್ತನ ಮಾಡ್ತಿದ್ದೇನೆ, ನೀವು ಗೌಗಳು ನಾವು ಗೌಗಳು ಲೆಕ್ಕ ಹಾಕಿ ನೋಡು. ನಮ್ಮನ್ನೇನಂತ ಕರೆದಿದ್ದೆವು, ಷಂಡತಿಲಾಹ, ಜೊಳ್ಳೆಳ್ಳು ಜೊಳ್ಳೆಳ್ಳು ಕರೆದಿರ್ತಾರೆ. ಈ ಜೊಳ್ಳೆಳ್ಳು ಯಾರು, ನಿಜವಾದ ಜೊಳ್ಳೆ ಯಾರು, ಎರಡು ಯಾರು ಗೊತ್ತಾಯ್ತಾರೆ ನಿನಗೀಗ? ಮೊನ್ನೆ ಸಂಕ್ರಾಂತಿ ಆಗಿದೆ, ನೆನಪಿಟ್ಟು ನೋಡಿರ್ಬೇಕು. ಜೊಳ್ಳೆಳ್ಳು ಗಿಳ್ಳೆಳ್ಳು ಅಂತೇಳಿ, ನಿಜವಾದ ಎಳ್ಳು ಅಂದರೆ ನಾವು, ನೀನು ಜೊಳ್ಳೆಳ್ಳು ಅಂದರೆ ನೀನು, ಕೈಲಾಗದವರು ನೀವು. ಎಲ್ಲರ ನೋಡ್ತಿದ್ದಾರೆ ಈಗ, ಯಾರ ಬಿಡಿಸ್ಕೋತೀರ ಬನ್ನಿ ಅಂತ ಕರೀತಾರೆ. ಬಿಡಿಸ್ಕೊಳ್ಳೋದ್ರೆ ಬರ್ಬೋದು ಈ ಸಭೆಗೆ ನೀವೀಗ. ಏ ದುರ್ಯೋಧನ ಬರ್ತೀಯಾ, ನಿನ್ನ ಮಾತು ಕೇಳ್ಕೊಂಡೆ ಸೇರೆ ಸೇರೆ ಬರ್ತೇ ಬರ್ತಿದ್ದಾರೆ. ಅವನೀಗ ಯಾರದೋ ಮಾತು ಕೇಳ್ಕೊಂಡು ಏಕಾಶಿ ಉಪವಾಸ ಬಿಟ್ಟುಬಿಟ್ಟಿರ್ತಾರೆ. ಯಾವ್ದು ಬರ್ತಾರೆ, ಇವ್ರು ಬಂದು ಬಿಡಿಸ್ತಾರಾ? ಇವ್ರು ಮುಂಚೆ ಹೋಗಿರ್ತಾರೆ, ಅವನಿಗಿಂತ ಮುಂಚೆ ಇವ್ರೇನು ಬಿಡಿಸ್ತಾರೆ ನೀವು ಮತ್ತೆ? ಅದು ಕಂಡವ್ರ ಮಾತುಗಳು ಧರ್ಮ ಬಿಡಬಾರದು. ಶಾಸ್ತ್ರ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಇವತ್ತು ನಾವು ಯಾರ್ಯಾರ್ದು ಅಡ್ವೈಸ್ ತೊಗೊಂಡು ಧರ್ಮ ಬಿಟ್ಟುಬಿಡ್ತೇವೆ, ಅಧರ್ಮವನ್ನು ಮಾಡ್ತೇವೆ. ಇವತ್ತು ಧರ್ಮ ಹೇಳೋದಕ್ಕೆ ಅಧಿಕಾರ ಇರೋದು ಭಗವಂತನಿಗೆ, ಭಗವದ್ಭಕ್ತರಿಗೆ ಹೊರತು ಕಂಡವರಿಗೆಲ್ಲ ಇಲ್ಲ. ನೋಡು ದುರ್ಯೋಧನ ಬಿಡ್ತಾ ಬರ್ತಾ ಇಲ್ಲ, ನೋಡಿದ ದುಶ್ಯಾಸನ ನೀನು ಕಾಪಾಡ್ತಾ ಇದ್ದಾನೆ ಅವನೀಗ. ಏ ಕರ್ಣ ನೀನೇನು ಮಾಡ್ತೀಯ? ಕರ್ಣ ಏನು ಮಾಡಿದ್ದು ಗೊತ್ತಾಗ, ಭಯಾಚ್ಯ ಕರ್ಣಶ್ಚ ಪಪಾತ ಕಾರ್ಮುಖಂ. ಕರ್ಣ ನೋಡೋಕ್ಕಾಗ್ತಾ ಇಲ್ಲ ಸೀನ್ನ, ಹಾಗೆ ನಡುತ್ತಾ ಇದ್ದಾನೆ, ಹಾಗೆ ಜಾರಿಬಿಟ್ಟಂತೆ. ಶಲ್ಯರಾಜ ಹಿಡ್ಕೊಂಡಂತೆ ಗಟ್ಟಿಮುಟ್ಟಾಗಿ. ಕಥಂಚಿತ್ ಚಿತ ಚಿತಃ ಸತು ಪಾರ್ಥ ಭಾಗ. ಕರ್ಣನ ಪ್ರಾಣ ಹೋಗ್ತಿತ್ತಂತಾಗಲೇ ಅರ್ಜುನ ಕೊಲ್ಲಬೇಕು ಅಂತ ಅಷ್ಟೇ ಉಳ್ಕೊಂಡಂತೆ. ಅಶ್ವತ್ಥಾಮ ರುದ್ರದೇವರು ಕೊಲ್ಲೋದೇ ಅವರು ಪಾಪ. ಶಕ್ರೋಗ್ರ ದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯಥಪಾಂಗಲೇಶಂ ಆಶ್ರಿತ್ಯ ನೃತ್ಯತೆ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅವರಿಗೆ ಭಯ ಆಗಿಬಿಡ್ತಂತೆ ನೋಡಿಬಿಟ್ಟದ್ರ, ನೋಡ್ಲಿಕ್ಕಾಗಲಿಲ್ವಂತೆ, ಬೆಲ್ಲ ಬಿಟ್ಟು ಯುದ್ಧ ಬಿಟ್ಟು ಹೋಗಿಬಿಟ್ಟಿರುತ್ತೆ. ಅಂದರೆ ರುದ್ರದೇವರಿಗೂ ಭಯ ಹುಟ್ಟಿಸ್ತಕ್ಕಂಥ ಶಕ್ತಿ ಭೀಮಸೇನ ದೇವರು. ಇದೆಲ್ಲ ನೋಡ್ತಿದ್ದಾರೆ ಭೀಷ್ಮ. ಯಾರು ಭೀಷ್ಮ ದ್ರೋಣರು ಮೊದಲೇ ಯುದ್ಧ ಹೋಗಿಬಿಟ್ಟಿದ್ದಾರೆ. ಭೀಷ್ಮರು ಅಲ್ಲಿ ಮಲಗಿದ್ದಾರೆ, ದ್ರೋಣರು ಹೋಗಿಬಿಟ್ಟಿದ್ದಾರೆ. ಇನ್ನು ಶಲ್ಯರಾಜನಿಗೆ ಏನೂ ಆಗ್ತಾ ಇಲ್ಲ. ಆ ಕಾಲಕ್ಕೆ ಏನಾಯ್ತು ಗೊತ್ತಾ, ಶೂನ್ಯಮಾಸಿ ತಾಯೋಧನ ಮುಹೂರ್ತಂ. ಎಲ್ಲ ಒಡೆಯೋಗ್ಬಿಟ್ಟು ನೋಡೋ ಸ್ಥಿತಿ ಯಾರಲ್ಲೂ ಇಲ್ಲ. ಇಲ್ಲಿ ಒಂದು ಕುಮಾರವ್ಯಾಸ ಭಾರಿ ದೊಡ್ಡ ತಪ್ಪು ಮಾಡ್ತಾರೆ. ಏನು ತಪ್ಪು ಗೊತ್ತೇನು, ಅಲ್ಲಿಗೆ ದ್ರೌಪದಿ ದೇವನ ಕರೆಸಿದ್ರಂತೆ, ಅವನ ಹಲ್ಲು ಮುರಿದ್ರಂತೆ, ಅದನ್ನು ಬಾಚಣಿಕೆ ಬಾಚಿ ಕಿಟ್ಟುಬಿಟ್ರಂತೆ. ಇದೆಲ್ಲ ವೇಣಿ ಸಂಹಾರದ ಕಥೆಗಳಿವೆಲ್ಲ ಕೂಡ. ಮೂರು ವಾರದಲ್ಲಿ ಬರೋದಿಲ್ಲ, ಆಚಾರ ನಿರ್ಣಯದಲ್ಲಿ ಬರೆಯೋದಿಲ್ಲ. ಅದೆಲ್ಲ ಕಲ್ಪನೆಗಳೇ ಹೊರತು ಯಾವುದೂ ಅಲ್ಲ. ನೆನಪಿರಲಿ, ಯುದ್ಧರಂಗಕ್ಕೆ ದ್ರೌಪದಿ ಬಂದೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಸುಭದ್ರದೇವರು ಬಂದಿರಲಿಲ್ಲ, ಹೆಂಗಸರು ಯಾರೋ ಅಲ್ಲಿ ಬಂದಿರಲಿಲ್ಲ. ನೆನಪಿರಬೇಕು, ಸುಳ್ಳು ಕಥೆಗಳವೆಲ್ಲ ಕೂಡ ನಡೆದೇ ಇಲ್ಲ. ಹೇಗೆಲ್ಲ ಕೂಡ ನಡೆದಿದ್ದು ಅಷ್ಟೇ, ರಕ್ತವನ್ನು ಪಾನ ಮಾಡ್ತಾ ಮಾಡ್ತಿದ್ದಾರೆ. ಹೋಗಲಿ, ಇದಂತೂ ತಪ್ಪುತ್ತಾನೆ, ರಕ್ತ ಕುಡಿದ್ರೆ ತಪ್ಪುತ್ತಾನೆ. ನಮಗೆ ಎಷ್ಟು ಖುಷಿ ಗೊತ್ತಾ, ನಮ್ಮ ಗುರುಗಳು ರಕ್ತ ಕುಡಿದಿದ್ದಾರೆ, ನಾವು ಕಾಫಿ ಕುಡಿತೇವೆ ಅಷ್ಟೇ. ಎಷ್ಟು ವಾಸಿ ಯಾವುದಲ್ಲ, ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಕೇಳಬಾರ್ದು ಅಂತ ಕೇಳಿದರೆ ರಕ್ತ ಕುಡಿದಿಲ್ಲ. ಈ ರಾಷ್ಟ್ರ ತಿಳ್ಕೊಳ್ದೆ ಹೋಗಿದ್ರೆ ನಮ್ಮ ಬುದ್ಧಿಯೆಲ್ಲ ಕೆಟ್ಟು ಹೋಗ್ತಾ ಇತ್ತು. ಈ ಮಾತನ್ನು ಮೊದಲ ಬಾರಿ ಹೊರಗೆ ಹಾಕ್ತಾರೆ ಮಧ್ವಾಚಾರ್ಯರಷ್ಟೇ. ಜಗತ್ತಿನಲ್ಲಿ ಯಾರ್ಯಾರಿಗೂ ಗೊತ್ತಿಲ್ಲ ಇದು. ರಕ್ತ ಕುಡ್ದಂತ ಎಲ್ಲರೂ ಹೇಳಿಬಿಡ್ತಾರೆ, ಬಿಸಿ ರಕ್ತ ಕುಡಿದಿಲ್ಲ. ರಕ್ತ ಕುಡಿತೀರಿ ಪ್ರತಿಜ್ಞೆ ಮಾಡಿದ್ದಕ್ಕೆ ನಡ್ಕೊಂಡ್ರೆ ಹೊರತು ಒಂದು ಹನಿ ಬಾಯಿಯೊಳಗೆ ಹೋಗಿಲ್ಲ ಅಂತ ಹೇಳ್ತಾರೆ. ಒಂದು ಹನಿ ಬಾಯಲ್ಲಿ ಹೋಗಿಲ್ಲ ರಕ್ತ. ಹೊಸ ವಿಷಯವನ್ನು ಆವಿಷ್ಕಾರ ಮಾಡ್ತಾರೆ ಆಚಾರ್ಯರು. ಅವರು ಮಾಡಿದ್ದು ಹೆಸರು ಜನಕ್ಕೆ ಹೆದರ್ಸೋಕ್ಕೋಸ್ಕರ ಅಷ್ಟೇ. ಪ್ರತಿಜ್ಞೆ ಮಾಡಿದ್ರಲ್ಲ, ಅದು ಕುಡ್ದಾಗ ಮಾಡಿದ್ರಷ್ಟೇ. ಪ್ರತಿಜ್ಞೆ ಮಾಡಿದ್ದು ಕುಡ್ದಾಗ ಮಾಡಿದರು. ತುಂಬ ಧರ್ಮಸೂಕ್ಷ್ಮ ಇದೆ ಇಲ್ಲಿ. ಅದು ಪ್ರತಿಜ್ಞೆ ಯಾಕೆ ಮಾಡಬೇಕಾಗಿದ್ರೆ, ಪ್ರತಿಜ್ಞೆ ಯಾತಕ್ಕೆ ಮಾಡಬೇಕು ಅಂತ ಏನು ಕೆಲಸ ಮಾಡಿದ್ದ ಇವರು? ಪರಸ್ತ್ರೀಯ ಸರಿಗೆ ಕೈ ಹಾಕಿ ಎಳೆದಿದ್ದ, ಅದಕ್ಕೋಸ್ಕರ ಶಿಕ್ಷೆ ಕೊಡಬೇಕು ಅಂತ ಹಾಗೆ ಮಾಡ್ತಾರೆ. ಪಾಪೇಶು ಪೂರ್ವಸ್ಯ ತಥಾಧಮಸ್ಯ ವಂಶೇ ಕುರುಣಾಂ ಗುರುಧರ್ಮಶೀಲೀನಾಂ ದುಶ್ಯಾಸನಸ್ಯಾಸ್ಯ ವಿದಾರ್ಯ ವಕ್ಷ ಬಿಬಾಮಿ ರಕ್ತಂ ಜಗತಸಮಕ್ಷಂ. ಈ ಪ್ರತಿಜ್ಞೆ ಮಾಡಿದ್ದಕ್ಕೆ ಹಾಗೆ ಮಾಡ್ತಿದ್ದಾರೆ. ಪ್ರತಿಜ್ಞೆ ಮಾಡಿದ್ದಕ್ಕೆ ಅದಕ್ಕೆ ಪರಸ್ತ್ರೀಯನ ಕೆಣಕಿದವ್ರ ಗತಿ ಹೀಗಾಗುತ್ತೆ, ಎಚ್ಚರಿಸಬೇಕಾಗಿತ್ತು. ಲೋಕಕ್ಕೆ ಕಿರಣಕೃಷ್ಣ ಹಾಗೆ ಯಾಕೆ ಕೊಂದರು? ತನ್ನ ಭಕ್ತರ ದ್ವೇಷ ಮಾಡಿದ್ರೆ ಹಾಗೆ ಕೊಲ್ತೀರಿ ತೋರಿಸಬೇಕಾಗಿದೆ ಪರಮಾತ್ಮನಿಗೆ. ಅದಕ್ಕೆ ಉಗ್ರತ್ವ ತೋರಿಸಿದ್ದಾರಷ್ಟೇ, ಅದನ್ನು ನೀವು ತೋರಿಸ್ತಾ ಇದ್ದಾರೆ, ಅದು ಸತ್ಯ ಮಾಡ್ತಿದ್ದಾರಷ್ಟೇ. ಅಲ್ಲಿ ಪ್ರತಿಜ್ಞೆ ಹೇಗೆ ಮಾಡಿದ್ದಾರೆ ಗೊತ್ತಾ? ಜಗತ್ತ ಸಮಕ್ಷಂ, ಜಗತ್ತಿ ಕಾಣ ಕುಡಿತೇನೆ, ನಿಜವಾಗಲೂ ಕುಡಿತೇನೆ, ಜಗತ್ತಿ ಕಣ್ಣಿ ಕಾಣ ಕುಡಿತೇನೆ ಅಷ್ಟೇ. ಅದು ಸರಿ ಹೋಯ್ತು. ಅದು ಸರಿ ಹಾಗಿದ್ರೆ ರಕ್ತ ಕುಡಿತೇನೆ ಅಂತ ಯಾಕೆ ಮಾಡಬೇಕಾಗಿತ್ತು ಪ್ರತಿಜ್ಞೆ ಅಂತ ಕೇಳಿದರೆ ಇನ್ನೊಂದು ಕಾರಣ ಕೊಡ್ತಾರೆ. ನಾವು ತುಂಬ ಸಿಟ್ಟು ಬಂದಾಗ ಏನು ಮಾಡ್ತೇವೆ ಗೊತ್ತಾ? ಅವನ ಮನೆ ಬರಲಿ, ಅವ್ನು ಕಾಲು ಮುರಿ ಕೈ ಕೊಡ್ತೇವೆ ಅಂತ ಹೇಳ್ತೇವೆ. ಕಾಲು ಮುರಿದಲ್ಲ ಕೈಗೂ ಕೊಡೋದಿಲ್ಲ, ಅವನು ಓಡಿಸ್ಬಿಡ್ತೇವೆ, ಬೈತೇವೆ ಅಂತ ಅಷ್ಟೇ ಅರ್ಥ. ಅದು ಧೈರ್ಯ ಇದ್ದರೆ ಅದು ಹೊಡೆದು ಓಡಿಕೊಂಡು ಇವರೇ ಓಡೋಗ್ಬಿಟ್ಟಿದ್ದಾರೆ ಎಷ್ಟೋ ಸಲ. ಕೆಲವು ಇ ಡಿ ಎಮ್ ಅಂತ ಕರೀತಾರೆ, ಇ ಡಿ ಎಮ್ ಗಡೆ ಹೊರತು ಅದಕ್ಕೆ ಸಂಹಾರ ಅಂತ ಅರ್ಥನೇ ಹೊರತು ಎಚ್ಚಲ್ಲಿ ಕುಡಿಯೋದು ಅಂತ ಅರ್ಥ ಅಲ್ಲ. ಇನ್ನೊಂದು ಅರ್ಥ ಇದೆ, ಭಾಳ ಸೂಕ್ಷ್ಮ ಅರ್ಥ ಇದೆ. ಭೀಮಸೇನ ದೇವರು ರಕ್ತ ಕುಡಿತೇನೆ ಅಂತ ಹೇಳಿದ್ರೆ ಅರ್ಥ ಇರೋದ್ರೆ ಕೊಂದು ಬಿಡ್ತೇನೆ ಅಂತ ಅರ್ಥ. ಅರ್ಥ ಹೇಗೆ? ಕೃತಯುಗದಲ್ಲಿ ಅಸ್ಥಿಗತಾ ಪ್ರಾಣಾಹ, ತ್ರೇತಾಯುಗದಲ್ಲಿ ಮಾಂಸಗತವಾದದ್ದು ಪ್ರಾಣ, ದ್ವಾಪರಯುಗದಲ್ಲಿ ರಕ್ತಗತವಾದದ್ದು ಪ್ರಾಣ. ಕೃತಯುಗ ಅಸ್ಥಿ ಇರೋವರೆಗೂ ಮನುಷ್ಯ ಬದುಕಿರ್ತಿದ್ದಂತೆ, ಆಮೇಲೆ ಮಾಂಸ ಇರೋರು ಬದುಕಿರ್ತಿದ್ದಂತೆ, ಈ ದ್ವಾಪರಯುಗದಲ್ಲಿ ರಕ್ತ ಇರೋರು ಬದುಕಿರ್ತಂತೆ, ಕಲಿಯುಗದಲ್ಲಿ ಅನಗತಃ ಪ್ರಾಣ ನಾರ್ಮಲ್ ಕೇಸ್ ಆದರೆ, ಇಲ್ಲರೂ ಧನಗತಃ ಪ್ರಾಣ ಪಿಕ್ ಪ್ಯಾಕೆಟಾರೆ ಹಾಟ್ಮೇಲೆ ಆಗಿಬಿಡುತ್ತೆ ಅರ್ಥನೆ, ಅದು ಉಪಯೋಗ ಇಲ್ಲ. ಕಲಿಯುಗ ದ್ವಾಪರಯುಗದಲ್ಲಿ ರಕ್ತಗತ ಪ್ರಾಣ, ರಕ್ತ ಹಿಡಿತೇನೆ ಪ್ರಾಣ ಹಿಡಿತೇನೆ ಅಂತ ಅರ್ಥ. ಕೆಲಸ ಮಾಡಿದ್ದಾರೆ, ಆದ್ದರಿಂದ ಸರಿಯೇ ಮಾಡಿದ್ದಾರೆ. ರಕ್ತ ಅವರು ಕುಡಿದಿಲ್ಲ. ಇನ್ನೂ ವಿಷಯ ತಿಳ್ಕೊಬೇಕು ನಾವು, ರಕ್ತ ಕುಡಿದಿಲ್ಲ ಅಂತ ಹೇಳ್ತೀರಿ, ಬಾಯಲ್ಲಿ ಹಾಕ್ಕೊಂಡಿದ್ದೀರಿ, ಕುಡಿದ್ರು ಅಂತ ಯಾಕೆ ಹೇಳಬಾರ್ದಾಗಿದ್ರೆ? ಬಾಯಲ್ಲಿ ಹಾಕ್ಕೊಂಡ್ರೆ ಕುಡ್ದಾಗೋದಿಲ್ಲ, ಬಾಯಲ್ಲಿ ಹಾಕ್ಕೊಂಡಿದ್ದರೆ ಒಂದು ಹನಿ ಕುಡಿದಿಲ್ಲ. ಅದು ಹೇಗೆ ನಂಬಬೇಕು? ತುಂಬ ವಿಷಯ ಇದೆ, ಹೊತ್ತಾಯ್ತು. ಮುಖ್ಯ ವಿಷಯ ಒಂದೇ ಹೇಳ್ತೇನೆ. ಇವತ್ತು ಹಾವು ಕಚ್ಚಿರುತ್ತೆ ಯಾರಿಗೂ, ತಕ್ಷಣ ವಿಷ ಇರಬಾರ್ದು ಅಂತ ಏನು ಮಾಡ್ತಾರೆ ಗೊತ್ತಾ? ಇನ್ನೊಂದು ಬಾಯಿ ಹಾಕಿಬಿಟ್ಟು ಹೀರಿಬಿಡ್ತಾನೆ, ಹೀರಿಬಿಡ್ತಾನೆ, ಉಗುಳಿಬಿಡ್ತಾನೆ. ಅವ್ನು ಬಾಯಲ್ಲಿ ರಕ್ತ ಹಾಕೋತಾನೆ, ವಿಷ ಬಾಯಲ್ಲಿ ಬಂದಿದೆ, ಚೂರಾರ ಕುಡಿದಿದ್ದಾನ ಅವನು, ಕುಡ್ದು ಅವನೇ ಸತ್ತು ಹೋಗ್ತಾ ಇದ್ದ. ಬಾಯಲ್ಲಿ ಹಾಕ್ಕೊಂಡ್ರೆ ನಿಜ ಕುಡಿದಿಲ್ಲ, ಅದೇ ಬಾಯಲ್ಲಿ ಹಾಕ್ಕೊಂಡಿದ್ದಾರೆ ಕುಡಿದಿಲ್ಲ. ಆದ್ದರಿಂದ ಏನಲ್ಲ ಅಂತ ಕೇಳಿದರೆ ಅದು ಕುಡಿದ ಕೆಲಸ ಅಲ್ಲ, ಬಾಯಲ್ಲಿ ಹಾಕೊಂಡು ಹೆದರಿಸಿದ್ದಾರೆ ಹೊರತು ಕುಡಿದಿಲ್ಲ. ಇಲ್ಲವರು ಯಾರು ಅವನು ಇವನು ಸಾಯ್ತಿದ್ದಷ್ಟು, ಅವನು ಸಾಯಿದ್ರ ಬದಲು ಅವಕಾಶ ಅವನು ಸಾಯಿದ್ರು, ಇವನು ಕುಡಿದು ಇವನು ಸಾಯ್ತಿದ್ದಷ್ಟೆ. ಒಂದು ಹನಿ ಕೂಡ ರಕ್ತ ಒಳಗೋದು ಅಂತ ಹೇಗೆ ನೋಡ್ಕೊಂಡಿದ್ದಾರೋ ಆ ರೀತಿಯಲ್ಲಿ ಇವರು ಮಾಡಿದ್ದಾರಾದ್ರಿಂದ ದುರ್ಯೋಧನಾದಿಗಳಿಗೆ ಭಯ ಹುಟ್ಟಿಸೋದು, ದೈತ್ಯರಿಗೆ ಭಯ ಹುಟ್ಟಿಸೋದು ಅಷ್ಟೇ ಅವರಿಗೆ ಕೆಲಸ ಆಗಿತ್ತು. ಇನ್ನೊಂದು ದೊಡ್ಡ ತಪ್ಪು ಮತ್ತೊಂದು ಮಾಡ್ತಾನೆ ಕುಮಾರವ್ಯಾಸ. ಏನು ತಪ್ಪು ಗೊತ್ತಾ? ಯಾರು ಬಿಡಿಸ್ಕೊಳ್ಳಿ ಬರ್ತೀರಾ ಬರ್ತೀರಾ ಅಂತ ಕೇಳಿ ಕೇಳಿ ಕೊನೆಗೆ ಏನು ಮಾಡಿದಂತೆ, ಕೃಷ್ಣ ನೀನು ಬರ್ತೀಯಾ ಬಿಡಿಸ್ಕೊಳ್ಳಿಕ್ಕೆ ಅಂತ ಕೇಳಿಬಿಟ್ಟನಂತೆ. ಅರ್ಜುನ ನೀನು ಬರ್ತೀಯ ಅಂತ ಕೇಳಿದನಂತೆ. ಆಗ ಅರ್ಜುನ ಹೋಗ್ಲಿಕ್ಕೆ ಹೋಗಿಬಿಟ್ಟಂತೆ, ಕೃಷ್ಣ ಸುಮ್ಮನೆ ಕೊಡೋದು ಬಿಡಿಸಿಬಿಟ್ಟನಂತೆ. ಏನಿವೆಲ್ಲ ಭೀಮಸೇನ ಏನು ಕುಡಿದಿರೋದು? ಹಾಗೆಲ್ಲ ಕರೀತಾರ? ನೀವು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋ ತರಹ ಕರೆಯೋದು ಯಾರನ್ನು ಬಿಡಿಸ್ಕೋ, ಯಾರು ಬಿಡಿಸ್ಕೋಬೇಕೀಗ? ದುರ್ಯೋಧನ ಕಡೆ ಇವ್ರು ಯಾಕೆ ಬಿಡಿಸ್ಕೋತಾರೆ? ಈ ಮಧ್ಯೆ ಭೀಮಸೇನ ಶುದ್ಧ ಜ್ಞಾ ಮಹಾಜ್ಞಾನಿಗಳು, ಅವ್ರು ಕರೀತಾರ? ತಮಾಷೆ ಗೊತ್ತಾ, ಕುಮಾರವ್ಯಾಸರಿಗೆ ಆ ಸೀನ್ ಬರಿತಾ 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 ಒಂಥರ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಯಾರ್ಯಾರು ತಾನೇ ಕರೆದುಬಿಡ್ತಾರೆ, ಭೀಮಸೇನ ಕರೆದಿದ್ದಲ್ಲ, ತಾನೇ ಕರಿತಾ ಇದ್ದಾನೆ ಅಷ್ಟೇ. ಈಗ ಹೇಳಬೇಕು ಯುದ್ಧದ ವರ್ಣನೆ ಮಾಡಬೇಕಾದ್ರೆ ಬುದ್ಧಿ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಅವ್ರು ಎಚ್ಚರಿ ಕೊಲ್ತಾ ಬುದ್ಧಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ವಾಯುದೇವರು ಜೀವೋತ್ತಮರು ಎಂದೂ ಕೂಡ ಅವರ ಮನಸ್ಸಿನಲ್ಲಿ ವಿಕಾರದ ಹೆಸರೇ ಇಲ್ಲ ಅಂತ ಮಹಾನುಭಾವರು ವಾಯುದೇವರು. ಅಷ್ಟತಿ ಬಂದ್ರಂತೆ ಕುಣಿತಾ ಕುಣಿತಾ ಬಂತ, ದುಶ್ಯಾಸನ ಅಂತ ಕೇಳಿದ್ರಂತೆ ಸತ್ತೋಗಿದ್ದಂತೆ ಅಷ್ಟತಿಯೇ. ಎಲೆಯ ದುಶ್ಯಾಸನ ಬದುಕಿದೆ, ಮೃತ್ಯುನ ರಕ್ಷಿತೋಸಿ, ಸತ್ತು ಬದುಕಿದ್ದು ಇನ್ನೂ ಹೊಡಿತಿದ್ದ ರಾಕೆಟ್ ಸತ್ತು ಬದುಕಿದೆ ಅಂತ ಹೇಳ್ತಾರೆ. ಸತ್ತು ಬದುಕಿದ್ದಿ ನೀನು ಅಂತ ಹೇಳಿದ್ರೆ ಎಲ್ಲ ಓಡೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ದೊಡ್ಡ ಘಟ್ಟ ಇದು. ಇನ್ನೊಂದು ತಪ್ಪನ್ನು ಕುಮಾರವ್ಯಾಸ ಬರೀತಾರೆ, 99ನೇವನನ್ನಾಗಿ ಇವನು ಕೊಂದರು ಅಂತ ಹೇಳ್ತಾರೆ. 99ನೇವನು ಇವನು ಸತ್ತ, ದುರ್ಯೋಧನ ಸತ್ತನಂತೆ, ತಪ್ಪದು. ಆಮೇಲೆ 20 ಜನ ಸಾಯ್ತಾರೆ, ದುರ್ಯೋಧನ ಸತ್ತಮೇಲೆ 20 ಜನ ಬರ್ತಾರೆ, ಭೀಮಸೇನ ಕೊಂದು ಹಾಕಿಬಿಡ್ತಾರೆ. ಯಾತಕ್ಕೆ ಹೇಳ್ತಾರೆ ಅಂದರೆ ಆಚಾರ್ಯ ಅಕ್ಯುರೆಸಿ ಇದೆಯಲ್ಲ, ಯಾರೂ ಮೇಂಟೈನ್ ಮಾಡೋಕ್ಕಾಗದೆ. ಮೂಲ ಮಹಾಭಾರತಕ್ಕೆ 100ರಷ್ಟು ನ್ಯಾಯ ಸಲ್ಲಿಸಿದ ಏಕಮಾತ್ರ ವ್ಯಕ್ತಿಗಳು ಅಂದರೆ ಶ್ರೀಮದ್ ಆಚಾರ್ಯ. ಅದಕ್ಕೆ ಅವರು ವೇದವ್ಯಾಸ ದೇವರು, ಇವರು ಅಭಿನವ ವೇದವ್ಯಾಸ ದೇವರು ಅಷ್ಟೇ. ಇನ್ಯಾರು ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರ್ಫೆಕ್ಷನ್ ಇದೆಲ್ಲ ಯಾಕೆ ಕರೆಕ್ಟಾಗಿ ಬರೀತಾರೆ ಅಂದರೆ ಅವರೇ ಭೀಮಸೇನ, ಅದು ಭೀಮ ಮಹಾಭಾರತ, ವ್ಯಾಸ ಭಾರತ, ಭೀಮ ಭಾರತ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇದನ್ನು ನಾವು ಓದಿಬಿಟ್ರೆ ಮಕ್ಕಳಿಗೆ ಎಷ್ಟು ಧೈರ್ಯ ಬರುತ್ತೆ, ಎಷ್ಟು ತತ್ವ ಗೊತ್ತಾಗುತ್ತೆ. ದುಶ್ಯಾಸನದವ್ರು ಕಥೆ ಕೇಳಿದಾಗ ನಮ್ಮ ಹುಡುಗರು ಈಗಿರ್ತಾರೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಅಸಹ್ಯ ಬದುಕ್ತಿರೋದು. ಮನುಷ್ಯರ ಆ ರೀತಿ ಇರ್ತಾರೆ ಅಂತ ನಂಬೋ ಕಾಲಕ್ಕೆ ಹೋಗಿಬಿಟ್ಟಿದೆ. ಇವತ್ತಿಗಾಗಲೇ ಪಶುಗಳು ಇದ್ದಾಗ ಇರ್ತಾರೆ, ಧರ್ಮ ಇಲ್ಲ, ನೀತಿ ಇಲ್ಲ, ಎಷ್ಟೊಂದ್ರೆ ವಯಸ್ಸಾದವ್ರು ಹೋಗ್ತಿರ್ತಾರಲ್ಲ, ತಳ್ಳಿ ಹೋಗ್ತಾರೆ ಅಂತ ಎಷ್ಟು ಪಾಪಿಗಳಿರ್ಬೇಕು ಅಂದರೆ ದುರಹಂಕಾರ. ಸಿನಿಮ ನೋಡ್ಬಿಡ್ತಾರೆ ಎಲ್ಲ ಗೊತ್ತಲ್ಲ, ವಡಿಮಗ ವಡಿಮಗ ಸಿನಿಮಾಗಳೆಲ್ಲ ಕೂಡ ಕಣ್ಣ ಹೊಡಿಯೋದು ಹೊಡಿಯೋದು ಅಷ್ಟೇ. ಈ ರೀತಿ ಯಾರು ಗತಿಯರಾಗಿ ಬರ್ಲಿಕ್ಕೆ ಹಾಕಿ ನಾಳೆ ಜಗತ್ತು ಹೇಗೆ ಬದುಕಬೇಕು? ಧರ್ಮ ಎಲ್ಲಿದೆ ನಮಗೆ ಇವತ್ತಿನ ದಿವಸ? ಧರ್ಮ ಉಳಿಸ್ಬೇಕಾದ್ರೆ ಯಾರು ಬೇಕು, ಎಂಥ ಗುರುಗಳು ಬೇಕು ಗೊತ್ತಾಯ್ತಾ? ಇವತ್ತು ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತು ಧರ್ಮ ಉಳಿದಿರೋ ಮುಖ್ಯ ನಮ್ಮ ಶ್ರೀಮದ್ ಆಚಾರ್ಯರಿಂದ. ಆ ಜಗತ್ತಿಗೆ ತಲುಪಿಸಿದವರು ಬಹಳ ಮುಖ್ಯವಾಗಿ ಜಯತೀರ್ಥರಂಥ ಮಹಾಮಹಾಜ್ಞಾನಿಗಳು, ವ್ಯಾಸರಾಜರಂಥವ್ರು. ಆಮೇಲೆ ಸಾಮಾನ್ಯರಿಗೆ ಮುಟ್ಟಿಸಿದವರು ಇಬ್ಬರು, ಒಬ್ಬರು ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು. ಅವ್ರು ಇಲ್ಲದೆ ಹೋದರೆ ನಮ್ಮ ಗತಿ ಏನಾಗ್ತಿತ್ತು ಯೋಚನೆ ಮಾಡಬೇಕು. ವಾದಿರಾಜ ಸ್ವಾಮಿಗಳ ಹೆಸರು, ರಾಘವೇಂದ್ರ ಸ್ವಾಮಿ ಹೆಸರು ಕೇಳಿಬಿಟ್ರೆ ಮತ್ತು ಮಾತೋರ ಹೆಮ್ಮೆಯಿಂದ ತೋರಿಸಿಕೊಳ್ತಕ್ಕಂಥ ಇಬ್ಬರು ಎಲ್ಲರ ಕಣ್ಣಿಗೆ ಕಾಣ ಗುರುತಗಳು ಅಂದರೆ ಒಬ್ಬರು ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು. ಇವತ್ತು ಜಗತ್ತಿನಲ್ಲಿ ಏನಾದರೂ ಒಬ್ಬ ದುಷ್ಟರನ್ನು ನಮ್ಮ ಹಾವಿ ಮಂತ್ರ ಹಾಕಿದಾಗೆ ಮಂತ್ರ ಹಾಕಬೇಕು, ರಾಘವೇಂದ್ರ ಸ್ವಾಮಿ ಹೆಸರು ಹೇಳಬೇಕಂತೆ. ಅಂಥ ಶಕ್ತಿ ಇಟ್ಕೊಂಡಿರೋ ಮಹಾನುಭಾವರು. ಅದನ್ನು ಬಿಟ್ಟಿದ್ದು ನಮಗೆ ಸತ್ಯಧರ್ಮರತಾಯಚ, ಅವ್ರ ಹೆಸರಿನಲ್ಲಿ ಸಾವಿರ ಪವಾಡಗಳ ಬಗ್ಗೆ ಹೇಳಬೇಡಿ ನೀವೀಗ, ಸತ್ಯಧರ್ಮರತಾಯಚ ಹೇಳಿದ್ರೆ ಸಾಕು. ಅವ್ರು ಯಾಕೆ ಸತ್ಯಧರ್ಮರತರಾಗಿದ್ದಾರೆ? ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಸೂರಸ್ತಪಸ್ವಿ ದುಷತಾಂ ನಿಹಂತ ಸತ್ಯೇಚ ಧರ್ಮೇಚ ರಥಃ ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಸೃಷ್ಯಃ. ಸತ್ಯೇಚ ಧರ್ಮೇಚ ರಥ ಅವರು, ಅವರಿವರಿಗೆ ಗುರುಗಳಾಗಿರೋದ್ರಿಂದನೇ ಇವರು ಸತ್ಯಧರ್ಮ ರಥಾಯಚ. ಇದನ್ನು ಅರ್ಥ ಮಾಡಿಕೊಂಡು ಮಠಕ್ಕೆ ಯಾವುದಕ್ಕೂ ಬರಬಾರ್ದು. ಧರ್ಮ ತಿಳ್ಲಕ್ಕೆ ಬರಬೇಕು. ನಾವು ಊಟಕ್ಕೆ ಬರ್ತೇವೆ, ಅದು ಮಠಕ್ಕೆ ಬೇರೆಕ್ಕಿಂತ ಚೀಪ್ ಅಂತ ಬರುತ್ತೆ, ಶುದ್ಧ ಇರ್ತದೆ, ಟೈಮಿಂಗ್ಸ್ ಬೇರೆ ಇರ್ತದೆ. ಈ ಥರ ಬಂದರೆ ಮಠ ಅಲ್ಲ, ಊಟಕ್ಕೋಸ್ಕರ ಮಠ ಬರಬಾರ್ದು, ಪಾಠಕ್ಕೋಸ್ಕರ ಮಠಕ್ಕೆ ಬರೋಕ್ಕಾಗಬೇಕು ಅಂತ ವಾತಾವರಣ ಬರಬೇಕಾದ್ರೆ ಮಹಾಭಾರತಾದಿ ಗ್ರಂಥಗಳ ಪ್ರವಚನ ಸದಾ ನಡೀತಾ ಇರಬೇಕು. ಅಂತ ಅಮೂಲ್ಯವಾದ ಸಂಸ್ಥೆಯಾಗಿ ವಿದ್ಯಾಪೀಠ ರೂಪಿತವಾಗಿದೆ ಎಂಬುದು ಬಹಳ ಹೆಮ್ಮೆಯಿಂದ ಜನ ಹೇಳ್ಕೊಳ್ತಕ್ಕಂತಹ ದೊಡ್ಡ ಸ್ಥಳ ಇದು. ಒಂದು ಪರಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಅದು ಸಾಹಸದ ಪ್ರತೀಕವಾಗಿ ಬಂದಿರತಕ್ಕಂಥ ಅಮೂಲ್ಯವಾದ ಸ್ಥಳ ಮಹಾಭಾರತ ಅಂತ ಹೇಳಿದರೆ ಎಲ್ಲರೂ ಕೇಳಬೇಕಾದಲ್ಲ, ಕೇಳಲೇಬೇಕಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ. ಅದನ್ನು ನಿರ್ಣಯ ಸಮೇತನೇ ಕೇಳಬೇಕು. ಅದನ್ನು ನಾವು ದೊಡ್ಡ ದೊಡ್ಡ ಯೋಗ ನಮಗೆ ಲಭಿಸಿದೆ. ಇನ್ನು ನಮಗಿರೋ 5 ದಿವಸದಲ್ಲಿ ಮುಂದೆ ಎಲ್ಲ ಪ್ರಸಂಗ ಮುಡಿಬೇಕು. ಇವತ್ತು ದುಶ್ಯಾಸರಣ ವಧೆಯಾಗಿದೆ, ಮುಂದೆ ನಾಳೆ ಕರ್ಣನ ಅವಸಾನ. ಅಲ್ಲಿ ಎಷ್ಟು ವಿಷಯವೇ ಹೇಳಲು ಸಾಧ್ಯವೇ ಇಲ್ಲ, ನೂರಾರು ಪ್ರಶ್ನೆಗಳು ಅದಕ್ಕೆ ಉತ್ತರ. ಕರ್ಣನಂಥ ಮಹಾನುಭಾವನನ್ನು ಹೇಗೆ ಕೊಲ್ತಾರೆ, ಏನೇನು ನಡೀತಾಗ ಊಹೆ ಮಾಡದೆ ಅಸಾಧ್ಯವಾದಂಥ ಘಟ್ಟಗಳು. ಅದನ್ನು ಆಚಾರ್ಯ ಬರೆದ ಯಾರೂ ಬರಲಿಕ್ಕಾಗೋದಿಲ್ಲ. ಅದನ್ನು ಓದಿ ನಾವು ಆ ಮುಂದಿನ ಘಟ್ಟವನ್ನು ನೋಡೋಣ. ನಾಳೆ ಬರೀ ಕರ್ಣಾವಸಾನ ಅಲ್ಲ, ದುರ್ಯೋಧನ ಕಥೆನೇ ಮುಗಿಬೇಕು. ನಾಳೆ ದುರ್ಯೋಧನ ಹೋಗ್ತಾನೆ, ಕರ್ಣನ ಹೋಗ್ತಾನೆ, ಶಲ್ಯರಾಜ ಹೋಗ್ತಾನೆ ಮಧ್ಯೆ, ಅದೇನೇನಾಗುತ್ತೆ, ಎಷ್ಟು ಸಂಶಯಗಳು, ಎಷ್ಟು ಉತ್ತರ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತೇ ನಾಳೆ ದಿವಸ ಸಾಯಂಕಾಲ ಪ್ರವಚನ ಸರಿಯಾಗಿ 5:30ಗೆ ಈ ವಿದ್ಯಾಪೀಠದ ವಿದ್ವಾಂಸರಾದಂಥ ಶ್ರೀ ಹರಿದಾಸ ಭಟ್ಟರಿಂದ ಜೀವಕರ್ತೃತ್ವ ವಿಚಾರದ ಬಗ್ಗೆ ಪ್ರವಚನ ಇರ್ತದೆ. ಆಮೇಲೆ ಯಥಾಪ್ರಕಾರ ತಾತ್ಪರ್ಯ ಪ್ರವಚನ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆ ಅನುವ್ಯಾಖ್ಯಾನ ಪಾಠ, ನಾಳೆ ಸರಿಯಾಗಿ 7 ಗಂಟೆಯಿಂದ 8 ಗಂಟೆವರೆಗೆ ಅನುವ್ಯಾಖ್ಯಾನ ಪಾಠ. ಆಮೇಲೆ ಕ್ವಿಜ್ ಕಾರ್ಯಕ್ರಮ ಇರ್ತದೆ, ಸ್ವರ್ಮೂಲದ ಬಗ್ಗೆ, ಹೆಂಗಸರಿಗೆ ಬೇರೆ ಗಂಡಸರಿಗೆ 2 ಭಾಗ ಮಾಡಿದೆ, ಎಲ್ಲ ಪಾಲ್ಗೊಳ್ಬೇಕು ಅದರಲ್ಲಿ. ಅದರ ಜೊತೆಗೆ ಬಹಳ ಮುಖ್ಯವಾದ ಪ್ರೀತಿಯಲ್ಲಿ ಭಾಗವಹಿಸ್ತಾರಲ್ಲ, ಯಾರು ಭಾಗವಹಿಸ್ತಾರಲ್ಲ ಅವರಿಗೆಲ್ಲ ಸಹ ಸೂಕ್ತ ಬಹುಮಾನದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರು ಅದರ ಮತ್ತು ಪ್ರಬಂಧ ಬರೆಯುವ ಅವಕಾಶ ಬೇರೆ ಇದೆ. ಎಲ್ಲದನ್ನು ಕಾರ್ಯಕರ್ತನ ಕೇಳಿ ತಿಳ್ಕೊಳ್ಬೇಕು, ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನಾಳೆ ದಿವಸ ಸರಿಯಾಗಿ ಸಾಯಂಕಾಲ 5:30ಗೆ ಪ್ರವಚನದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇನ್ನೊಮ್ಮೆ ವಾದಿರಾಜಾಚಾರ್ಯ ಮಂತ್ರಾದಷ್ಟು ದೂರದಿಂದ ಬಂದು ಇವತ್ತಿನ ದಿವಸ ಒಳ್ಳೆಯ ಪ್ರವಚನ ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾ ಕಮಲ.